ओम तत्प्रविश्यममवाचमिमा प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो मृदम्बरे यद्वचश्चन्द्रिका स्वान्तसन्तापं विनिकुन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूया श्रीमदाचार्यभावना हराय भजकानिष्टहराय पुरवैरिणे भवाय भवते भूया शिवाय सहसा नमः उमेच्छाद्या सुरावोहं भीडे चेतोभिमानिनः यूयं सर्वे प्रकुरुता मनो मे मध्वपावक श्रीमध्वः कल्पवृक्षस्तु जयार्यः तामसुत्स्मृतः चिन्तामणिस्तु व्यासार्यः मुनित्रयबुदाहृतं वादिराजगुरुं वन्दे प्रभुत्तमगुरुं तथा राघवेन्द्रां तथा सर्वान् सद्गुरुं प्रणतोऽस्मि श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यवीक्षं वन्दे भवद्भ्रममरासुरसिद्धवर्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारत तात्पर्यनिर्णयदल्ले ಯಾವ ರೀತಿಯಾಗಿ ಪಾಂಡವರು ಹಸ್ತಿನಾಪುರದಲ್ಲಿ ಕೌರವರ ಜೊತೆಗೆ ಸೇರಿ ತಮ್ಮ ಅಗಾಧವಾದಂಥ ಮಹಾತ್ಮ್ಯವನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ ಸಹ ಭೀಮಸೇನ ದೇವರ ಪರಾಕ್ರಮದ ಮುಂದೆ ದುರ್ಯೋಧನಾದಿಗಳೆಲ್ಲ ಸಂಪೂರ್ಣವಾದ ಪರಾಭವವನ್ನು ಕಾಣ್ತಾ ಇದ್ದಾರೆ. ಯಾವುದೇ ವಿಹಾರದಲ್ಲೂ ಕೂಡ, ಯಾವುದೇ ಆಟಪಾಠಗಳಲ್ಲೂ ಕೂಡ ಭೀಮಸೇನ ದೇವರದೇ ಅಗ್ರಸ್ಥಾನ. ಅಲ್ಲಿ ಹೇಳ್ತಾರೆ, ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೆ ಗುರುಹರೋದ್ಧರಣಾದಿ ವಿಧವು ಪಟು ಅಂತ ಮಧ್ವವಿದ್ಯದಲ್ಲಿ ಹೇಳಿದ ಹಾಗೆ, ಯಾವುದೇ ಇರಬಹುದು, ಯುದ್ಧೇ ನಿಯುದ್ಧೆ ಉತ ಧಾವನ ಉಪ್ಲವೇಶ, ಯುದ್ಧವಾಗಬಹುದು, ದ್ವಂದ್ವ ಯುದ್ಧವಾಗಬಹುದು, ಹಾರೋದಾಗಬಹುದು, ಈಜೋದಾಗಬಹುದು, ಓಡೋದಾಗಬಹುದು, ಯಾವುದರಲ್ಲೂ ಕೂಡ ಅಷ್ಟು ಜನಗಳಲ್ಲಿ ಭೀಮಸೇನರೇ ಅಗ್ರಸ್ಥಾನ. ದುರ್ಯೋಧನಾದಿಗಳೇ ಅದನ್ನು ಸಹಿಸಲಿಕ್ಕೆ ಆಗ್ತಾನೇ ಇಲ್ಲ. ಅದು ಅವರಿಗೆ ಮುನ್ಸೂಚನೆಯಾಯಿತು, ತಮ್ಮ ಪರಾಭವದ ಮುನ್ಸೂಚನೆ. ಇಲ್ಲಿಯ ಸೋಲು ಮುಂದೆ ತಮಗೆ ರಾಜ್ಯ ಸಿಕ್ಕದಂತೆ ಮಾಡುತ್ತೆ, ಮುಂದೆ ಪ್ರಾಣ ಉಳಿಸಿದಂತೆ ಮಾಡುತ್ತೆ ಅನ್ನೋ ಭಯ ಅವರನ್ನು ಕವಿತು. ಕಡೆಗೆ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬರುತ್ತೆ. ಆ ದುಷ್ಟರ ತೀರ್ಮಾನ ಅಂದರೆ ಘಾತಕವಾದ ತೀರ್ಮಾನನೇ, ಹೇಗಾದರೂ ಮಾಡಿ ಈ ಭೀಮಸೇನನ್ನು ಕೊಂದು ಬಿಡಬೇಕು. ಇದು ಚಿಕ್ಕದಲ್ಲಿ ಮಾಡಿದ ಅವರ ದೊಡ್ಡ ಯೋಜನೆ, ಕೊಂದು ಬಿಡಬೇಕು. ಯಾಕಂದರೆ ಗೆಲ್ಲದಂತೂ ಸಾಧ್ಯ ಇಲ್ಲ, ಕೊಂದು ಬಿಡಬೇಕು. ಅದು ಕೊಲ್ಲೋದು ಕೂಡ ಸುಲಭದ ಕೆಲಸ ಅಲ್ಲ, ಅದರಿಂದ ಹೇಗಾದರೂ ಮಾಡಿ ಕೊಂದು ಹಾಕಿಬಿಡು. ವಿಷಪ್ರಾಶನಾದಿಗಳಿಂದ ಕೊಂದು ಬಿಡು, ಅರ್ಜುನನನ್ನು ಯುದ್ಧದಲ್ಲಿ ಕೊಂದು ಬಿಡೋದು, ಭೀಮನನ್ನು ಮೋಸದಿಂದ ಕೊಲ್ಲೋದು, ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲೋದು, ಧರ್ಮರಾಜ ನಕಲ ಸಹದೇವರನ್ನು ಬಂಧನದಲ್ಲಿಟ್ಟು ರಾಜ್ಯಭಾರವನ್ನು ಮಾಡೋದು, ಇದು ಅವರ ಯೋಜನೆ. ತಕ್ಷಣ ಕಾರ್ಯರೂಪ ತರಲಕ್ಕೋಸ್ಕರ ಒಂದು ಶಕುನಿಯ ಮೂಲಕ ಒಂದು ಸಂಚನ್ನು ಮಾಡಿ, ಕಾಲಕೂಟ ವಿಷ ಏನು ಸಮುದ್ರ ಬಸನದ ಕಾಲಕ್ಕೆ ಬಂದಿತ್ತು, ಅದರ ಕಥೆ ಹಿಂದೆ ನೋಡಿದ್ದೇವೆ. ಅದರ ಒಂದು ಭಾಗ ಉಳಿದಿತ್ತಲ್ಲ, ಅದನ್ನು ದೈತ್ಯರ ಕಷ್ಟಡಿಯಲ್ಲಿತ್ತು ವಿಷ. ಶಕುನಿಗೂ ದೈತ್ಯರಿಗೂ ಕಾಂಟ್ಯಾಕ್ಟ್, ಈ ಗುಂಡಾಗಳ ಕಾಂಟ್ಯಾಕ್ಟ್ ಇರೋ ಜನಗಳೇ ಬೇರೆ ಅಂತ. ಅವರೇನು ಮಾಡಿದ, ಹೋಗಿಬಿಟ್ಟು ವಿಷವನ್ನು ತಂದನಂತೆ. ಶುಕ್ರೋಕ್ತ ಮಂತ್ರಬಲತಃ, ವಿಷ ತರೋ ಸುಲಭದ ಕೆಲಸ ಅಲ್ಲ, ತರ್ತಾನ ತಂದ ದುರ್ಯೋಧನ ಕೈಲಿ ಕೊಡ್ತಾನೆ. ದುರ್ಯೋಧನ ತನ್ನ ಅಡಿಗೆಯವರಿಗೆ ಕೈಲಿ ಕೊಡ್ತಾನೆ, ಅಡಿಗೆಯವರು ವಿಷ ಹಾಕ್ತಾನೆ. ಈ ಸಾಮಾನ್ಯ ವಿಷ ಹಾಕಿ ಕೊಳ್ಳೋದು, ಅಡಿಗೆಯಲ್ಲೇ ವಿಷ ಹಾಕೋದು, ಇವೆಲ್ಲ ಆಗಲೇ ಕೇಳ್ತಾ ಇರುತ್ತೆ. ದುರ್ಯೋಧನ ಕಾಲಕ್ಕೆ ಶುರುವಾದ ಮೆಥಡ್ಗಳು ಇವೆಲ್ಲ ಕೂಡ, ದುಷ್ಟರನ್ನು ಯೋಗ್ಯರನ್ನು ಸಂಹಾರ ಮಾಡಲಿಕ್ಕೆ ಅವರು ಹುಡುತ್ತಿದ್ದಂಥ ಒಂದು ಅಮಾರ್ಗದ ರೀತಿಗಳಿವೆಲ್ಲ ಕೂಡ. ಆ ರೀತಿ ಮಾಡಿ ಹಾಕ್ತಾರೆ. ಮತ್ತೆ ಸಾಮಾನ್ಯವಾಗಿ ವಿಷ ಹಾಕೋರೆಲ್ಲ ಎಲ್ಲ ಪದಾರ್ಥದಲ್ಲೂ ವಿಷ ಹಾಕೋದಿಲ್ಲ, ಕೆಲವರಲ್ಲಿ ಹಾಕಿ ಅದನ್ನ ಸಂಹಾರ ಮಾಡ್ತಾರೆ. ಆದರೆ ದುರ್ಯೋಧನಿಗೆ ಭೀಮಸೇನನ ಭಯ ಎಷ್ಟಿತ್ತು ಅಂದರೆ, ಇದು ಒಂದೆರಡು ವಿಷ ಹಾಕಿದರೆ ಸಾಯ್ಲಿಕ್ಕಿಲ್ಲ, ಯಾವುದರಲ್ಲಿ ಹಾಕಿದ್ರು ಸಾಯೋದಿಲ್ಲ, ಅಷ್ಟು ಇಟ್ಕೊಂಡು ಒಂದರಲ್ಲಿ ಹಾಕಿದ್ರೆ ಸಾಯ್ಲಿಕ್ಕೆ ಹೆವಿ ಡೋಸ್ ಕೊಡಬೇಕು ಅಂಥೇಳಿ ಅಖಿಲ ಭಕ್ಷ್ಯ ಪೂಜ್ಯ ಎಲ್ಲದರಲ್ಲೂ ವಿಷ ಹಾಕಿದ್ರೆ ಉಪ್ಪಿನಿಂದ ಹಿಡಿದು ತುಪ್ಪದವರೆಗೂ ಅಂತಾರಲ್ಲ ಹಾಕಿ ಎಲ್ಲದರಲ್ಲ ವಿಷ ಯಾವುದು ಕಾಲೋ ಕಾಲಕೂಟ ಕ್ಷೀರೋದೇ ಮಥರಜಂ ಕ್ಷೀರಸಮುದ್ರ ಕಾಲಕ್ಕೆ ಹುಟ್ಟಿ ಬಂದಂಥ ಕಾಲಕೂಟದ ವಿಷವನ್ನು ಎಲ್ಲದರಲ್ಲೂ ಸೇರಿಸ್ತಾರೆ. ಒಂದು ಯಾವುದೋ ಒಂದು ಊಟದ ನೆಪದೊಳಗೆ ಎಲ್ಲದರಲ್ಲೂ ಹಾಕಿಬಿಡ್ತಾರೆ. ಇದನ್ನೆಲ್ಲ ಯೂಸ್ ಅಂತ ಉಪಯೋಗಿಸ್ತಾರೆ. ಅವರು ಧೃತರಾಷ್ಟ್ರದ ಮಗನೇ, ಆದರೆ ಗಾಂಧಾರಿಯ ಮಗನಲ್ಲ, ಅವನು ಒಬ್ಬ ವೈಶ್ಯ ಸ್ತ್ರೀಯ ಮಗ ಯುಯೋತ್ಸವರು. ಅವನು ತುಂಬ ಸಾತ್ವಿಕ. ಈ ಮೂಗಿನ ಅಭಿಮಾನಿ ದೇವತೆ ಮರುತ್ತ ನಾಸಿಕ್ಯ ಮರುತ್ತು ಅಂತಿದ್ದಾರೆ. ಆತನ ಅವತಾರವೇ ಒಬ್ಬ ಸಾತ್ವಿಕ ದೇವತೆಯಾದ ಯುಯೋತ್ಸ. ಅವನಿಗೆ ಇದೆಲ್ಲ ಗೊತ್ತಾಗ್ತಿತ್ತು ಅವ್ರ ಕಡೆ ಇದ್ದಿದ್ದರಿಂದ. ಬಂದು ಭೀಮಸೇನ ಬಂದು ಹೇಳ್ಕೊಂಡಂತೆ, ಹೀಗೆ ಸಂಚು ಮಾಡಿದ್ದಾರೆ ಅವರು, ಭಾರಿ ಹುಷಾರಾಗಿರಬೇಕು ಅಂತ ಹೇಳಿದಾಗ ಭೀಮಸೇನ ದೇವರಿಗೆ ಅವರೇ ಹೇಳೋ ಕಾರಣ ಇಲ್ಲ. ಯಾಕೆಂದರೆ ಅವರು ಪೂರ್ಣ ಪ್ರಜ್ಞೆ, ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯಂ ಋಜಯೋಗಿ ಜ್ಞಾನ. ಅವರಿಗೆ ಪ್ರತಿಯೊಂದು ತಕ್ಷಣ ಗೊತ್ತಾಗುತ್ತೆ ಅಂಥ ಸರ್ವಜ್ಞರು ಪ್ರತಿಯೊಂದು ವಿಷಯವೂ ಕೂಡ. ಆದರೆ ಯುಯೋತ್ಸ ಹೇಳಿದ್ದೆ ಅದಕ್ಕೆ ತನ್ನ ಕರ್ತವ್ಯ ಅಂತ ತಾನು ಮಾಡಿದ ಅಷ್ಟು ಮಾಡಿದರು. ಸಾಮಾನ್ಯಕ್ಕೆ ಅವರು ಗೊತ್ತಿರುತ್ತೆ, ಇನ್ನೊಬ್ರು ಹೇಳಿದಾಗಂತೂ ಭಯ ಪಡ್ತಾರೆ. ಭೀಮಸೇನ ಏನೂ ಮಾಡಲಿಲ್ಲ, ಅವನ ಊಟಕ್ಕೆ ಅಂತ ಹಾಕಿದ್ದೀನಲ್ಲ, ಇನ್ನೊಬ್ರು ಯಾರೂ ತಿನ್ನಬಾರ್ದು, ಭೀಮಸೇನ ಎಲ್ಲವನ್ನು ತಾನೊಬ್ಬರೇ ತಿಂದುಬಿಟ್ಟು. ಸಾಮಾನ್ಯ ಗೊತ್ತಾದಾಗ ಅವಾಯ್ಡ್ ಮಾಡೋ ಮನುಷ್ಯನ ಪದ್ಧತಿ, ಅವ್ರು ಆಯ ಮಾಡಿ ಅವಾಯ್ಡ್ ಯಾರು ಮಾಡ್ತಾರೆ, ಅಶಕ್ತರು ಅವಾಯ್ಡ್ ಮಾಡ್ತಾರೆ. ಅವರು ಸುಶಕ್ತರಾದ್ರಿಂದ ಎಲ್ಲವನ್ನು ಕೂಡ ಪೂರ್ಣ ಪ್ರಜ್ಞರು ಹೇಗೋ ಪೂರ್ಣ ಬಲ ಪೂರ್ಣ ಶಕ್ತ, ಅದು ಭೀಮಸೇನ ವೈಶಿಷ್ಟ್ಯ. ಎಲ್ಲವನ್ನು ತಿಂದರೆ ಏನೂ ಆಗಲಿಲ್ಲ, ಸಾಯ್ತಾನೆ ಅಂತ ಕಾಯ್ಕೊಂಡು ಸಾಯ್ಲೇ ಇಲ್ಲ. ಕೊನೆಗೆ ಮೂರ್ಛೆ ಬಂದರೆ ಮೂರ್ಛನೂ ಬರಲಿಲ್ಲ. ಈ ಸ್ವಲ್ಪ ಯೋಚನೆ ಮಾಡಿ, ಕಾನಕೂಟ ವಿಷದಿಂದ ಭೀಮಸೇನ ಯಾವ ಪ್ರಭಾವವೂ ಆಗಲಿಲ್ಲ. ಮೂಲ ರೂಪದಲ್ಲಿ ಕಾನಕೂಟವನ್ನು ಕೊಡಿದವರು ಅವರೇ, ಅವತಾರ ರೂಪದಲ್ಲೂ ಕಾನಕೂಟ ಕೊಡಿತಾ ಇದ್ದಾರೆ. ಮತ್ತೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಮಹಾಭಾರತ ಸ್ಪಷ್ಟ ಹೇಳುತ್ತೆ ಭೀಮಸೇನಿಗೆ ಹಾಕಿದ ವಿಷ ಕಾನಕೂಟ ವಿಷ ಅಂತ ಹೇಳ್ತಾರೆ. ಸರಿಯಾಗಿ ವಿಮರ್ಶೆಯಿಂದ ನೋಡಿದರೆ ಯಾವ ಕಾನಕೂಟ ವಿಷವನ್ನು ಸಾಕ್ಷಾತ್ ರುದ್ರದೇವರು ಸಹ ಪೂರ್ಣ ಜೀಡಿಸ್ಕೊಳ್ಳೋಕ್ಕಾಗಲಿಲ್ಲ, ಅದು ಅತ್ಯಂತ ಫಲ ಕುಗ್ಗಿಸಲ್ಪಟ್ಟ ವಿಷವನ್ನು ಜೀಡಿಸ್ಕೊಳ್ಳೋಕ್ಕಾಗಲಿಲ್ಲ, ಅವರು ನೀಲಕಂಠರ. ಆದರೆ ವಾಯುದೇವರು ಮೂಲ ರೂಪದಲ್ಲೂ ಜೀಡಿಸಿಕೊಂಡರು, ಅವತಾರ ರೂಪದಲ್ಲೂ ಜೀಡಿಸಿಕೊಂಡರು. ಅಲ್ಲಿ ಬರೀತಾರೆ, ಭೂತ್ವಾ ವಿಕಾರೋ ನವಭೂವ ವಾಯು. ಅಲ್ಲಿ ವಾಯುದೇವರು ವಿಕಾರ ಬರಲಿಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ, ತಚ್ಚಾಪಿ ಭೂತ್ವಾ ಜರಯತ್ ಅವಿಕಾರ ಮುಖೋತರ. ಮೂಲ ಭಾರತದ ಶ್ಲೋಕದ ಅವಿಕಾರ, ಅವರಿಗೆ ಪ್ರಾಣ ಹೋಗಲಿಲ್ಲ, ಮೂರ್ಛೆ ಬರಲಿಲ್ಲ, ದೇಹದಲ್ಲಿ ಯಾವ ವಿಕಾರವೂ ಆಗಲಿಲ್ಲ. ಹಾಗಿರ್ತಾರೆ, ವಿಷಪ್ರಾಶನವಾದಾಗ ಬದುಕೋದು ಕಷ್ಟ ಮನುಷ್ಯ. ಅಕಸ್ಮಾತ್ ಬದುಕಿದರೆ ಯಾವುದೋ ಒಂದು ನ್ಯೂನತೆ ಉಳಿಯಿತು, ಭೀಮಸೇನ ಯಾವ ನ್ಯೂನತೂ ಉಂಟಾಗಲಿಲ್ಲ. ಇದರಿಂದ ಎಷ್ಟು ಶಕ್ತಿ ಇದೆ, ಈ ಕಾನಕೂಟವನ್ನು ಪೂರ್ತಿ ಡೈಜೆಸ್ಟ್ ಮಾಡಬೇಕಾದ್ರೆ ಅಮೃತ ಇದ್ದಾಗ ಮಾತ್ರ ಸಾಧ್ಯ. ವಾಯುದೇವರು ಯಾರು ಅಂದರೆ, ವಾಯು ಅನಿಲ ಅಮೃತಂ ವಿಷಾವಾಸ್ಯ ಉಪನಿಷತ್ ಹೇಳುತ್ತೆ, ವಾಯುದೇವರು ಅಮೃತರು. ಇದನ್ನು ಅಲ್ಲಿ ತೋರಿಸ್ತಕ್ಕ ದೊಡ್ಡ ತತ್ವ ಇದು ಒಂದು. ಹೀಗೆ ಭೀಮಸೇನ ದೇವರಿಗೆ ಕಾಲಕೂಟದ ಭಯ ಇಲ್ಲ ಅಂದರೂ ಒಂದೇ, ಯಾವ ಕಾಲಕ್ಕೂ ಕೂಡ ಅವರಿಗೆ ಅಜ್ಞಾನ ಮಿಥ್ಯಾಜ್ಞಾನಿ ದೋಷಗಳ ಪ್ರಸಕ್ತಿ ಇಲ್ಲ. ಕಾಲಕೂಟ ಅಂದರೆ ಕಲಿಯುಗ, ಕಲಿಯುಗದಲ್ಲಿ ಎಂಥ ಜ್ಞಾನಿಗಳು ಕೂಡ ಅಜ್ಞಾನಕ್ಕೆ ವಶರಾಗ್ತಾರೆ. ಆದರೆ ವಾಯುದೇವರಿಗೆ ಭಯ ಇಲ್ಲ ಅಂತಾನೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ವಾಯುದೇವರನ್ನು ಭಗವಂತ ಕಳಿಸಿದ ಮಧ್ವಾವತಾರಕ್ಕೂ ಭೀಮಾವತಾರಕ್ಕಿರುವ ಸಂಬಂಧವನ್ನು ನಾವು ಕಾಣುತ್ತೇವೆ. ದುರ್ಯೋಧನ ಹತಾಶನಾದ, ಕೊನೆಗೆ ಒಂದು ಯೋಚನೆ ಮಾಡಿದೆ, ಇನ್ನೇನು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಭೀಮಸೇನ ಮಲಗಿದ್ದಾಗ ಸರ್ಪಗಳಿಂದ ಬಿಗಿದು ನದಿಯಲ್ಲಿ ಬಿಡಿಸಿಬಿಡೋದು, ಆಗಾದರೂ ಸಾಯ್ಬೋದು ಅಂತ ಯೋಚನೆ ಮಾಡಿ ಯೋಜನೆ ಮಾಡಿದ. ಒಂದು ಸ್ಥಳ ಅದು ಪ್ರಾಕಾರ, ಒಂದು ಫಸ್ಟ್ ಫ್ಲೋರ್ ಅಂತ ಜಾಗದಲ್ಲಿ ಮಲಗಿಸಿದ್ರು. ಎಲ್ಲ ಊಟ ಮಾಡಿ ಮಲಗಿದ್ರು, ಭೀಮಸೇನ ದೇವರು ಮಲಗಿದ್ರು. ಅವ್ರು ಮಲಗೋದು ಅಂದರೆ ಗೊತ್ತಲ್ಲ, ಯೋಗ ನಿದ್ರೆ ಭಗವಂತಂದೇ ಆಗೋ ಹಾಗೆ. ಅವ್ರು ಪೂರ್ತಿ ಮಲಗಿದ್ರೆ ಯಾರು ಹೇಳೋದಿಲ್ಲ, ನೆನಪಿರಬೇಕು. ಅವ್ರು ಪೂರ್ತಿ ಮಲಗಿದ್ರೆ ಆದರೂ ಮಲಗಿದಂತೇನೆ ಲೆಕ್ಕ, ಪ್ರಳಯ ಕಾಲದಲ್ಲೂ ಮಲಗದೇ ಇರೋ ಅವರಿಗೆ ಯಾವ ಲೆಕ್ಕ. ದುರ್ಯೋಧನ ಅದೆಲ್ಲ ಗೊತ್ತಿಲ್ಲ ಅವರಿಗೆ, ಒಂದು ಸರ್ಪಗಳಿಂದ ಬಿಗಿದ್ರಂತೆ ಅವ್ರು ಸುಮ್ಮನೆ ಇತ್ತು. ರಾಮಾಯಣದಲ್ಲಿ ಹನುಮಂತನನ್ನು ರಾವಣನ ಕಡೆಯವರು ಬಿಗಿದ ಕಥೆ ಬರುತ್ತೆ, ಇಲ್ಲಿ ಭೀಮಸೇನ ದುರ್ಯೋಧನ ಬಿಗಿದ ಕಥೆ ಬರುತ್ತೆ. ಅಂದರೆ ವಾಯುದೇವರನ್ನು ಬಿಗಿಯೋ ಕೆಲಸ ಎಲ್ಲ ಅವತಾರದನ್ನು ಮಾಡಲಿಕ್ಕೆ ಹೋಗ್ತಾರೆ. ಪರಿಣಾಮ ಏನಾಯ್ತು, ಎಲ್ಲ ಸಿದ್ಧನೇ ಇದ್ರು, ಹನುಮಂತರು ಸುಮ್ಮನೆ ಇದ್ದಾಗ ಅದಿಷ್ಟು ಕೂಡ. ಪ್ರದಗ್ಧುಮೇವ ತಾಂಪುರಿ ಮಮರ್ಷ ಸರ್ವಚೇಷ್ಟಿತಂ ಪ್ರದಗ್ಧುಮೇವ ತಾಂಪುರಿ. ಮುಂದೆ ಅದು ಪಟ್ಟಣ ಸುಡಬೇಕು ಅಂತಲೇ ಸಹಿಸ್ಕೊಂಡು ಹನುಮಂತ ಇದ್ದಾಗ ಸುಮ್ಮನೆ ಇದೆ. ಇವನು ಎಲ್ಲರೂ ಸರ್ ಭೀಮನ್ಗೆ ಎತ್ತೋ ಯೋಗ್ಯತೆ ಯಾರಿಗೂ ಇಲ್ಲ, ಎಲ್ಲ ಉರುಳಿಸ್ಕೊಂಡು ಹೋದರು. ಅವರು ಉಳ್ಳಕ್ಕೆ ಅಡ್ಜಸ್ಟ್ ಮಾಡಿದ್ದೆ ಕಟ್ಟೆ ಹೋದರು, ಕೊನೆಗೆ ಅಲ್ಲಿಂದ ಕೆಲವು ಉಳಿಸಿದ್ರು. ಅದೇನು ಗಂಗಾ ತೀರದ ಪ್ರಸಾದ, ಅಲ್ಲಿ ದೊಡ್ಡ ಆಳವಾದ ಒಂದು ಪ್ರಮಾಣ ಕೋಟಿ ಅಂತ ಅದಕ್ಕೆ ಹೆಸರು. ವಾದಿರಾಜ ಸ್ವಾಮಿಗಳು ಬೆರೀತಾರೆ ಎಷ್ಟು ಆಳವಾದ ಭಾಗ ಅಂತ ಕೇಳಿದರೆ ಅಲ್ಲಿಂದ ಗಂಗೆಯ ಒಂದು ಕವಲು ಪಾತಾಳಕ್ಕೆ ಹೋಗುತ್ತಂತ, ಅಂಥ ಆಳವಾದದ್ದು ಅಂಥ ಸ್ಪಾಟ್ ಹುಡುಕಿ ಅಲ್ಲಿ ಬಿಡಿಸಿದ್ರು. ಬಿದ್ದು ಬಿಡಿಸಿದ ತಕ್ಷಣ ಇನ್ನೇನು ಸದ್ಯ ಒಂದೇ ಆಳ, ಎರಡನೇದಾಗಿ ಬಿಗಿದು ಬಿಟ್ಟಿದ್ದಾರೆ. ಈಜು ಬಂದರೂ ಪ್ರಯೋಜನ ಬರೋದಿಲ್ಲ, ಬಿಗಿದಿದ್ದಾರೆ. ಅದು ಭಯಂಕರ ಸರ್ಪಗಳ ಜಾಗ, ವಿಷಸರ್ಪಗಳ ಜಾಗ. ಇನ್ನೇನು ಭೀಮಸೇನ ಸರ್ವಥಾ ಬರಲಿಕ್ಕಿಲ್ಲ ಅಂತ ಹೇಳಿ ಅದು ಖುಷಿಯಿಂದ ವಾಪಸ್ ಹೊರಟುಬಿಡ್ತಾರೆ. ಭೀಮಸೇನ ನೀರಲ್ಲಿ ಬಿದ್ದ ತಕ್ಷಣ ಏನಾಯ್ತು ಗೊತ್ತಾ, ಎಷ್ಟು ಖುಷಿ ಗೊತ್ತಾ ಅವರಿಗೆ, ಗಂಗಾ ನೀರು ಅಂದರೆ ವಿಷ್ಣು ಪಾದೋದಕ್ಕಾದ ಖುಷಿನೋ ಖುಷಿಯೋ. ಅವ್ರಿಗೆ ಒಪ್ಪಿಚ್ಚಿದ್ದಾಗೆ ಸಪ್ತ ಶಿವಾಸು ಮಾತೃಷು ಅಂತ ಹೇಳಿದ್ದಾರೆ. ಇದರಿಂದ ಇವರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಆ ದೃಷ್ಟಿ ಅವರಿಗೆ ತಮಸ್ಸು ಒಪ್ಪಿಚ್ಚಾದವರಿಗೆಲ್ಲ ಏನು ತಿಳಿಯುತ್ತವ್ರಿ, ಗಂಗಾ ನದಿ ಅರ್ಥ ಆಗೋದಿಲ್ಲ. ಆ ಕ್ಷಣಕ್ಕೆ ಭೀಮೋ ವಿಜೃಂಭಣತ ಏವ ಯುರುಶ್ಚ ಪಾಶ, ಒಂದ್ಸರಿ ತಿಗಂದ್ರಂತೆ ಬೈನ ಎಲ್ಲ ಪಾಶನ ಕುಡಿ ಕುಡಿ ಒಂದು ಕ್ಷಣ ಶಿವ್ ಮಾಡ್ತಾರೆ, ಪ್ರಮಾಣ ಕೋಟಿಯಲ್ಲಿ ಇಸ್ತಾರೆ. ಹಾವುಗಳು ಬಂದು ಕಡಿದ್ರಂತ ಭೀಮಸೇನ ಕಚ್ಚಿದ್ವಂತೆ. ಏನಾಯ್ತಂತ, ಹಾವುಗಳ ಹಲ್ಲು ಮುರಿತೆ ಹೊರತು ಭೀಮಸೇನ ಏನೇನೂ ಆಗಲಿಲ್ಲ. ವಜ್ರದೇಹ ಇದ್ರೆ ವಜ್ರದೇಹಿನೇ ನಿಧಾನವಾಗಿ ಈಜುಗಳ ಮೇಲೆ ಬರ್ತಾ ಇದ್ದಾರೆ. ದುರ್ಯೋಧನಗಳು ಸದ್ಯ ಆಯಿತು ಅಂತ ಈ ಕಡೆಯಿಂದ ಬರೋದಕ್ಕೆ ಆ ಕಡೆ ಎದುರಿ ಬರ್ತಾರೆ. ಆ ಕಡೆಯಿಂದ ಅವರು ಏನು ಸಂಖ್ಯೆ ಆಗಿರೋದಿಲ್ಲ, ಯಾವುದನ್ನು ಯಾರನ್ನು ತಪ್ಪಿಸಕ್ಕೋದ್ರೆ ಸುಖವಾಗಿ ಮತ್ತೆ ಇವರಿಗಿಂತ ಪಾಟಾಗಿ ಎದುರಿಗೆ ಬಂದರೆ ಏನು ಮಾಡಬೇಕಾಗ, ಸಂಪೂರ್ಣವಾಗಿ ನಿರಾಶರಾಗಿ ಬಿಡ್ತಾರೆ. ಇಲ್ಲಿ ಒಂದು ಕೆಲವು ಕಥೆಗಳನ್ನು ಕಟ್ಟಿದವರು ಕುಮಾರವ್ಯಾಸ ಭಾರತದಲ್ಲಿ ಕೆಲವು ಪ್ರತಿಗಳಲ್ಲಿ ಏನಾಗುತ್ತೆ ಅಂದರೆ, ಭೀಮಸೇನ ಅಲ್ಲಿಂದ ಹಾವು ಪಾತಾಳಲೋಕಕ್ಕೆ ಕರ್ಕೊಂಡು ಹೊರಟೋದು. ಪಾತಾಳಲೋಕದಲ್ಲಿ ವಾಸುಕಿ ನೋಡಿದ, ಭೀಮಸೇನಿಗೆ ಮುಂದೆ ಅಪಾಯ ಬರಬಾರದು ಅಂತ ಯೋಚನೆ ಮಾಡಿಬಿಟ್ಟು ಅಲ್ಲಿ 8-10 ಒಂದು ಅಮೃತದ ಕೊಡಗಳಷ್ಟು ಕೊಟ್ಟ, ಅಷ್ಟನ್ನು ಭೀಮಸೇನ ಕುಡಿದಿದ್ದಕ್ಕೆ 10,000 ಆನೆಯಾಗಬಾರದು ಅಂತ ಅಂತ ಕಥೆ ಕಟ್ಟಿದ್ದ. ಅಂದರೆ ಭೀಮಸೇನಿಗೆ ಬರ ಎಂದು ಕಟ್ಟೆ ಕಟ್ಟಕ್ಕೆ ಬರಲಿಲ್ಲ ಅವರಿಗೆ, ಏನಾದರೂ ಒಳಗಿಂದ ಬಂತು, ನ್ಯಾಚುರಲ್ ಅಲ್ಲ ಅಂತ ಅನಿಸ್ಬೇಕು ಅಂತ ಅವ್ರ ಭಾವನೆ. ಭೀಮನ ಶಕ್ತಿ ನ್ಯಾಚುರಲ್ ಅಲ್ಲ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ಕಥೆ ಕಟ್ಟಿದ್ದ. ಆದರೆ ಆ ಕಥೆ ಸುಳ್ಳು ಕಥೆ. ಮಹಾಭಾರತವನ್ನು ಅನೇಕ ದಶಕಗಳ ಕಾಲ ಸಂಶೋಧನೆ ಮಾಡಿದಂತಹ ಪುನಾ ಭಂಡಾರಕರ ಸಂಸ್ಥೆಯವರು ಬರೀತಾರೆ, ಕಥೆ ಉಲ್ಲೇಖ ಮಾಡ್ತಾರೆ. ಇದು ಕಲ್ತ ಕಥೆ ಅದು ಸರಿಯಲ್ಲ, ಆ ಪ್ರಸಂಗ ಯಾವುದೂ ಇಲ್ಲ ಅಂತ ಹೇಳಿದ್ರು. ಅಂದಮೇಲೆ ಭೀಮಸೇನಿಗೆ ಅಮೃತ ಕುಡಿದು ಬಂದ ಶಕ್ತಿ ಅಲ್ಲ. ಇವತ್ತು ಎಷ್ಟೋ ಜನ ಒಲಿಂಪಿಕ್ಸ್ನ ಗೆದ್ದು ಬಿಡ್ತಾರೆ, ಏನೋ ಡ್ರಗ್ಸ್ ತೊಗೊಂಡು ಗೆದ್ದು ಬಿಡ್ತಾರೆ ನೆನಪಿರೋದು, ಅದನ್ನು ಗೆಲ್ಲೋ ಅಂತ ಕರೆಯೋದಲ್ಲ, ವಾಪಸ್ ತೊಗೊಂಡ್ಬಿಡ್ತಾರೆ. ಆಮೇಲೆ ಭೀಮಸೇನ ಸಹಜ ಶಕ್ತಿನೇ ಹೊರತು ಅದು ಬೇರೆಯಿಂದ ಬಂದ ಶಕ್ತಿ ಅಲ್ಲ. ಇನ್ನು ಅಲ್ಲಿಂದ ಇನ್ನೊಂದು ಕಥೆಯಲ್ಲೂ ಕೂಡ ನಮಗೇನು ಅಂತ ದುಃಖ ಪಡೋ ಸಂಗತಿ ಇಲ್ಲ. ಯಾಕೆಂದರೆ ಭೀಮಸೇನ ಈ ವಿಷ ತಿಂದು ಜೀರ್ಣ ಮಾಡಿಕೊಂಡಾಗಿದೆ, ಕಾಲಕೂಟವನ್ನು ಪಾಶಗಳನ್ನು ಕತ್ತರಿಸಿಯಾಗಿದೆ, ಹಾವುಗಳು ಕಚ್ಚಿದ್ರೂ ಏನೂ ಆಗಿಲ್ಲ. ಆಮೇಲೆ ಅಮೃತ ಕುಡಿದ್ರೆ ಏನಾದ್ರಿಂದ ಏನಾದ್ರು ಮೊದಲು ಕುಡಿದಿದ್ರೆ ಅದರಿಂದ ಆಯಿತು ಅಂತ ಹೇಳ್ಬೋದು. ಪರೀಕ್ಷೆ ಮನೆ ಬಂದು ಕೂತ್ರೆ ಪುಸ್ತಕ ನೋಡ್ತಾರೆ ಅಂದರೆ ಕಾಪಿ ಹೊಡಿತಾರೆ ಅಂತ ಅರ್ಥ ಅಲ್ಲ. ಎಕ್ಸಾಮ್ ಹಾಲಲ್ಲಿ ನೋಡಿದ್ರೆ ಕಾಪಿ ಹೊಡಿತಾರೆ ಅಂತ, ಮನೆಯಲ್ಲಿ ಹೋದರೆ ಕಾಪಿ ಅಂತ ಕರೆಯೋದಿಲ್ಲ. ಅಂದರೆ ಕಥೆ ಕಟ್ಟಿದ್ರು ಕೂಡ ಏನೋ ನಮಗೆ ನಷ್ಟ ಇಲ್ಲ, ಅವ್ರಿಗೆ ಲಾಭ ಅಂತ ಇಲ್ವೇ. ಅದು ಎಷ್ಟು ಪ್ರಯತ್ನ ಪಡ್ತಾರೆ ಮೂಲ ಗ್ರಂಥಗಳನ್ನು ಹಾಡು ಮಾಡಲಿಕ್ಕೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷೇಪಂತಿ ಕ್ವಚಿತ್ ಅಂತರಿತಾನಪಿ, ಅದಕ್ಕೆ ಅಷ್ಟರಲ್ಲಿ ಎಚ್ಚರಿಸ್ತಾರೆ. ಅಂಥ ಒಂದು ಪ್ರಕ್ಷೇಪಾದಿಗಳ ಬಗ್ಗೆ ಎಚ್ಚರ ಇರಿಂದ ಇದೆ ಅಂತ ಹೇಳ್ತಾರೆ. ಭೀಮನ ಮೇಲೆ ಸಹಜ ಅಂತ ಗೊತ್ತಾದಷ್ಟು ಕೂಡ ಭಕ್ತಿ ವೃದ್ಧಿಯಾಗುತ್ತೆ. ಆ ಭಕ್ತಿ ವೃದ್ಧಿಯೇ ಕಥೆಯ ಫಲ. ಯೋಚನೆ ಇನ್ನೇನು ಪ್ರಯೋಜನ ಇಲ್ಲ, ನಮ್ಮ ಶಕ್ತಿಯೆಲ್ಲ ಹೋಯಿತು ಅಂತ ಭಾವಿಸಿ ಕೊನೆಯ ಪ್ರಯತ್ನ ಅಂತ ಏನು ಮಾಡಿದ್ರಂತೆ, ಭೀಮಸೇನ ಮಲಗಿದ್ದಾಗ ಇನ್ನೊಂದು ವ್ಯವಸ್ಥೆ ಮಾಡಬೇಕು. ಏನು ಅಂದರೆ, ಹೇಗೆ ಅಷ್ಟ ದಿಗ್ಗಜಗಳು ಅಂತಿವೆಯೋ ಹಾಗೆ ಅಷ್ಟ ಮಹಾಸರ್ಪಗಳು ಅಂತಿದೆ. ಆ ಮಹಾಸರ್ಪಗಳ ಕೆಲಸ ಏನು ಅಂದರೆ, ಪ್ರಳಯ ಕಾಲದಲ್ಲಿ ಅವು ಉಸಿರು ಬಿಡುತ್ತಂತೆ, ಕಚ್ಚೋದಲ್ಲ ಉಸಿರು ಬಿಡುತ್ತಂತೆ. ಹೀಗೆ ಬಿಟ್ಟರೆ ಉಸಿರಿಗೆ ಜಗತ್ತೆಲ್ಲ ಸುಟ್ಟು ಬೂದಿ ಆಗುತ್ತೆ. ಅಂಥ ಶಕ್ತಿ ಇರೋ ಹಾವುಗಳು ಅಷ್ಟ ದಿಗ್ಗಜಗಳು, ಅಷ್ಟ ಮಹಾಸರ್ಪಗಳು, ಅವನ್ನ ತರಬೇಕು ಭೀಮಸೇನೆ ಬಿಡಬೇಕು. ಅಂಥ ಹಾವುಗಳು ಕಚ್ಚಿದರೆ ಭೀಮಸೇನೆ ಉಳಿಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದವರೇ ಆ ಕ್ಷಣದಲ್ಲಿ ಯಥಾ ಪ್ರಕಾರ ಇದ್ದಲ್ಲ ಆ ಶಕುನಿ, ಅವನು ಶುಕ್ರಾಚಾರ ಮೂಲಕ ತಂದ. ತಂದು ಕೆಲಸದ ಕೆಲವು ಪದಾರ್ಥ ಸಿಗಬೇಕಾದರೂ ಕೂಡ ಸಾಮಾನ್ಯ ಸಿಗೋದಿಲ್ಲ, ಅದನ್ನು ಶಕುನಿಯ ಮೂಲಕ ಸಾಧಿಸಿದರು. ಭೀಮಸೇನ ಒಂದು ಕಡೆ ಮಲಗಿದ್ದಾಗ ದೊಡ್ಡ ಇದರೊಳಗೆ ಮಲಗಿದ್ದಾರೆ ಭೀಮಸೇನ, ಅಷ್ಟು ಹಾವನ್ನು ತಂದಿದ್ದಾರೆ. ಅವರ ಕಚ್ಚಲಿಲ್ಲ ಹಾವು ತರಬೇಕಾದ್ರೆ ಅಂತ ಕೇಳಿದರೆ ತಕ್ಷಣ ಉತ್ತರ ಕೊಡ್ತಾರೆ, ಕಚ್ಚ ಸಾಧ್ಯತೆ ಇಲ್ಲ, ಶುಕ್ರೋಕ್ತ ಮಂತ್ರವಲ್ಲತಃ, ಹಾವಿಗೆ ಮಂತ್ರ ಹಾಕಿದಾಗ ಅದು ವಶಕ್ಕೆ ಬಂದ್ಬಿಡುತ್ತೆ. ವಶ ಹಾಕಿ ತಂದರು, ಭೀಮವರಿಗೆ ಜಾಗದಲ್ಲಿ ಬಿಟ್ಟರು, ಒಬ್ಬ ಸಾರಥ್ಯನ ನಿಲ್ಲಿಸಿದರು, ಏನಾಗುತ್ತೆ ನೋಡ್ತೀರು ಅಂತೆಲ್ಲ ನಿಲ್ಲಿಸಿದರು ಹೊರಗಡೆಗೆ. ಭೀಮಸೇನ ಮಲಗಿದಾಗ ಅಷ್ಟೂ ಸರ್ಪಗಳನ್ನು ಪ್ಲಸ್ ಆ ಹಾವುಗಳ ವಂಶಗಳ ಸಾವಿರಾರು ಸರ್ಪಗಳು ಎಲ್ಲ ತಂದುಬಿಟ್ಟು ಭೀಮಸೇನಗಳನ್ನು ಬಿಟ್ಟುಬಿಟ್ರೆ ಮಂತ್ರ ತೆಗೆದು ಬಿಡ್ತಾರೆ. ತಕ್ಷಣ ಹಾವು ಮುಗಿ ಬರುತ್ತಾರೆ, ಹಾವುಗಳು ಮಂತ್ರ ಹಾಕಿದಾಗ ಭಾರಿ ಕೋಪ ಅವರಿಗೆ, ಏನು ಮಾಡೋಕ್ಕೆ ಬರೋದಿಲ್ಲ ಹಾವುಗಳಿಗೆ, ಬಿಟ್ಟತಕ್ಕ ಭಾರಿ ಕೋಪ, ಯಾರಿದ್ದರೂ ಕಚ್ಚಾಕ್ಬಿಡೋದು. ಭೀಮಸೇನೆ ಮಾತ್ರ ಇರೋದ್ರೆ ಎಲ್ಲ ಹಾವುಗಳನ್ನು ಭೀಮಸೇನೆ ಒಟ್ಟಿಗೆ ಕಚ್ಚಿದ್ರು. ಒಂದು ಸರ್ಪ ಸಾಕು ಭೂಮಿ ನಾಶ ಮಾಡಲಿಕ್ಕೆ, ಒಂದು ಸರ್ಪ 8 ಸರ್ಪಗಳು ಅಷ್ಟು ಸರ ಒಂದು ಸತ್ತಿಗೆ ಕಚ್ಚಿದ್ರು ಭೀಮಸೇನರು. ಮೊದಲೇ ಭೀಮಸೇನೆ ನಿದ್ರೆ ಹೆಸರು ಕೊಟ್ಟು ನಮಗೆ ಸೊಳ್ಳೆ ಕಡೆ ನಿದ್ದೆ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಅಟ್ಕಚ್ಚಿದ್ರೆ ಭೀಮಸೇನ ನೋಡಿ ಓ ಏನು ಆಗದೇನ ಕೈಯಿಂದ ಜಾಸ್ತಿ ಇದ್ರಂತೆ ಜೋರಾಗಿ. ಆ ಸರ್ಪಗಳು ಏನಾದರೂ ಗೊತ್ತಾ, ಬ್ಯಾಕ್ ಟು ದಿ ಪೆವಿಲಿಯನ್ ಅಂತ ಸೀದಾ ವಾಪಸ್ ಹೋಗ್ಬಿದ್ವಂತೆ. ಎಲ್ಲಿಂದ ತಂದಿದ್ರೆ ಅಲ್ಲಿಗೆ ಹೋಗ್ಬಿದ್ವಂತೆ. ನಾವು ಸಂಜೀವನ ಪರ್ವತ ವಾಪಸ್ ಹೋಗಿದ್ದ ಕತೆ ಕೇಳಿದೀವಲ್ಲ, ಒಂದು ಸಂಜೀವನ ಪರ್ವತ ವಾಪಸ್ ಹಾಕಿದ್ರೆ 8 ಮಹಾಸರ್ಪಗಳನ್ನು ವಾಪಸ್ ಕಳಿಸ್ತಾರೆ. ಅವನು ಕೊಲ್ಲಬಹುದಾಗಿತ್ತು ಕೊಲ್ಲೋದಲ್ಲಿ, ಯಾಕೆಂದ್ರೆ ಭಗವಂತನ ಸಂಕಲ್ಪದಂತೆ ಪ್ರಳಯ ಕಾಲಕ್ಕೆ ಬೇಕು. ಆ ಭಗವಂತನ ಇಚ್ಛೆಯಿಂದ ಬಂದಿದ್ದ ಸರ್ಪಗಳಾದ್ರಿಂದ ಅವನು ನಾಶ ಆಗಬಾರದು, ಆದರೆ ಈಗ ಹೋಗಬೇಕು. ಅಷ್ಟು ದೂರ ಓಡಿಸಿದ್ರಂತೆ ಅವು ಬಿದ್ದು ಹೋದ್ವು. ಇನ್ನು ಮರಿ ಹಾವುಗಳಿದ್ವಲ್ಲ ಅವೆಲ್ಲ ಒಂದು ಕಚ್ಚಿದಾಗ ತದ್ವಂಶಜಾನ್ ಕ್ಷಿಪ್ತ್ವಾ ಸುದೂರವಥ ನಾಗಗಣಾನಥಾಷ್ಟು ತದ್ವಂಶಜಾನ್ಸ ವಿನಿಹತ್ಯ ಪಿಪೀಲಿ ಕಾವತ್. ಉಳಿದ ಹಾವುಗಳನ್ನು ಇರಬೇಕು ಅಂದಕ್ಕೊಂದಿರುತ್ತೆ ಭೀಮಸೇನ. ಹನುಮಂತನಿಗೆ 80 ಪ್ಲಸ್ 10 90 ಸೇನಾಧಿಪತಿಗಳ ಸೈನ್ಯ ಆಕ್ರಮಿಸಿದಾಗ ಚಕಾರ ತಾನ್ ಸಮಸ್ತಶಃ ತನ ಪ್ರಹಾರ ಚೋಡಿತ. ಇಲ್ಲಿ ಬರೀ ಫಸಿಗೆ ಹಾಕಿದ್ರಂತೆ ಇರುವೆಗಳಂತೆ. ಇಷ್ಟೆಲ್ಲ ಮಾಡಿದ ಮೇಲೆ ಏನಾಗಿದೆ ಗೊತ್ತಾ, ಎದ್ದು ಕೂಡ ಇದ್ದಲ್ಲಿ ಮರಿಕೊಂಡೇ ಕೆಲಸ ಮಾಡಿರೋದು, ಎದ್ದು ಕೂಡ ಎತ್ತಿಲ್ಲ. ಭೀಮ ಸುಶ್ವಾಪ ಪೂರ್ವದರುತ್ಥಿತ ಏವ ಸ್ವಲ್ಪ ಹಾಗೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿರುತ್ತೆ. ಎಂಥ ಶಕ್ತಿ ಇರಬೇಕು ಯೋಚನೆ ಮಾಡಿ. ಇಂಥ ಸರ್ಪಗಳಿಗೂ ಏನೂ ಆಗಲಿಲ್ಲ. ಅದಕ್ಕೇನೆ ಇಂಥವರು ನಂಬಿದರೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪಾಪಕಾರಣ ಗುಣಾನ ಅಂದ್ರ್ಯಾಣ ಅರ್ಪಕಾರಣ ಚಿರಮುದಿತ ಚಿದಾನಂದ ಸಂದೋಹದಾನ. ವಾಯುಸ್ತುತಿ ಎಷ್ಟು ಪ್ರಬಲ ಅಂತ ಅರ್ಥ ಆಗುತ್ತೆ. ವಾಯುಸ್ತುತಿಯ ಪುರಶ್ಚರಣೆಯಿಂದ ಸಾಧ್ಯವಾಗದ ಕೆಲಸಗಳೇ ಇಲ್ಲ. ಸರಿಯಾಗಿ ಮಾಡಬೇಕಂತೆ, ವಿದ್ಯುಕ್ತವಾದ ರೀತಿಯಲ್ಲಿ ಮಾಡಿದರೆ ಅದರ ಫಲ ಅಂದರೆ 100 ಆಗಬೇಕು. ಹಾಗೆ ಆಗುತ್ತೆ, ಬೇಗ ಆಗುತ್ತೆ. ಅದು ಬೇರೆ ಆಶುದೇವ ಅಂತ ಹೇಳಿಬಿಟ್ಟಿದ್ದೆ. ಸಾರ ತಿನ್ಬಿಟ್ಟಿದ್ರಲ್ಲ ಗೊತ್ತಾಯ್ತು ಏನಾಗಲಿ ಅಂತ ಗೊತ್ತಾಯ್ತು. ಸಾರ ತಿಂದು ಏನು ಕೊಲೆನೇ ಮಾಡಬೇಕು, ಖಡ್ಗ ತಗೊಂಡು ಎಸಲಿಕ್ಕೆ ಬಂದಂತೆ. ಭೀಮ ಅಪಹಸ್ತಿತ ಏವ, ಒಂದ್ಸತಿ ಹೊಡೆದ್ರಂಥ ಅವನು ಖಡ್ಗ ತಗೊಂಡು ಬಂದಿದ್ದಾನೆ. ಅವ್ರು ಖಡ್ಗ ಸಮೇತ ಒಂದು ಮಣ್ಣಿನ ರಕ್ತದ ಬುದ್ಧಿ ಅಷ್ಟೇ, ಏನೆಲ್ಲ ಹುಡುಕ್ಲಿಕ್ಕೆ ಖಡ್ಗ ಎಲ್ಲ ಪೀಸ್ ಪೀಸು. ಆ ಎದುರದಿಂದ ದುರ್ಯೋಧನ ನೋಡ್ತಾರೆ, ಇನ್ನೇನು ಉಪಯೋಗ ಇಲ್ಲ, ಏನು ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಆಲ್ ಪ್ರೂಫ್ ಹೊಸ ಪ್ರಮಾಣ ಇದೆ, ಎಲ್ಲ ರೀತಿಯಿಂದ ಅಚ್ಚೇತ್ಯ ಅಹೇತ್ಯ ಅಂತ ಗೊತ್ತಾದ ಮೇಲೆ ಒಂದು ಯೋಚನೆ ಮಾಡಿದ್ರು, ಇದೆಲ್ಲ ಯಾತಕ್ಕಾಯಿತು ಭೀಮಸೇನಿಗೆ, ಇಂಥ ಶಕ್ತಿ ಇಲ್ಲಿಂದ ಬಂತು ಎಲ್ಲ. ಇನ್ನು ಭಾಗವತ ಕೇಳಿದ್ರಲ್ಲ, ಅವರು ಯೋಚನೆ ಮಾಡಿದರು ಇಂಥ ಶಕ್ತಿ ಇನ್ನೊಂದು ಕಡೆ ನೋಡಿದ್ದೇನೋ. ಪ್ರಹ್ಲಾದನಲ್ಲಿ ಇಂಥ ಶಕ್ತಿ ಇತ್ತು. ಹಿರಣ್ಯಕಶಿಪನಿಗೆ ಪ್ರಹ್ಲಾದನು ಏನು ಮಾಡಿದ್ರು ಪ್ರಹ್ಲಾದ ಸಾಯಲಿಲ್ಲ, ಈತನು ಏನು ಮಾಡಿದ್ರು ಸಾಯ್ತಾ ಇಲ್ಲ. ಎರಡನ್ನು ಕಂಪೇರ್ ಮಾಡ್ತಾರೆ, ಏನು ಮಾಡಿದ್ರು ಸಾಯ್ತಾ ಇಲ್ಲ. ಪ್ರಹ್ಲಾದ ಯಾತಕ್ಕೆ ಕುಳ್ಕೊಂಡ ಅಂತ ಯೋಚನೆ ಮಾಡಿ. ನರಸಿಂಹದೇವರ ರಕ್ಷಣೆ, ಈತನಿಗೆ ಕೃಷ್ಣನ ರಕ್ಷಣೆ, ಎರಡು ಕಂಪೇರ್ ಮಾಡ್ತಾರೆ, ಎರಡು ರಕ್ಷಣೆನೇ. ಆದರೆ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲೂ ಪ್ರಹ್ಲಾದ ಇಟ್ಟುಕೊಟ್ಟು ಭೀಮಸೇನ ಅಂದರೆ ಪ್ರಹ್ಲಾದ ಜೀವೋತ್ತಮವಾಗಿಬಿಡ್ತಾನೆ, ಅದು ಸಾಧ್ಯ ಇಲ್ಲ. ಒಂದು ವ್ಯತ್ಯಾಸ ಇದೆ, ಪ್ರಹ್ಲಾದನಿಗೆ ಅದೆಲ್ಲ ಸಾಧ್ಯವಾಗಿದ್ದು ಎರಡು ಕಾರಣಕ್ಕೆ. ಒಂದು ವಾಯುದೇವರ ಆವೇಶ ಇದ್ದಿದ್ದು ಒಂದು ಕಾರಣ, ಇನ್ನೊಂದು ಆಚಾರ್ಯನ ಸಪ್ತಮಸ್ಕಾರದಲ್ಲಿ ಇಲ್ಲಿ ಬರೀತಾ ಇದ್ದಾರೆ, ಸಪ್ತಮಸ್ಕಾರದಲ್ಲಿ ಬರೀಬೇಕಾದದ್ದು. ಇದು ಭಾಗವತ ತಾತ್ಪರ್ಯ ಇದೆ. ಪ್ರಹ್ಲಾದನ ಹಿರಿಮೆ ಭಾರಿ ದೊಡ್ಡದು ಸಂಶಯ ಇಲ್ಲ, ಆದರೆ ಅಲ್ಲಿ ಎರಡು ಡಿಫೆಕ್ಟ್ ಇದೆ. ಒಂದೇನು ಅಂದರೆ ಡಿಫೆಕ್ಟ್ ಅಂದರೆ ಈ ರೀತಿ ದೋಷ ಅಂತ ಅರ್ಥ ಅಲ್ಲ, ಗುಣದಲ್ಲಿ ಕಡಿಮೆ ಆಗುತ್ತೆ. ಆತ ವಾಯುದೇವರ ಆವೇಶ ಹೊಂದಿದ್ದರಿಂದ ನ್ಯಾಚುರಲ್ ಅಲ್ಲ, ಒಂದಾಯಿತು. ಇನ್ನೊಂದು, ಪ್ರತಿ ಸತ್ಯ ಆಪತ್ತು ಬಂದಾಗ ಪ್ರಹ್ಲಾದ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದ, ನರಸಿಂಹದೇವರನ್ನ ಸ್ವಾಮಿ ನನ್ನನ್ನು ಕಾಪಾಡೋದು ಪ್ರಾರ್ಥನೆ ಮಾಡ್ತಾ ಇದ್ದ. ವಿಷ್ಣು ಪುರಾಣದಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅಂಥ ಶ್ಲೋಕಗಳಲ್ಲಿ ಒಂದೇ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ, ಇಂಥ ಒಂದು ಶ್ಲೋಕ. ಇದರಿಂದ ಪ್ರಹ್ಲಾದ ಉದ್ಧಾರ ಆಗ್ತಿದ್ದ. ಆದರೆ ಭೀಮಸೇನಲ್ಲಿ ವ್ಯತ್ಯಾಸ ಇದೆ, ಅವರಿಗೆ ಇದು ಗೊತ್ತಿಲ್ಲ. ವಾಯುದೇವರ ಆವೇಶ ಇದ್ದ ಪ್ರಹ್ಲಾದನೇ ಆಗಿರಬೇಕಾದ್ರೆ ಇದು ಸಾಕ್ಷಾತ್ ವಾಯುವಾದ ಭೀಮಸೇನೆ ಆಗಿ ಹಾಗಿರಬೇಕು. ಸವಾಯುರೇವ ಅಭವರತ್ರ ಭೀಮನಾಮ ಒಂದು. ಎರಡನೇದಾಗಿ ಭೀಮಸೇನೆ ಯಾವ ಕಾಲಕ್ಕೂ ಪರಮಾತ್ಮನ ಪ್ರಾರ್ಥನೆ ಮಾಡಲಿಲ್ಲ, ನೆನಪಿರಬೇಕು. ಸ್ತೋತ್ರ ಮಾಡಲಿಲ್ಲ ಅಂದ್ರೆ ಸ್ತೋತ್ರ ಯಾವಾಗಲೂ ಮಾಡ್ತಾರೋ, ಅವರ ಸ್ತೋತ್ರ ಯಾರೂ ಮಾಡೋದಿಲ್ಲ. ಪ್ರಳಯ ಕಾಲದಲ್ಲೂ ದೇವರು ಸ್ತೋತ್ರ ಮಾಡ್ತಾರೆ, ಆದರೆ ಇಲ್ಲಿ ಸ್ತೋತ್ರ ಮಾಡಿದ್ದು ಫಲಾಪೇಕ್ಷೆಯಿಂದ ಮಾಡಲಿಲ್ಲ, ನೆನಪಿರಬೇಕು. ಪ್ರಹ್ಲಾದ ಆಪತ್ತನ್ನು ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಿದ್ರು, ಪ್ರಾರ್ಥನೆ ಮಾಡಲಿಲ್ಲ. ಅದು ಭೀಮನ ಶಕ್ತಿ, ಸಹಜ ಶಕ್ತಿ, ಕೇವಲ ಭಗವದ್ ಅನುಗ್ರಹದಿಂದ ಬಂದ ಶಕ್ತಿ. ಎರಡು ವ್ಯತ್ಯಾಸ ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದನ ಮಹಿಮೆ ದೊಡ್ಡದು, ಆದರೆ ಭೀಮಸೇನ ಮಹಿಮೆ ಎಷ್ಟು ಎತ್ತರಕ್ಕೆ ಯಾರ ಮಹಿಮೆಯೂ ಬರೋದಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಕೊನೆಗೆ ಒಂದು ಉಪಾಯ ಮಾಡಿ, ಇದೆಲ್ಲ ದೇವರ ಅನುಗ್ರಹ, ಕೃಷ್ಣನ ಅನುಗ್ರಹ. ಒಂದು ಕೆಲಸ ಮಾಡೋಣ, ಏನು ಏನು ಮಾಡಿದ್ರು ಕೃಷ್ಣ ಕಾಪಾಡಿಬಿಡ್ತಾರೆ. ಅದಕ್ಕೊಂದು ಸುಲಭವಾದ ಮಾರ್ಗ ಏನು ಅಂದರೆ, ಭೀಮಸೇನ ನಾಶ ಮಾಡಬೇಕಾದ್ರೆ ಆ ಶಕ್ತಿ ಕೂಡ ಕೃಷ್ಣ ಇದ್ದಾನಲ್ಲ, ಅವನ್ನ ಇವನ್ನ ಒಟ್ಟಿಗೆ ನಾಶ ಮಾಡಿಬಿಡ್ಬೇಕು. ಎಂಥ ಪ್ಲಾನ್ ಇರಬೇಕಲ್ಲಕ್ಕೆ ಆಯ್ತು. ಇದಕ್ಕೆ ಅಸುರ ಬುದ್ಧಿ ಅಂತಕ್ಕೆ, ಅದಕ್ಕೆ ಕೃಷ್ಣ ರಕ್ಷಿತನೇ ಏನೋ ಮಾಡೋಕ್ಕಾಗ್ತಾ ಇಲ್ಲ, ಇವರು ಒಟ್ಟಿಗೆ ಕೊಂಡು ಬಿಡಬೇಕಂತ. ಎಂತ ಇದಕ್ಕೆ ರಾಕ್ಷಸ ಬುದ್ಧಿ ಅಂದರೆ ಹೀಗೆ ಅಷ್ಟು ಮಾಡಿ ಹಾಗಿದ್ರೆ ಕೃಷ್ಣ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ಲಾನ್ ಮಾಡ್ತಾರೆ. ಜರಾಸಂಧ ಹೇಗೂ ಕೃಷ್ಣ ಮೇಲೆ ಹೋಗ್ತಿದ್ದಾರೆ, ಅದಕ್ಕೆ ಅವನಿಗೆ ಸಪೋರ್ಟ್ ಕೊಟ್ಬಿಡೋದು. ಅದು ಸಪೋರ್ಟ್ ಕೊಟ್ಟಿರ್ತಾನೆ ಅವ್ರದಾಗಾಯ್ತು. ಕೃಷ್ಣನ್ನ ಅವನ ಅಟ್ಯಾಕ್ ಮಾಡಬೇಕು, ಭೀಮನ್ನ ನಾವು ಅಟ್ಯಾಕ್ ಮಾಡೋಣ, ಇಬ್ಬರು ಕತೆ ಮುಗಿಯುತ್ತೆ ಅಂತೇಳಿ ತಮ್ಮ ಕತೆ ಮುಗಿಸ್ಬಿಡ್ತಾರೆ. ಕೊನೆಗೆ ಅಂತೆ ಇಷ್ಟು ಪ್ಲಾನ್ ಮಾಡಿದ್ರೆ ಏನಾಗಲೇ ಇಲ್ಲ. ಅದೇ ರೀತಿ ಬೆಳೀತಾ ಇದ್ದಾರೆ. ಆ ಸಮಯದಲ್ಲಿ ಭೀಮಸೇನ ದೇವರು ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡ್ತಿದ್ದಾರೆ. ಭೀಮಾರ್ಥರು ಇದು ಒಂದು ಹೊಸ ಭಾಗ, ಅವರಿನ್ನೂ ಚಿಕ್ಕ ಹುಡುಗರು ಅಷ್ಟೇ ಆಗ 18-20 ಇದ್ದಾರೆ. ಆಗ ಎಷ್ಟರ ಮಟ್ಟಿಗೆ ಕೌರವರ ರಾಜ್ಯವನ್ನು ಬೆಳೆಸಿದರು, ಕುರುವಂಶದ ರಾಜ್ಯವನ್ನು ಬೆಳೆಸಿದರು ಅಂದರೆ ಅವರಪ್ಪ ಪಾಂಡುರಾಜ ದೊಡ್ಡ ಸಾಧನೆ ಮಾಡಿದ್ದ, ಅದನ್ನು ಮೀರಿಸಿಬಿಟ್ರಂತಾಗಲೇ. ತಂದೆ ಮಾಡಿದ ಸಾಧನೆಯನ್ನು ಮೀರಿಸಿಬಿಟ್ಟು ಈ ಕುರುರಾಜ್ಯವನ್ನು ಬಹಳಷ್ಟು ವಿಸ್ತಾರಗೊಳಿಸಿದ್ರು. ಇದೇ ಹೊತ್ತಿಗೆ ದ್ರೋಣಾಚಾರ್ಯ ಬಂದ ಪ್ರಸಂಗ. ಆಗ ದ್ರೋಣಾಚಾರ್ಯ ನಿನ್ನೆ ನೋಡಿದ್ದಲ್ಲ ಆ ಪ್ರಸಂಗ, ದ್ರೋಣಾಚಾರ್ಯರು ಬಂದರು, ಅಸ್ತ್ರ ವಿದ್ಯಾಭ್ಯಾಸ ಶುರುವಾಯಿತು. ದ್ರೋಣಾಚಾರ್ಯ ಒಳಗೊಚ್ಚಿದೆ ಧೃತರಾದರ ಮೇಲೆ, ಅವನ ಕಥೆ ಊಹಿಸಬೇಕು ಅಂತ ಯೋಚನೆ ಮಾಡಿ ಎಲ್ಲ ಪ್ರಾರಂಭದ ದಿವಸ ಹಿಡಿಸ್ತಾರೆ. ಅಸ್ತ್ರವಿದ್ಯಾ ಪ್ರಾರಂಭ, ಉಪದೇಶ ಪ್ರಾರಂಭ ಆಗಬೇಕು. ಕುರುಪಾಂಡವರೆಲ್ಲ ಇದ್ದಾರೆ, ಅವರು ಕರೆದು ಹೇಳ್ತಾರೆ, ನೋಡಿ ನಾನು ಒಂದು ಗುರುದಷ್ಟೇ ಕೇಳ್ತೇನೆ, ಆಮೇಲೆ ಮುಗಿದ ಮೇಲೆ ಮೊದಲು ಗುರುದಕ್ಷಿಣೆ ಅಲ್ಲ, ಕೊನೆಯ ಗುರುದಷ್ಟೇ ಕೇಳ್ತೇನೆ. ಮೊದಲು ಗುರುದಷ್ಟೇ ಕೇಳೋದು ನಮ್ಮ ಕಾಲದ ಈ ಕಾಲದಲ್ಲಿ ಫೀಸ್ ಕೊಟ್ಟೆ ಅಡ್ಮಿಷನ್, ಅವರು ಫೀಸ್ ಕೊಟ್ಟು ರಿಲೀಸ್ ಆಗಬೇಕಷ್ಟೇ, ಅಲ್ಲಿವರೆಗೂ ಫ್ರೀ ಅವರಿಗೆಲ್ಲ ಕೂಡ. ಅದು ಲೌಕಿಕ ವಿದ್ಯೆಗೂ ಅಧ್ಯಾತ್ಮ ವಿದ್ಯೆ ವ್ಯತ್ಯಾಸ ಇಷ್ಟೇ. ಆದ್ದರಿಂದಲೇ ಬಂದ ಹಣ ಪ್ರಶ್ನೆ ಇಲ್ಲ, ಗುರುದಷ್ಟೇ ಆಮೇಲೆ ಕೊಡಬೇಕು. ನಾನು ಕೇಳಿದ ಗುರುದಕ್ಷಿಣೆ ಕೊಡ್ತೀನಿ ಅಂತ ಯಾರು ನನಗೆ ಮಾತು ಕೊಡ್ತೀರಿ? ಅವನನ್ನು ಧನ್ವಿನಾಮ ಅಗ್ರಣ್ಯಂ ಸಾಧಯಿಷ್ಯೇ, ಅಪ್ರತಿಮ ಧನುದ್ಧಾರಿಯನ್ನಾಗಿ ಮಾಡ್ತೇನೆ, ವಿಶೇಷ ಒಂದು ಮುತುವರ್ಜಿ ವಹಿಸಿ ಅವರಿಗೆ ಪಾಠ ಹೇಳಿಕೊಡ್ತೇನೆ ನಾನು ಅಂತ ಹೇಳಿದರೆ, ಆಗ ಯಾರು ಕಷ್ಟ ಮುಂದೆ ಬರ್ತಾ ಇಲ್ಲ. ಇಂಥ ಆಪರ್ಚುನಿಟಿ ದುರ್ಯೋಧನ ಆಗಲಿ ಬಿಡೋರಲ್ಲ, ಮುಂದೆ ಬರ್ತಾ ಇಲ್ಲ ಅವರು. ಯಾತಕ್ಕೆ ಅಂದರೆ ಒಂದು ಭಯ ಅವರಿಗೆ, ಎಂಥ ಬ್ರಾಹ್ಮಣ ಆಯಿತ, ಬರೀ ಅಸ್ತ್ರವೈದ್ಯೆಯಿಂದ ಬಾವಿಯಲ್ಲಿ ಬಿದ್ದ ಚೆಂಡು ಎತ್ತಿದ್ದು, ಮತ್ತು ಬಾವಿಯಲ್ಲಿ ಮುಳುಗೋಗಿ ಚೆಂಡು ತೇಲ್ತಿತ್ತು, ರಾಜಮುದ್ರಿಗೆ ಮುಳುಗೋಗಿತ್ತು, ಮುಳುಗೋಗಿ ರಾಜಮುದ್ರಿಕೆಯನ್ನು ಎತ್ತಿಕೊಟ್ಟ ಮಹಾನುಭಾವ. ಇಂಥವ್ರು ಗುರುದಷ್ಟೇ ಕೇಳಬೇಕು, ಏನು ಕೇಳ್ತಾರೋ ಹೇಳೋ, ಗಾಬರಿ ಆಗೋಯ್ತು. ಇಂಥ ಸ್ವಯಂ ಸಮರ್ಥರಾದ ವ್ಯಕ್ತಿ ಗುರುದಷ್ಟೇ ಕೇಳಬೇಕಾದ್ರೆ ಅವ್ರಿಗೆ ಆಗದನ್ನು ನಮಗೆ ಕೇಳ್ತಾರೆ, ಅವ್ರು ಮಾಡೋದು ನಮಗೆ ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ಆಗಲಿಲ್ಲ ಅವಾಗಲಿ ಎಲ್ಲ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ರು. ತಷ್ಟ ಭೀಮಸೇನ ದೇವರು ಅರ್ಜುನ ಪಾಯಿಲಿ ಅಂತ ಕರೀತಾರೆ, ನೀನು ಹೋಗು ಪ್ರತಿಜ್ಞೆ ಮಾಡು ಅಂತ ಹೇಳಿದ. ನಮಗೊಂದು ಯೋಚನೆ ತಾನೇ ಮಾಡ್ಬೋದಾಯ್ತಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನನಗೆ ಯಾವುದು ಗೊತ್ತಿಲ್ಲ ಅಂತ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಎಲ್ಲ ಇರೋದನ್ನು ಮಾಡಿ ಪ್ರಯೋಜನ ಇಲ್ಲ. ಹೇಳಿದೆ ಈಶ್ವರಾರಣ್ಯತ್ರ ಆಲೋಚನೆ ಸರ್ವ ವಿಷಯ ಮೃಯೋಗಿ ಜ್ಞಾನ, ನನಗೆ ಗೊತ್ತಿದೆ ಆದರೆ ಬೇಕಿಲ್ಲ. ಆದರೆ ಅರ್ಜುನಿಗೆ ಬೇಕಿದೆ ಈಗ, ಆದರೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅರ್ಜುನ ನೀನು ಹೋಗು ಅಂತ ಕಳಿಸಿದರು. ಇದು ಅರ್ಥ ಮಾಡಿಕೊಂಡ್ರೆ ತುಂಬ ಜನಗಳಿಗೆ ಭೀಮಸೇನ ಪ್ರತಿಜ್ಞೆ ಯಾತಕ್ಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ. ಮತ್ತು ಅರ್ಜುನನಿಗೆ ಅವಕಾಶ ಕೊಡ್ತಾ ಅಂತ ಇನ್ನೊಂದು ಅವಕಾಶ, ಅನೇಕರು ಅರ್ಥ ಮಾಡ್ಕೋಬೇಕು. ಅವರು ಇರ್ತಾರೆ ತಮಗೆ ಬೇಕಿಲ್ಲ, ಮೊದಲೇ ಹೇಳಿ ಕೂತ್ಬಿಟ್ಟಿರ್ತಾರೆ, ತಮಗೆ ಬೇಕಿಲ್ಲ, ಬಂದಿದ್ದೆಲ್ಲ ಬೇಡ ಬೇಡ ಕಳಿಸ್ತಾ ಇರ್ತಾರೆ, ಉಳಿದವರು ಯಾರು ಯುದ್ಧ ಮಾಡಿರ್ತಾರೆ ಅವೇ ಸಹ ಎಲ್ಲ ಬಂದಿದ್ದೆಂದು ಕಳಿಸ್ಬಿಡೋದು. ಆ ಕಡೆ ಇದನ್ನು ತೋರಿಸ್ಕೊಡ್ತಾರೆ, ನಿಮಗೆ ಬೇಡ ಇರಬಹುದು, ಬೇಕಾದವರು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಇದಕ್ಕೂ ಸಾಧನೆಯ ಒಂದು ಅಂಗ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಅಹಂ ಕರಿಷ್ಯೆ ಕಾರಯಿಷ್ಯೆ ಚ, ನಾನು ಮಾಡ್ತೇನೆ ಉಳಿದವ್ರ ಕನ್ನಿ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಇದು ದೊಡ್ಡ ಸಂಕಲ್ಪ ಇದೆ. ಸಂಧ್ಯಾಂದ್ರೆ ನಾವು ಮಾಡ್ತೇವೆ ಭಾರಿ ದೊಡ್ಡದು, ಆದರೆ ಉಳಿದವ್ರಿಗೆ ಮಾಡಿಸೋ ಅವಕಾಶ ಕೊಡಬೇಕು. ಆದರೆ ನಮ್ಮ ಸ್ಥಿತಿ ನಾವು ಮಾಡೋದಿಲ್ಲ, ಉಳಿದವ್ರು ಬಂದ ಮಾಡಿದ ಹಾಗೆ ಮಾಡಿ ಅವರಿಗೆ ಅವಕಾಶ ಇಲ್ಲದಂತೆ ಮಾಡಿಬಿಡೋದು. ಸಂಧ್ಯಾನ ಪಾತ್ರ ಕಡೆಗೆ ತೆಗೆದಿರೋದಿಲ್ಲ, ಅವನು ಯಾರೋ ಮನೆ ಬಂದಿರ್ತಾರೆ ಮಾಡೋರು, ಅವತ್ತು ತೆಗಿತಾರೆ. ಯಾತಕ್ಕೆ ಅಂದರೆ ಅವರಿಗೆ ಕೊಡಬಾರ್ದು ಅಷ್ಟೇ ಉದ್ದೇಶ. ತಾನು ಎಂಗೇಜ್ ಮಾಡೋ ಸಂಧ್ಯಾ ಮುಂದೆ ಹೇಳೋದು ಅವತ್ತು ಮಾಡದೇ ಇರೋ 4 ತಾಸು ಮಾಡ್ತಾನೆ, ಅವರು ಪೂರ್ತಿ ಬಿಡೋರಿಗೆ ಬಿಡೋದಿಲ್ಲ, ಅಲ್ಲಿ ವಿಘ್ನ ಮಾಡೋಕ್ಕೆ ಹೋಗ್ತಾನೆ. ತಪ್ಪದು ನಿಜವಾಗ ನಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಎಷ್ಟು ಮಾಡಿದರೂ ಕೂಡ ಮೋಕ್ಷಕ್ಕೆ ಸಾಲದು. ಒಬ್ಬರು ಸಂಪಾದನೆ ಮನೆ ಕಟ್ಟೋಕ್ಕಾಗೋದಿಲ್ಲ, ಮನೆಯವರೆಲ್ಲ ಸೇರಿ ದುಡಿದು ಮನೆ ಕಟ್ತಾರೆ, ಹೌದಲ್ಲ, ಮೋಕ್ಷಕ್ಕೆ ಆಗೋಗ್ಬೇಕು ಅಂತ ಎಲ್ಲರೂ ಸಾಧನೆ ಮಾಡಬೇಕು. ಅದಕ್ಕಾಗಿ ನಾವು ಸಂಧ್ಯಾನ್ಯದಲ್ಲಿ ಮಧುರ ಸರೋವರಕ್ಕೆ ಹೋಗಿರ್ತೇವೆ, ಬದರಿ ಯಾತ್ರೆಗೆ ಹೋಗಿರ್ತೇವೆ, ಗುಂಪು ಗುಂಪಾಗಿ ಹೋಗಿರ್ತಾರೆ, ಜಾಗ ಕಡಿಮೆ ಇರುತ್ತೆ. ಅಂತ ಹೊತ್ತಲ್ಲಿ ಇವನೇ ಎಲ್ಲ ಆಕ್ಯುಪೈ ಮಾಡಿಕೊಂಡು ಎಷ್ಟು ಕಷ್ಟ ಆಗುತ್ತೆ. ಅಡ್ಜಸ್ಟ್ ನೀವು ಮಾಡಿ ಅಂತ ಮಾಡಿಸಿದರೆ ಆ ಪುಣ್ಯವನ್ನೇ ಬರುತ್ತೆ. ಮತ್ತೆ ತಾನು ಮಾಡಿದ ಪುಣ್ಯ ಜೊತೆಗೆ ಅವಕಾಶ ಮಾಡಿಕೊಟ್ಟ ಪುಣ್ಯ ಬರುತ್ತೆ. ನಮಗೆ ಎರಡೂ ಮಾಡಿ ಪುಣ್ಯ ಗಳಿಸೋದು ಗೊತ್ತಿಲ್ಲ, ಮಾಡಿಸಿ ಪುಣ್ಯ ಗಳಿಸೋದು ಮೊದಲೇ ಗೊತ್ತಿಲ್ಲ, ಕೆಡಿಸಿ ಪುಣ್ಯ ಕಳ್ಕೊಳ್ಳೋದು ಗೊತ್ತಿರುತ್ತದೆ. ಆದ್ದರಿಂದ ಎಂದೋ ತಪ್ಪನ್ನು ಮಾಡಬಾರದು. ಭೀಮಸೇನ ದೇವರು ತೋರಿಸ್ತಾರೆ, ನನಗೆ ಬೇಡ, ಆದರೆ ಅರ್ಜುನಿಗೆ ಬೇಕಿದೆ. ಮುಂದೆ ಭೀಷ್ಮಾದಿಗಳ ಯುದ್ಧ ಮಾಡಬೇಕಾದ್ರೆ ಅವಗತ್ಯ ಬೇಕಿದೆ. ಇಲ್ಲಿ ನಿನ್ನೆ ಕೇಳಿದ್ರೆ ಪ್ರಶ್ನೆ ಬರುತ್ತಾಗ ಕೃಷ್ಣನ ಹತ್ರ ಓದಿದ್ದಾನಾಗಲಿ ಅರ್ಜುನ, ಏನೇ ಕೃಷ್ಣ ಉಪದೇಶ ಮಾಡಿದ್ದಾರೆ, ದಿವ್ಯಾಸ್ತ್ರಗಳನ್ನು ಹೇಳಿಬಿಟ್ಟಿದ್ದಾರೆ, ಮತ್ತೆ ಯಾಕೆ ಓದಬೇಕಾಗಿತ್ತು ಅಂತ ಪ್ರಶ್ನೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಇವತ್ತು ಆಟದಲ್ಲಿ ಒಂದು ರನ್ ಮಾಡೋದ್ರೆ ಬೋಲ್ ಮಾಡಿರಲೇಬೇಕು, ಸುಮ್ಮನೆ ರನ್ ಬರೋದೇ ಇಲ್ಲ, ಬೋಲ್ ಮಾಡಿದರೆ ರನ್ ಬರೋದಿಲ್ಲ ತಾನೇ. ಪ್ರಶ್ನೆ ಕೇಳಿದಾಗ ಉತ್ತರ ಬಂದಾಗಲೇ ಸಿದ್ಧಾಂತ ತಿಳಿಯೋದು. ತಕ್ಷಣ ಹೇಳ್ತಾರೆ, ಕೃಷ್ಣ ಹೇಳಿದ ಅಸ್ತ್ರಗಳು ಎಂಥವು ಗೊತ್ತಾವು, ಭಾರಿ ದೊಡ್ಡ ಅಸ್ತ್ರಗಳು, ಅವನ್ನು ಬಿಡ್ಲಕ್ಕೆ ಹೋದರೆ ಸಾಮಾನ್ಯ ಯುದ್ಧ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನೆಲ್ಲ ಕೂಡ ಬ್ಲಾಸ್ಟ್ ಆಗುತ್ತೆ ಭೂಮಿ, ಅಂಥ ಅಸ್ತ್ರ ಹೇಳ್ಕೊಟ್ಟಿದ್ದಾನೆ ಕೃಷ್ಣ. ಆದ್ದರಿಂದ ಅವು ಸಾಮಾನ್ಯ ಯುದ್ಧಕ್ಕೆ ಉಪಯೋಗ ಬರೋದಿಲ್ಲ. ಇನ್ನು ಹೇಳೋದಾದ್ರೆ 1,000 ರೂಪಾಯಿ ನೋಟಿದೆ, ನಿಮಗೊಂದು ಯಾವುದೋ ಅಂತ ಒಂದು 10 ರೂಪಾಯಿ ವ್ಯಾಪಾರ ಮಾಡಬೇಕಾಗಿದೆ, ಎಲ್ಲವರು ಚಿಲ್ಲರೆ ಎಲ್ಲ ಚಿಲ್ಲರೆ ಆದರೆ ಕಳಿಸ್ಬಿಡ್ತಾರೆ. ದುಡ್ಡಿರೋ ದೌರ್ಜಮಿಗೆ, ಬಟ್ ಬಾಡಿ ಜಾಸ್ತಿ ಇದೆ, ಉಪಯೋಗ ಬರೋದಿಲ್ಲ. ಅವ್ರು ಸಿರಡೆ ವ್ಯಾಪಾರನೇ ಮಾಡಬೇಕಾಗ, ಇಲ್ಲದೆ ಹೋದ್ರೆ ಉಪಯೋಗ ಆಗಿಲ್ಲ, ಸಿರಡೆ ತಗೊಂಡೇ ಹೋಗ್ಬೇಕು. ಅದಕ್ಕೋಸ್ಕರ ಗುರುದರ ಯುದ್ಧ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಅಸ್ತ್ರಗಳು ಬೇಕು. ಅಂಥ ಅಸ್ತ್ರಗಳನ್ನು ಕೃಷ್ಣ ಉಪದೇಶ ಮಾಡಿಲ್ಲ, ಈ ದ್ರೋಣರಿಂದ ಪಡೆಯೋಣ ಅಂತ ಬರ್ತಿದ್ದ. ಅರ್ಜುನ ರೆಸಿಟಿ ಇದೆ ಈಗ, ಇದು ಭೀಮನಿಗೆ ಅಸ್ತ್ರದ ಅವಕಾಶ ಇತ್ತಿದ್ರೆ ಕೃಷ್ಣರದ್ದು ತಾನೇ ಕಲ್ತು ಬಿಡ್ತಾ ಇದ್ದ, ಇಲ್ಲಿವರೆಗೆ ಕಾಯಿ ರೆಸಿಟಿನೇ ಇರಲಿಲ್ಲ. ಕೃಷ್ಣನಿಂದನೇ ಅಸ್ತ್ರ ಬೇಡವಾದ ಭೀಮನಿಗೆ ದ್ರೋಣರಿಂದ ಏನಬೇಕಾಗಿದೆ, ಏನು ಬೇಕಿರಲಿಲ್ಲ. ಆಗ ಅರ್ಜುನ ನೀನು ಹೋಗುವಂತಷ್ಟು ಅರ್ಜುನ ಹೋಗ್ತಾನೆ, ಅರ್ಜುನಿಗೆ ಭಯ ಆಗಲಿಲ್ವೇ ಅಂತ ಕೇಳಿದರೆ ಯೋಚನೆ ಇಲ್ಲ, ಯಾಕೆ ನೀನು ಹೋಗುವಂತ ಕಳಿಸಿದ್ರೆ ಅವ್ರು ಜವಾಬ್ದಾರಿ ಹೊರತಾರೆ ಅಂತ ಅರ್ಥ. ಆಗ ನಾವು ಡೆಲ್ಲಿಗೆ ಹೋದ್ರೆ ದುಡ್ಡು ಖರ್ಚು ನಮ್ಮದು, ಆಫೀಸರ್ ಹೋಗ ಅಂತ ಹೇಳಿದರೆ ಡಿ ಎ ಬೆನಿಫಿಟ್ಗಳು ಪ್ಲಸ್ ಎಕ್ಸ್ಟ್ರಾ ಅಲವೆನ್ಸ್ ಹೋಗಿದೆ ಜೊತೆಗೆ ಎಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಕಾರು ಅಲ್ಲಿ ನಿಂತಿರ್ತಾರೆ, ಹಿಡ್ಕೊಂಡು ನಿಂತ್ಬಿಟ್ಟಿರ್ತಾರೆ, ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಕೆಲಸ ಅಂದರೆ ನಾವು ನೋಡ್ಕೋಬೇಕು, ದೇವರ ಕೆಲಸ ಅಂದರೆ ಎಲ್ಲ ದೇವರೇ ಮಾಡಿಸ್ತಾನೆ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ಕಾರಣದಿಂದ ನಾವು ಮಾಡ್ತೇವೆ ಅಂತ ಹೋದರೆ ಆ ಕೆಲಸದಲ್ಲಿ ಜಯ ಸಿಗೋದು ಕಷ್ಟ. ದೇವರು ಮಾಡಿಸ್ತಾರೆ ಅಂತ ಹೋದರೆ ಕೂತಲ್ಲೇ ಕೆಲಸ. ಭೀಮಸೇನ ದೇವರು ಹೇಳಿದ ತಕ್ಷಣ ಅರ್ಜುನ ಹೊರಟ, ಅರ್ಜುನನ ಮುಂದೆ ಬಿಟ್ಟರು. ಭೀಮಸೇನ ಅರ್ಜುನ ಮುಂದೆ ಬಿಟ್ಟು ಅಸ್ತ್ರವಿದ್ಯೆ ಕಲಿಸ್ತಾರೆ. ಮಧ್ವಾಚಾರ್ಯರು ಜಯತೀರ್ಥರ ಮುಂದೆ ಬಿಟ್ಟು ಟೀಕಾ ಬರೆಸ್ತಾರೆ. ಅದರ ಮುಂದೆ ಬಿಡೋ ಪದ್ಧತಿ ಇದೆಯಲ್ಲ, ಅವರು ಅಲ್ಲಿ ಮುಂದೆ ಬಿಡೋದು ಇಲ್ಲಿ ಮುಂದೆ ಬಿಡೋದು, ತಾವು ಹಿಂದಿರೋದು ಮುಂದೆ ಬಿಟ್ಟು ಹಿಂದಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಯಾತಕ್ಕಿಂತ ಸುಧಾ ಬರೆದೆ ಗೊತ್ತೇನೋ, ಹಿಂದೆ ಆಯಿತಾರ ಗೊತ್ತ ಅಂತ ಹೇಳ್ತಾರೆ. ಹಿಂದೆ ಭೀಮ ಇದ್ದಾನೆ ಅಂತ ಅರ್ಜುನ ಹೋದ. ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿಚ ವದಂತೋಪಿ ಮಹತಾಂ. ಹಿಂದೆ ಮಧ್ವಾಚಾರ್ಯ ಇದ್ದಾರೆ ಅಂತ ಬರೀತಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಅರ್ಜುನರಾಗಿ ಏನು ಕೀರ್ತಿ ಬಂತಲ್ಲ, ಜಯತೀರ್ಥರಾಗಿ ಅಂತ ಕೀರ್ತಿ ಅವರಿಗೆ ಬಂತು. ಅದೇ ಜಯತೀರ್ಥರ ಸಾಧನೆಯ ರಹಸ್ಯ ಅಂದರೆ ಅದೇನು. ಆಮೇಲೆ ಶುರುವಾಯಿತು ಪಾಠ ಹೇಳ್ಕೊಡೋದಕ್ಕೆ. ದ್ರೋಣಾಚಾರ್ಯ ಖುಷಿಯಾಗಿ ಹೇಳ್ಕೊಡೋದು ಶುರು ಮಾಡಿದರು. ಅಸ್ತ್ರವಿದ್ಯೆ ಕಾಲಕ್ಕೂ ಭೀಮಸೇನದ್ದೇ ಪರಾಕ್ರಮ. ಅರ್ಜುನಿಗೆ ಸ್ವಲ್ಪ ಚಾನ್ಸ್ ಕೊಡಬೇಕಲ್ಲ, ಅರ್ಜುನ ಪ್ರೀತಿ ಬರಬೇಕಲ್ಲ. ಅದಕ್ಕಾಗಿ ಯಾವುದೇ ಗುರುಗಳು ಸೇವೆ ಮಾಡೋ ಪ್ರಸಂಗ ಬಂದಾಗೆಲ್ಲ ಭೀಮಸೇನ ಅರ್ಜುನ್ ಮುಂದೆ ಬಿಡ್ತಾ ಇದ್ದಾರೆ. ಅರ್ಜುನ ನೀನು ಮಾಡುವುದು ನೀನು ಮಾಡುವುದು, ಯಾತಕ್ಕೆ ಅಂದರೆ ಅವ್ರ ಪ್ರೀತಿ ಜಾಸ್ತಿ ಬೆಳೆಯಲಿ ಅಂತ ಹೇಳಿಬಿಟ್ಟು. ತಾನು ಹೋಗದೇ ಇರೋದಕ್ಕೆ ಎರಡು ಕಾರಣ, ಅಷ್ಟು ಪ್ರೀತಿ ಅವರಿಂದ ಬೇಕಿಲ್ಲ, ಸ್ವರೂಪದ ಉತ್ತಮರು ಅಂತ ಅಲ್ವೇ ಅಲ್ಲ, ಅವ್ರ ಪ್ರೀತಿ ನೆಸ್ಸಿಟಿ ನಮಗಿಲ್ಲ, ಅರ್ಜುನಿಗಿದೆ. ಇಲ್ಲಿ ಅರ್ಜುನನ ಸ್ವಾರಸ್ಯ ಗೊತ್ತಾ, ಈತ ಇಂದ್ರ, ದ್ರೋಣಾಚಾರ್ಯ ಬೃಹಸ್ಪತಿ ಆಚಾರ್ಯರು, ಅಲ್ಲೂ ಗುರುಗಳೇ ಅವರು, ಬೃಹಸ್ಪತಿ ದೇವ ಗುರುಗಳು, ಇವರು ದೇವರಾಜ. ಈತ ಅಟ್ಯಾಚ್ಮೆಂಟ್ ಇಲ್ಲಿಂದ ಬಂದಿದೆ, ಅವರವರಿಗೆ ಇಲ್ಲೇನು ಬಿಟ್ಬಿಟ್ಟಿಲ್ಲ, ಈಗ ನಡೀತಾ ಹೋಗ್ತಾ ಇದೆ. ಜೊತೆ ಭೀಮಸೇನ ಮೇಲೆ ಜಾಸ್ತಿ ಪ್ರೀತಿ ಬರದಂತೆ ಅವನೇ ನಡ್ಕೊಂಡಿರುತ್ತೆ, ಆ ಕಡೆನೇ ಹೋಗಲಿ ಅಂತ. ಇದನ್ನೆಲ್ಲ ನಾವು ಭೀಮಸೇನೆಗೆ ಅಸ್ತ್ರವಿದ್ಯೆ ಅವಗತ್ಯ ಇರಲಿಲ್ಲ ಅಂತ ಕೇಳಿದೀವಲ್ಲ, ಇಲ್ಲ ನೀವೆಲ್ಲ ಮಾತುರು ಹೇಳ್ಕೊಂಡು ಬಿಡ್ತೀರಿ, ಏನು ಆಧಾರ ಅಂತ ಕೇಳಿದರೆ, ಒಬ್ಬ ಕವಿ ಇದ್ದಾನೆ ಭಾಸಾತ ನಾಟಕಕಾರ ಇದ್ದಾನೆ, ಅವನು ಬರೀತಾನೆ ತಾನೆ ಇದು ಪಂಚರಾತ್ರ ಅಂತ ಒಂದು ನಾಟಕ, ಅದು ನಮ್ಮ ಪಂಚರಾತ್ರ ಗ್ರಂಥ ಅಲ್ಲ, ನಾಟಕದಲ್ಲಿ ಬರೀತಾನೆ. ದ್ರೋಣಾಚಾರ್ಯ ಶಸ್ತ್ರವಿದ್ಯೆ ಉಪದೇಶ ಮಾಡ್ತಾ ಇದ್ದಾರಂತೆ. ಒಬ್ಬೊಬ್ಬರನ್ನ ಕರೆಯೋದು, ಅವ್ರು ಬಿಲ್ಲು ತಗೊಳ್ಳಿ ಅಂತ ಹೇಳೋದು, ಬಾಣ ಇಡಿ ಅಂತ ಹೇಳೋದು, ಗುರಿ ನೋಡಿ ಅಂತ ಹೇಳೋದು, ಆಮೇಲೆ ಹೊಡೆಯೋದಕ್ಕಿಂತ ಮುಂಚೆ ಏನು ಕಾಣುತ್ತೆ ಅಂತ ಕೇಳೋದು, ಅವ್ರು ಏನು ಕಾಣುತ್ತೆ ಅಂತ ಹೇಳಿದ ಮೇಲೆ ಹೊಡೆಯಿರಿ ಅಂತ ಹೇಳ್ತಾ ಇದ್ರು. ಇದು ಅವ್ರ ಪದ್ಧತಿಯಾಗಿತ್ತು. ದುರ್ಯೋಧನ ಬಂದು ಏನು ಕಾಣುತ್ತೆ ಅಂತ ಹೇಳಿದರೆ ಅವ್ನು ಹೇಳಿ ನೀವು ಕಾಣುತ್ತೆ ಎಲ್ಲ ಕಾಣುತ್ತೆ ಅದು ಕಾಣುತ್ತೆ ಇದು ಎಲ್ಲ ಹೇಳ್ಬಿಟ್ಟು ನೀವು ಕಾಣ್ತೀರಿ ಅಂತ ಹೊಡಿಬಾರ್ದು ಕಳಿಸಿ ನಮಗೆ ಹೊಡೆಯಬೇಕು ಅಂತ ಆಯ್ತಲ್ಲ, ಕಳಿಸ್ಬಿಡ್ತಾ ಇದ್ರು. ದುಷ್ಯ ಅರ್ಥವರೇ ಆಗ್ತಿದ್ರು, ಅವ್ರು ಕೂಡ ಕಷ್ಟಪಟ್ಟು ತಯಾರು ಮಾಡಬೇಕಾಯ್ತು. ಅವ್ರನ್ನ ಅರ್ಜುನ ಬಂದ, ಭೀಮಸೇನ ದೇವ್ರ ಪ್ರಸಂಗನೂ ಬಂತು, ಅರ್ಜುನನ ಪ್ರಸಂಗನೂ ಬಂತು. ಅರ್ಜುನ ಏನು ಕಾಣುತ್ತೆ ಅಂತ ಅರ್ಜುನ ಕೇಳಿದ್ರು. ಇದು ನಮಗೆಲ್ಲ ಓದೋದಕ್ಕೆ ಎಷ್ಟು ಉಪಯೋಗ ಆಗುತ್ತೆ ನೋಡಬೇಕು. ಏನು ಕಾಣುತ್ತೆ ಅರ್ಜುನ ಈಗ, ನಿಮಗೆ ಆಕಾಶ ಕಾಣುತ್ತಾ ಕಾಣೋದಿಲ್ಲ, ಭೂಮಿ ಕಾಣುತ್ತಾ ಕಾಣೋದಿಲ್ಲ, ನೋಡು ಮರದ ಮೇಲೆ ಪಕ್ಷಿ ಇದೆ ಅದರ ಕಣ್ಣಿಗೆ ಹೊಡಿಬೇಕು, ಹೊಡಿತೀಯ ಅಂತ ಕೇಳ್ತಾನೆ. ಹೊಡಿತೇನೆ ಅಂತ ಹೇಳ್ತಾನೆ. ಏನು ಕಾಣುತ್ತೆ ಹೇಳಿ ಈಗ, ಮರ ಕಾಣುತ್ತಾ ಇಲ್ಲ, ಪಕ್ಷಿ ಕಾಣುತ್ತಾ ಇಲ್ಲ, ಏನು ಕಾಣುತ್ತೆ, ಅದ್ರ ಕಣ್ಣು ಮಾತ್ರ ಕಾಣುತ್ತೆ ಅಂತ ಹೇಳ್ತಾರೆ. ತಕ್ಕ ಹೊಡೆಯುತ್ತಾರೆ, ಕರೆಕ್ಟಾಗಿ ಇಟ್ಬಿಡುತ್ತೆ. ಅದನ್ನೇ ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ, ಏನು ಸಾಧಿಸಬೇಕು ಗುರಿ ಮುಂದೆ ಇರಬೇಕು. ಇವತ್ತು ನಮಗೆ ಗುರಿನೇ ಇಲ್ಲದ ಜೀವನ ಇದೆ. ಆಧುನಿಕರಲ್ಲಿ ದೊಡ್ಡ ದೋಷ ಅಂದರೆ ಗುರಿನೇ ಇಲ್ಲ. ಯಾತಕ್ಕೆ ಗೊತ್ತೇ ಇಲ್ಲ ಅವನಿಗೆ, ಹುಟ್ಟಿದ್ದಾನೆ ಬದುಕೋದು ಸಾಯಬೇಕಷ್ಟೇ, ಅಥವಾ ಸಾಕಾಗಿ ಇನ್ನೊಬ್ಬರು ಹಾಳು ಮಾಡಬೇಕು ಅಷ್ಟೇ, ಹೊರಗೆ ಇನ್ನೇನು ಗುರಿ ಇರೋದಿಲ್ಲ. ಆದರೆ ದೇವ ಪ್ರೀಣಯಾಮೋ ವಾಸುದೇವೋ, ದೇವತಾ ಮಂಡಲ ಅಖಂಡ ಮಂಡಲ, ದೇವರನ್ನು ಆರಾಧನೆ ಮಾಡಬೇಕು, ನಮ್ಮ ಗುರಿಯನ್ನು ಸಾಧಿಸಬೇಕು, ಮೋಕ್ಷವನ್ನು ಹೊಂದಬೇಕು, ಎಂದೂ ದುಃಖವಿಲ್ಲದ ಜಾಗಕ್ಕೆ ಹೋಗಬೇಕು, ಸುಖದ ನೆಲೆಯನ್ನು ಸೇರಬೇಕು, ಈ ಭಾವನೆ ಇರಬೇಕು. ಇಂಥ ಗುರಿ ಇಲ್ಲದ ಹೋದರೆ ಎಂಥ ಜೀವನ ಅದು? ಯಾವುದೇ ಬುದ್ಧಿ ಇದೆ ಅಂತ ಹೇಳ್ತಾರೆ, ಏನು ಬುದ್ಧಿ, ಕುಡಿದು ಬಿದ್ದರೆ ಬುದ್ಧಿನ, ಅದು ಡ್ರಗ್ಸ್ ತೊಗೊಂಡ್ರೆ ಬುದ್ಧಿನ, ಬುದ್ಧಿ ಅಂತ ಕರೀತಾರೆ ಅದನ್ನು. ಎಷ್ಟು ಮೂರು ಕರೀತಾರೆ, ಇದಕ್ಕೆ ಯಾವ ಶಾಲಾ ಕಾಲೇಜುಗಳಲ್ಲೂ ಅದು ಹೇಳ್ಕೊಳ್ಳೋ ವ್ಯವಸ್ಥೆ ಇಲ್ಲ. ನೆನಪಿರಬೇಕು ನಮ್ಮ ಮೂಲ ಗುರುತು, ಭೂತ ಗುರಿ ಯಾವುದು, ಯಾತಕ್ಕೋಸ್ಕರ ಮನುಷ್ಯ ಬದುಕಬೇಕು ಅದು ಹೇಳೋ ವ್ಯವಸ್ಥೆನೇ ನಮ್ಮಲ್ಲಿಲ್ಲ. ಅದಕ್ಕೆ ಮಹಾಭಾರತ ರಾಮಾಯಣಗಳು ಅಂದರೆ ಸಾರ್ವಕಾಲಿಕವಾದ ಗ್ರಂಥಗಳು, ಸಾರ್ವಜನಿಕವಾದ ಗ್ರಂಥಗಳು. ಅವುಗಳಿಂದ ನಮ್ಮ ಮುಖ್ಯ ಜೀವನದ ಗುರಿ ಅಂದರೆ ಭಗವಂತನನ್ನು ಒಲಿಸಬೇಕು, ಮೋಕ್ಷವನ್ನು ಗಳಿಸಬೇಕು, ಶಾಶ್ವತವಾಗಿ ಸುಖದಿಂದ ಇರಬೇಕು. ಅಂತ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಅಂತ ಗುರಿಯನ್ನು ಬಿಟ್ಟು ಬೇರೆ ಕಡೆ ಕದಲಬಾರದು. ಆಗ ನಮಗೆ ಆ ಕಡೆ ಕಡೆ ಮನಸ್ಸು ಹೋಗೋದಿಲ್ಲ, ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೀಗೆ ಮಾಡ್ತಾರೆ ಅಲ್ಲಿ ಏನೋ ಇದೆ ಇಲ್ಲಿ ಏನೋ ಇದೆ ಅನಿಸೋದೇ ಇಲ್ಲ, ನಮ್ಮ ಗುರಿಯಷ್ಟೇ ನೀವು ಪ್ರಧಾನವಾದ. ಅದರಿಂದ ಕಲಿಬೇಕಾದ ಪಾಠ ಇದು. ಆಮೇಲೆ ಭೀಮಸೇನ ಸರದಿ ಬಂತು. ಭೀಮಸೇನ ಇನ್ನು ದ್ರೋಣಾಚಾರ್ಯ ಕೇಳ್ತಿದ್ರೆ ಭೀಮಸೇನ ಭಾಳ ಹೊಡೆದಾಗಿತ್ತಾಗಲೇ. ದ್ರೋಣಾಚಾರ್ಯ ಭಾರಿ ಬೇಜಾರಾಗಿಬಿಟ್ಟು ಭೀಮಸೇನ ನಾನು ಹೇಳಿದ್ಮೇಲೆ ಹೊಡಿಬೇಕಾಗಿತ್ತು, ಗುರುಗಳೇ ಸ್ವಲ್ಪ ಇರಿ ಅಂತೇಳಿ ಭೀಮಸೇನ ಭಾಳ ವಾಪಸ್ ತಂದುಬಿಟ್ಟ. ನಿಮ್ಗೆ ಅರ್ಥ ಆಗೋದು ಭಾಳ ವಾಪಸ್ ತರೋದು ಯಾವಾಗ ಗೊತ್ತಿಲ್ಲ, ಭಾಳ ಹೋಗ್ತಾನೆ ದಾರಿ ಒಳಗೆ ಊಡೆ ಹುಡ್ಕೊಂಡ್ಬಿಟ್ರೆ ವಾಪಸ್ ಅದ. ದ್ರೋಣಾಚಾರ್ಯ ತಲೆ ತಿರುಗಿ ಹೋಗ್ಬಿಡ್ತು. ಭೀಮಸೇನ ನಮೋ ನಮಃ, ಅಸ್ತ್ರವಿದ್ಯೆ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅಸ್ತ್ರವಿದ್ಯೆ ಯಾರಿಗೆ ಬೇಕು? ತಮ್ಮ ಕೈಯಿಂದ ಆಗಲಾರದು ಮಾಡೋದಕ್ಕೆ ಅಸ್ತ್ರ ಬೇಕು. ಈ ಅಸ್ತ್ರ ಬಾಣಕ್ಕಿಂತ ನೀನೇ ಫಾಸ್ಟ್ ಆಗೋಗ್ಬೇಕಾದ್ರೆ ಅಸ್ತ್ರ ಯಾತಕ್ಕೆ ಬೇಕು, ಬಿಟ್ಟುಬಿಡು ಅಂತ ಹೇಳಿಬಿಟ್ಟು. ಈ ಕಥೆ ಅರ್ಥ ಮಾಡಿಕೊಂಡ್ರೆ ಎಷ್ಟು ವೇಗ, ವಾಯುವೇಗ, ಮನೋಜಮಂ ಮಾರುತ ತುಲ್ಯ ವೇಗ, ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರ ಯೂಥ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ, ಇಲ್ಲಿ ಶ್ರೀಕೃಷ್ಣದೂತಂ ಶಿರಸಾ ನಮಾಮಿ, ಅಷ್ಟೇ ವ್ಯತ್ಯಾಸ. ಇದು ಭೀಮನ ಸಹಜವಾದ ಶಕ್ತಿ. ಇದು ಎಷ್ಟೋ ಕಡೆ ನೋಡ್ತೇವೆ ನಾವು ಇದನ್ನು. ಇದು ಅವರ ಶಕ್ತಿ. ಹೋಗಿದ್ದನ್ನು ಅರ್ಧದಾರಿ ತರಬೇಕಾದ್ರೆ ಯಾವ ವೇದ ಇರಬೇಕು? ನಾವೇ ಒಂದು ಹೊತ್ತು ಎಸೆಯೋಣ, ಇದ್ರಲ್ಲಿ ತರ ಆಗೋದೇ ಇಲ್ಲ. ಬೇಡ ಕೈ ಕೊಟ್ಟದ್ರೆ ನಿರ್ಮಾಣಕ್ಕಾಗಲಿ, ಈ ಕಡೆ ಬಂದರೆ ಆ ಕಡೆ ಹೋಗೋದು ಬೇಡ, ಈ ಕಡೆ ಎತ್ತರೆ ಟ್ರಾಫ್ಡ್ ಕ್ಯಾಚ್ ಆಗಿಬಿಡುತ್ತೆ, ಮುದೇ ತಲಕತೆ ಎಂಥ ಅವಕಾಶ ಕಳ್ಕೊಂಡ್ಬಿಡ್ತಾರೆ. ಇದನ್ನು ನೆನೆಸಿಕೊಂಡ್ರೆ ಭೀಮಸೇನರ ಸಾಮರ್ಥ್ಯ ಊಹಾತೀತವಾದ ಸಾಮರ್ಥ್ಯ. ಮನೋವೇಗಕ್ಕಿಂತ ಹೆಚ್ಚು ದೊಡ್ಡದು ವಾಯುವೇಗ. ಅದನ್ನೇ ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರ್ಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇತಿ ಬಲೇಪಿ ಚ. ಒಂದೆರಡು ಗುಣದಲ್ಲಿ ಭೀಮ ಶ್ರೇಷ್ಠ ಅಲ್ಲ, ಎಲ್ಲ ಗುಣದಲ್ಲೂ ಶ್ರೇಷ್ಠ. ಅನೇಕ ದಿವಸ ನಡೀತು, ಅಸ್ತ್ರ ವಿದ್ಯಾಭ್ಯಾಸವನ್ನು ಹಂತ ತಲುಪ್ತಾ ಇದೆ. ಆಗ ಕರ್ಣ ಬರ್ತಾನೆ, ನನಗೆ ನನಗೂ ಹೇಳ್ಕೊಡಿ ಅಂತ ಬಂದ. ಕರ್ಣ ವಿಷಯಕ್ಕೆ ತಿಳಿತು, ಕರ್ಣ ಬಂದ. ನಾವೆಲ್ಲ ತಪ್ಪು ತಿಳಿದಿರ್ತೇವೆ, ಕರ್ಣನಿಗೆ ಹೇಳ್ಕೊಳ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಹೇಳ್ಕೊಡ್ತಾರೆ ಕರ್ಣನಿಗೆ. ಅನೇಕ ದಿವಸ ಕರ್ಣ ಓದ್ತಾನೆ. ಆಗ ಕರ್ಣ ಒಂದು ದಿವಸ ಕೇಳ್ತಾನೆ, ಸ್ವಾಮಿ ನನಗೆ ಬ್ರಹ್ಮಾಸ್ತ್ರ ಹೇಳಿಕೊಡಿ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ಬ್ರಹ್ಮಾಸ್ತ್ರ ಬ್ರಾಹ್ಮಣರು ಮಾತ್ರ ಕಲಿಬೇಕಾದ್ರು, ನಿನಗೆ ಅವಕಾಶ ಇಲ್ಲ, ಕ್ಷತ್ರಿಯರು ಕಲಿಬಹುದು, ನೀನು ಕ್ಷತ್ರಿಯರಲ್ಲ ಸೂತಪುತ್ರರಾದ್ದರಿಂದ ಹೇಳಿಕೊಡೋದಿಲ್ಲ ಅಂತ ಹೇಳ್ತಾರೆ. ಕರ್ಣ ಹೊರಟುಬಿಡ್ತಾರೆ. ಇಲ್ಲಿ ನಮ್ಮ ಜನ ದ್ರೋಣಾಚಾರ್ಯನ ಬೈತಾರೆ, ನೋಡಿದ್ರ ಅವ್ರ ಅವಕಾಶ ನಿರಾಕರಿಸಿಬಿಟ್ರು ಅಂತ ನೆನಪಿರಬೇಕು. ದ್ರೋಣಾಚಾರ್ಯ ಒಬ್ಬ ಮೇಷ್ಟ್ರವರು, ಗುರುಗಳು. ಅವರಿಗೆ ಸಿಲೆಬಸ್ ಫ್ರೇಮ್ ಮಾಡೋ ಹಕ್ಕಿಲ್ಲ, ಪಾಠ ಮಾಡೋ ಹಕ್ಕು ಮಾತ್ರ ಇದು. ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಲ್ಲ ಅದು ಪಾಲನೆ ಮಾಡೋದಷ್ಟೇ ದ್ರೋಣದ ಕೆಲಸ ಹೊರತು ಅವರಿಂದ ಕರ್ಣನಿಗೆ ಅನ್ಯಾಯ ಅಂತ ವಾದಿಸಬಾರ್ದು. ನಿಯಮವನ್ನು ಫಾಲೋ ಮಾಡ್ತಾರೆ. ಇವತ್ತು ಒಬ್ಬ ಟೀಚರಿಗೆ ಸಿಲೆಬಸ್ ಚೇಂಜ್ ಮಾಡೋ ಹಕ್ಕಿಲ್ಲ, ತನ್ನ ಟೈಮ್ ಟೇಬಲ್ ಬಂದಾಗ ಹೋಗೋವರಿಗಿಲ್ಲ, ಕಾರ್ಯ ಮಾಡಿಕೊಂಡಿದ್ದು ಫಾಲೋ ಮಾಡಬೇಕಷ್ಟೇ. ದ್ರೋಣಾಚಾರ್ಯರು ಶಾಸ್ತ್ರದ ವಿಧಿವಿಧಾನಕ್ಕೆ ತಕ್ಕಂತೆ ವರ್ತಿಸ್ತಕ್ಕಂಥ ಗುರುಗಳು. ಅವರು ರೂಲ್ಸ್ ಪ್ರಕಾರ ಅಡ್ಮಿಷನ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಹೊರತು ವೈಯಕ್ತಿಕ ದ್ವೇಷದಿಂದ ಹೇಳಿದ ಮಾತಲ್ಲ. ನಮ್ಮಲ್ಲಿ ಕೆಲವು ನಿಯಮಗಳು, ಇಷ್ಟು ವರ್ಷ ಆದಮೇಲೆ ಸೀಟ್ ಕೊಡಬಾರ್ದು ಅಂತ. ಶಾಲಾ ಕಾಲೇಜಿಗೆ ರೆಗ್ಯುಲರ್ ಅವರು 25 ದಾಟಿದ ಮೇಲೆ ಅಡ್ಮಿಷನ್ ಕೊಡೋದಿಲ್ಲ. ಆ ರೀತಿ ಬಂದರೆ ಕೊಟ್ಟರೆ ಇವನು ತಪ್ಪಿತ ಕೊಟ್ಟವನ ಅಪರಾಧಿ ಆಗ್ತಾನೆ, ಅವನ ಅಪರಾಧಿ ಇವನ ಅಪರಾಧಿ ಆಗ್ತಾನೆ, ಯಾಕೆ ಕೊಟ್ಟಿ ಅಂತ ಕೇಳ್ತಾರೆ. ಅವರು ದ್ರೋಣಾಚಾರ್ಯ ಆ ರೀತಿ ಇರೋದಾದ್ರಿಂದ ಅವ್ರ ಮೇಲೆ ಯಾವ ಭಾರವನ್ನು ಹೊರಿಸ್ಬಾರ್ದು. ಸತು ರಾಮ ಶಿಷ್ಯ ಆಚಾರ ಹೇಳ್ತಾರೆ, ಉತ್ತರ ಕೊಡ್ತಾರೆ. ಪರಶುರಾಮದೇವರ ಶಿಷ್ಯರು, ಪರಶುರಾಮದೇವರು ಧನುವಿದ್ಯಾ ಪ್ರವರ್ತಕವಾದ ಭಗವದ್ ರೂಪ, ಆಯುರ್ವೇದ ಪ್ರವರ್ತಕವಾದ ಭಗವದ್ ರೂಪ ಧನ್ವಂತನಿ, ಈ ಸಮರ ವೇದ ಪ್ರವರ್ತಕವಾದ ರೂಪ ವೇದವ್ಯಾಸ ರೂಪ, ಈ ಒಂದು ಧನುರ್ವೇದ ಪ್ರವರ್ತಕವಾದ ರೂಪ ಪರಶುರಾಮ ರೂಪ, ಅದನ್ನು ನೀವಂತಕ್ಕಂತೆ ನಡೀಬೇಕು, ಇವರ ಜವಾಬ್ದಾರಿ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದರೆ ಕರ್ಣ ಒಪ್ಪಬೇಕಾಗಿತ್ತು, ಬಿಡಲಿಲ್ಲ, ಹಠ ಹಿಡಿದು ನಾನು ಸಾಧಿಸ್ತೇನೆ ಇದನ್ನು, ನೀವು ಹೇಳೋದಿಲ್ಲ ಅಂತ ಹೇಳಿದ್ರೆ ಮೊದಲು ನೀವು ಯಾರ ಹತ್ರ ಕಲಿತು ಬಂದಿದ್ದೀರಿ, ಪರಶುರಾಮ ಹತ್ರ, ಅವರ ಹತ್ರ ಹೋಗ್ತೀನಿ ಅಂತ ಹೋಗ್ತಾರೆ. ಸೀದಾ ಪರಶುರಾಮರ ಹತ್ರ ಹೋಗಿಬಿಡ್ತಾರೆ. ಹೋಗಿಬಿಟ್ಟು ನನಗೆ ಪಾಠ ಹೇಳಿಕೊಡಿ ಅಂತ ಕೇಳಿದ. ಪರಶುರಾಮದೇವರು ಸಾಕ್ಷಾತ್ ನಾರಾಯಣ, ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ನೀನು ಯಾರು ಅಂತ ಕೇಳಿದೆ. ನೀನು ಯಾರು? ಎಲ್ಲರೂ ಯಾರು ಅಂತ ಗೊತ್ತಿರೋದವ್ರು ಒಬ್ಬರಿಗೆ, ನೀ ಅನಾಜ್ಯ ಅನಂತಕಾರ ಎಲ್ಲ ದೇವರು ಗೊತ್ತು ಗೊತ್ತಿರೋದವ್ರು ಒಬ್ಬರಿಗೆ ಯಾರು ಅಂತ ಕೇಳಿದ್ದಾರೆ. ಕರ್ಣ ಆಗ ತಲ್ವಕಾರದಲ್ಲಿ ಬಂತು, ನೀನು ಯಾರು ಅಂತ ಕೇಳಿದ ತಕ್ಷಣ ನಾನು ಜಗ್ನಿ ಅಂತ ಹೇಳ್ಕೊಂಡ್ರಲ್ಲ, ಹಾಗಾಯ್ತು ಕರ್ಣನ ಸ್ಥಿತಿ. ಆದರೆ ಕರ್ಣ ಸುಳ್ಳು ಹೇಳ್ಕೊಂಡ್ಬಿಡ್ತಾರೆ, ಭಯ ಕರ್ಣಗೆ ಆಗ ಭಯ ಶುರುವಾಯಿತು. ಏನು ಮಾಡಬೇಕು ನಾನೀಗ? ನಾನು ಸೂತಪುತ್ರ ಅಂತ ಹೇಳ್ಕೊಂಡ್ರೆ ಅದು ಮೇಲೆ ಆ ಪ್ರಕಾರ ಅವ್ರ ಶಿಷ್ಯರೇ ಬಿಟ್ಟಿದ್ದಾರೆ, ಇವ್ರು ಬಿಡ್ತಾರ, ಹೇಳ್ಕೊಳ್ಳೋದಿಲ್ಲ, ಸುಳ್ಳು ಹೇಳ್ಬಿಡ್ತಾರೆ. ನಾನು ಒಬ್ಬ ಬ್ರಾಹ್ಮಣ ಅಂತ ಹೇಳ್ಬೋದು, ಭಾರ್ಗವ ಗೋತ್ರ ಅಂತ ಅಪ್ಲೈ ಮಾಡಿಬಿಟ್ಟ ನಡೆಯುತ್ತೆ. ಭಾರ್ಗವ ಗೋತ್ರ ಅವ್ರು ಬಂದೇ ಹೇಳ್ತಾರೆ ಭಾರ್ಗವ ಗೋತ್ರ. ಪರಿಸರ ಅವ್ರು ಏನು ಮಾಡಿದ್ರಂತೆ, ನಂಬಿದಾಗ ಮಾಡಿಬಿಡ್ತಾರೆ. ಕೆಲವರು ನಂಬಿ ಮೋಸ ಹೋದವರೆಲ್ಲ ನಂಬಿದಾಗ ಮಾಡ್ತಾರೆ. ಅದಕ್ಕೆ ಅವರಿಗೆ ತಮ್ಮ ಇನ್ನೊಂದು ವಿಶೇಷವಾದ ಕಾರಣ ಇತ್ತು. ನಿನ್ನೆ ನೋಡಿದ್ದೇವೆ, ದ್ರೋಣಾಚಾರ್ಯ ಯಾತಕ್ಕೆ ಹೇಳಿಕೊಟ್ರು ಅಂದರೆ, ಪಾಂಡವರು ಅವರ ಕಡೆಯವರೆಲ್ಲ ದುರ್ಯೋಧನ ಕಡೆಯವರು ದುಷ್ಟರನ್ನು ಕೊಂದು ಹಾಕಿಬಿಡ್ತಾರೆ. ಆದರೆ ಅವತಾರ ಮಾಡಿ ಬಂದಿರತಕ್ಕಂಥ ಪಾಂಡವರ ಕಡೆಯವರನ್ನು ಕೊಲ್ಲಬೇಕು. ಅವರೆಲ್ಲ ವಾಪಸ್ ಹೋಗ್ಬೇಕು ಕೆಲಸ ಮುಗಿಸಿದ ಮೇಲೆ. ಅವ್ರನ್ನ ಈ ಕಡೆಯಿಂದ ಪಡೆಯುವವರೊಬ್ಬರು ಬೇಕು, ಒಬ್ಬ ದ್ರೋಣಾಚಾರ್ಯ ಒಬ್ಬರಿಂದ ಕರ್ಣ ಒಬ್ಬರಿರಲಿ. ಇನ್ನೊಂದು ಕಾರಣ ಇದೆ ಏನು ಅಂದರೆ, ದುರ್ಯೋಧನಿಗೆ ಆಗಲೇ ಭೀಮನ ಕಂಡ್ರೆ ಸಾಕಷ್ಟು ಭಯ ಬಂದಾಗಿಬಿಟ್ಟಿದೆ. ಅವನು ಇನ್ನೂ ಹೆಚ್ಚು ವಿರೋಧ ಮಾಡೋದಕ್ಕೆ ಹೋದ ಧೈರ್ಯ ಅವನಿಗಿಲ್ಲ. ಅವರು ಧೈರ್ಯ ಪಡ್ಕೋ ವ್ಯಕ್ತಿ ಬೇಕೀಗ. ದುಷ್ಟರ ಸಾಧನೆ ಮಾಡಬೇಕಾದ್ರೆ ಒಂದು ಧೈರ್ಯ ಇರಬೇಕು ಅವರಿಗೆ. ಈ ಕಾರಣ ತಯಾರಿ ಮಾಡಿಬಿಟ್ರೆ ದುರ್ಯೋಧನ ಇವನು ನಂಬಿಕೊಂಡು ಪಾಂಡವರಿಗೆ ಹೆಚ್ಚು ದ್ವೇಷವನ್ನು ಮಾಡ್ತಾರೆ. ಭಗವಂತ ಯೋಗ್ಯರಿಗೆ ಭಕ್ತಿ ಮಾಡೋ ಅವಕಾಶವನ್ನು ಕಲ್ಪಿಸ್ತಾರೆ, ಅಯೋಗ್ಯರಿಗೆ ದ್ವೇಷ ಮಾಡೋ ಅವಕಾಶವನ್ನು ಕಲ್ಪಿಸ್ತಾರೆ, ದ್ವೇಷ ವೃದ್ಧಿಗೆ ಅವಕಾಶವನ್ನು ಕೊಡ್ತಾರೆ. ಇವನ್ನ ನಾನು ತಯಾರು ಮಾಡಿದರೆ ಈಗ ಇವನನ್ನು ನಂಬಿ ದುರ್ಯೋಧನ ಪಾಂಡವರು ಹೆಚ್ಚು ದ್ವೇಷವನ್ನು ಮಾಡಿ ಒಂದು ಯುದ್ಧಕ್ಕೆ ಕಾರಣವಾಗುತ್ತೆ. ಅದು ತಯಾರು ಮಾಡಬೇಕಂತ ಗೊತ್ತಿಲ್ಲದ ಮಾಡಿಬಿಟ್ಟು ಹೌದಾ ಕೂತ್ಕೋ ಅಂತ ಹೇಳಿದ್ರೆ ಪಟ ಶುರು ಮಾಡಿಬಿಟ್ಟು 4 ವರ್ಷ ಹೇಳ್ಕೊಟ್ಬಿಟ್ಟು 4 ವರ್ಷ 12 ವರ್ಷ ದ್ರೋಣರಿಗೆ, 425 ವರ್ಷ ಭೀಷ್ಮರಿಗೆ, ಈ ತನಿಗೆ 12 ವರ್ಷ ಹೇಳ್ಕೊಟ್ರು. ಅಲ್ಲಿಗೆ ನಿಮಗಿತ್ತು ಹೋಗ್ಬೋದು ಅಂತ ಹೇಳಿದರು. ಕರ್ಣ ಹೋಗಲಿಲ್ಲ. ಯಾತಕ್ಕೆ ಆಚಾರ ಹೇಳ್ತಾರೆ, ಕರ್ಣ ಸ್ವರೂಪತಃ ಸೂರ್ಯಾವತಾರ, ತುಂಬ ದೊಡ್ಡ ಒಳ್ಳೆಯ ವ್ಯಕ್ತಿ ಅಲ್ಲ, ಸಹಜವಾಗಿ ಶ್ರೇಷ್ಠ ವ್ಯಕ್ತಿ. ತನ್ನ ಮನಸ್ಸಿಗೆ ಪರಿಸರ ಬಿಟ್ಟು ಹೋಗೋ ಮನಸ್ಸು ಬರಲಿಲ್ಲ. ಹಾತುಂ ನ ಶಕ್ತ ಉರುಗಾಯ ವಿಮಂಸ ಕರ್ಣ, ಒಳ್ಳೆ ದೃಶ್ಯ ನೋಡ್ತಿರ್ತಾನೆ, ಒಳ್ಳೆ ಸಮುದ್ರ ಭೌರ್ಗರೆ ದೋಣಿದ್ರೆ ಯಾರು ಅರ್ಜೆಂಟ್ ಟೂರಿಸ್ಟ್ ಕರೀತಾರೆ ಹೋಗೋಣ ಬನ್ನಿ ಅಂತಾರೆ, ಹೋಗೋ ಮನಸ್ಸು ಬರೋದಿಲ್ಲ. ಎಷ್ಟು ಚೆನ್ನಾಗಿದೆ ಹೇಗೆ ಬಿಟ್ಟು ಹೋಗೋದು ಅಂತ ಹೇಳ್ತಾರೆ. ಯಾವುದೋ ಪದಾರ್ಥಗಳೇ ಚೆನ್ನಾಗಿರೋದಾದರೆ ಭಗವಂತ ಹೇಗಿರ್ಬೋದು? ಇವತ್ತು ಹೋಗ್ತೇನೆ ನಾಳೆ ಹೋಗ್ತೇನೆ ಅಂತ ಕಾಲ ಕಳೀತಾ ಇದ್ದಾರೆ. ಅದೇ ಸನ್ನಿವೇಶ ಬಂತು. ಒಂದು ದಿವಸ ವೇದ ಪರಶುರಾಮ ದೇವರ ಇವನ ಅವರೇನು ಮಾಡಿದ್ದಾರೆ, ಇವನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದಾರೆ. ಆ ರೀತಿ ಸೇವೆ ಮಾಡ್ತಕ್ಕಂಥ ಕಾಲ ಇತ್ತು. ಆದರೆ ಅದೆಲ್ಲ ಬರ್ತಾ ಬರ್ತಾ ಸೇವೆಯ ಕಾನ್ಸೆಪ್ಟ್ ಹೊರಟೋಯ್ತು. ವಿದ್ಯೆ ಬೇಕಾದ ಕಾನ್ಸೆಪ್ಟೇ ಹೊರಟೋಯ್ತು ಫಸ್ಟು. ವಿದ್ಯೆ ಬೇಕಾದ ಸೇವೆ ಮಾಡಿ ವಿದ್ಯೆ ಬರಬೇಕು ಅಂತ ಕಾನ್ಸೆಪ್ಟ್ ಹೊರಟೋಯ್ತು. ಹಣಕಾಸುಗಳಿಂದ ಒಂದು ಕೊಳ್ಳ ವ್ಯವಸ್ಥೆ ಮಾಡಿಕೊಂಡಿರ್ತೇನೆ. ಆದರೆ ಸೇವೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಸ್ತೇನ ಸೇವೆಯ. ಸೇವೆ ಮಾಡ್ತಾ ಅವರ ತೊಡೆಯ ತಂಗಿಡ ಕರ್ಣ ಮಲಗಿದ್ದಾನೆ. ಆಗ ಇಂದ್ರದೇವರು ಬರ್ತಾರೆ ಅಲ್ಲಿಗೆ. ಒಬ್ಬ ಹೇತಿ ಅಂತ ಒಬ್ಬ ರಾಕ್ಷಸ, ಒಂದು ಕೀಟದ ರೂಪದಲ್ಲಿದ್ದ. ಅವರೊಳಗೆ ಇಂದ್ರದೇವರು ಎಂಟರ್ ಆಗ್ತಾರೆ, ಆ ಕೀಟದೊಳಗೆ ಎಂಟರ್ ಆಗ್ತಾರೆ, ಕೀಟ ಬರುತ್ತೆ. ಕರ್ಣ ಯಾವ ತೊಡೆಯ ಮೇಲೆ ಪರಶುರಾಮದೇವರನ್ನ ಬರೆಸಿಕೊಂಡಿದ್ದಲ್ಲ ಆ ತೊಡೆ ಕಳೆ ಸೇರಿಕೊಳ್ಳುತ್ತೆ, ಕೀಟ ಕಚ್ಚಲಕ್ಕೆ ಶುರು ಮಾಡುತ್ತೆ. ಅದು ವಜ್ರ ಕೀಟ, ಮೊದಲೇ ಶಕ್ತಿ. ಅದರೊಳಗೆ ಇಂದ್ರದೇವರ ಅವತಾರ ವಜ್ರಾಯುಧೇವರ ಅವತಾರ ಬೇರೆ ಕೇಳ ಆವೇಶ ಬೇರೆ ಕೇಳಬೇಕಾ? ಕುಳಿತಾ ಬರ್ತಾ ಇದೆ ಕರ್ಣಗೆ ದೊಡ್ಡ ಸಮಸ್ಯೆ. ಈ ಕಡೆಯಿಂದಲೂ ಓಡಿಸ್ಬೋದು, ಒಳ ಸೇರ್ಕೊಂಡ್ಬಿಟ್ಟಿದೆ ಕೆಳಗಡೆಯಿಂದ. ಓಡಿಸ್ಬೇಕಾದ್ರೆ ಶೇಕ್ ಮಾಡಬೇಕು, ಪರಿಸರ ಮಲಗಿದ್ದಾರೆ ಈಗ ಎಬ್ಬಿಸ್ಬಾರ್ದು. ಎರಡನೇ ದೊಡ್ಡವರು ಎಬ್ಬಿಸಬಾರ್ದು, ಮೊದಲೇ ಪದ್ಧತಿ ದೊಡ್ಡವರು ಎಬ್ಬಿಸಬಾರ್ದು ಅಂತ ಶಾಸ್ತ್ರ ಹೇಳೋದು. ಸಣ್ಣವ್ರನ್ನ ಎಬ್ಬಿಸ್ತಾ ಇರಬಾರ್ದು, ಅವ್ರು ಉಲ್ಟಾಪಟ್ಟ ದೊಡ್ಡವ್ರನ್ನ ಎಬ್ಬಿಸೋದು. ಇವ್ರು ಮರಿ ಬಿಡ್ತಾರೆ, ಎಬ್ಬಿಸಿ ಇವ್ರು ಮರಿ ಬಿಡ್ತಾರಂತ ಹಾಗಾಗಿ ಅದಾಗಬಾರ್ದು. ಅದಕ್ಕೆ ಹಾಗೆ ತಡ್ಕೊಂಡ, ಕೀಟ ಬಿಡಲಿಲ್ಲ. ವೇದೋರಿಗೆ ಕೊಡ್ಕೊಂಡು ಬಂತು, ರಕ್ತ ಹರಿಯೋ ಶುರುವಾಯಿತು. ಆಗ ವೇದ ಪರಶುರಾಮದಲ್ಲಿ ಏನು ಮಾಡಿದ್ರಂತೆ, ಅವ್ರು ಮಲಗಿದ್ರೆ ನಿಜವಾಗಲು ದೇವರು ಯೋಗನಿದ್ರೆ ಮಾತ್ರ ಮಲಗಲಿಲ್ಲ, ಯಾವ ಕಾಲಕ್ಕೂ ದೇವರು ಬಂದು ನಾಟಕ ಮಾಡ್ತಾ ಇದ್ರು. ರಕ್ತ ಹರಿದು ಬಂತು, ಅದು ತಚ್ಚಾಯಿತು. ಅದಕ್ಕೆ ಯುದ್ಧಾಗ ಮಾಡಿದ್ರು, ಅದಕ್ಕೆ ಕಾರಣ ಹುಡುಕಿದ್ರು, ಯುದ್ಧ ಮಾಡಿದ್ರು. ಏನಿದು, ಯಾರು ನೀನು, ಏನಾಗ್ತಿದೆ ಅಂತ ಕೇಳಿದರು. ಕೀಟ ಕರೆದು ಬಿಟ್ಟಿದೆ, ತಡ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ನೋಡು ಯಾಕೆ ತಡ್ಕೊಂಡು, ನೀವು ಗುರುಗಳು ಎಬ್ಬಿಸಬಾರ್ದು ಅಂತ ತಡ್ಕೊಂಡು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕೆಲವು ನಿಯಮಗಳನ್ನು ಎಲ್ಲ ಕಾಲಕ್ಕೂ ಪಾಲನೆ ಮಾಡಬಾರ್ದು. ಮನೆ ಬೆಂಕಿ ಹತ್ತಿರುತ್ತೆ, ದೊಡ್ಡವ್ರು ಮಲಗಿದ್ದಾರೆ ಬಿಡೋದು, ಬಿಟ್ಬಿಟ್ಟು ಗತಿಯಾಗುತ್ತೆ, ಯೋಚನೆ ಮಾಡಿ ಸುಟ್ಟೋಗ್ಬಿಡ್ತಾರಷ್ಟೆ. ಎಲ್ಲ ಇದಕ್ಕೂ ಒಂದು ನಿಯಮ ಇರುತ್ತೆ ಅಲ್ಲ. ಕಾಲು ಕೊರದು ಹೋಗ್ತಾ ಇದೆ, ಈ ಒಂದು ವ್ಯವಸ್ಥೆ ಏನರ್ಥ ಇದಕ್ಕೆ? ಇದು ತಪ್ಪು ಮಾಡಿದ್ದೆ ನೀನೀಗ. ನೀನು ಇಷ್ಟು ಶಕ್ತಿ ಇರೋದು ಬ್ರಾಹ್ಮಣನಿಗಲ್ಲ ಅಂತ ಹೇಳ್ತಾರೆ, ನೆನಪಿರಬೇಕು. ಬ್ರಾಹ್ಮಣದ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಕೈಕಾಲಿನ ಶಕ್ತಿ ಅಲ್ಲ, ತಲೆಯಲ್ಲಿ ಮಾತ್ರ ಬ್ರಾಹ್ಮಣನ ಶಕ್ತಿ ಇರೋದು. ಈ ಕಂಪ್ಯೂಟರ್ CPU ತೆಗೆದುಬಿಟ್ರೆ ಕತೆ ಮುಗಿದ್ರು. ಕಂಪ್ಯೂಟರ್ ಬರೀ ಸ್ಕ್ರೀನಲ್ಲಿ ಕಂಪ್ಯೂಟರ್ ಅಲ್ಲ, CPU ಕಂಪ್ಯೂಟರ್ ಇರುತ್ತೆ. ಆದ್ದರಿಂದ ಇದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ನೀನು ಬ್ರಾಹ್ಮಣನಲ್ಲ ಆಗಿದ್ದರು. ವೇದವ್ಯಾಸರು ಸಾಕ್ಷಾತ್ ನಾರಾಯಣ, ಪರಶುರಾಮ ದೇವರು ನಾರಾಯಣ, ಯುಕ್ತಿ ಹುಡುಕ್ಬೇಕು. ಅವರು ಜಗತ್ತಿಗೆ ರವಾಚೇತ್ ಮಾಡಕ್ಕೆ ಹೇಳ್ತಾರೆ, ನೀನು ಬ್ರಾಹ್ಮಣನಲ್ಲ, ಇಂಥ ಶಕ್ತಿ ಬ್ರಾಹ್ಮಣನಿಗೆ ಇರೋದಿಲ್ಲ. ಆದ್ದರಿಂದ ನೀನು ನಿಜವಾಗಲೂ ಹೇಳಿ ಯಾರು ಅಂತ ಕೇಳಿದರು. ಆಗ ಕಣ್ಣು ನಡುತ್ತಾ ಇದ್ದಾನೆ, ಇಲ್ಲ ನಾನು ಸೂತಪುತ್ರ, ಆದರೂ ಭಾರ್ಗವ ಗೋತ್ರ ಅಂತ ಹೇಳ್ಕೊಂಡೆ, ಅದೇನು ಸುಳ್ಳೇನು ಹೇಳಿಲ್ಲ ಅಂತ ಹೇಳಿದ್ದಂತೆ. ಅದಕ್ಕೆ ಅಂದರೆ ನೀವು ನಾರಾಯಣ, ಎಲ್ಲ ನಿಮ್ಮ ಮಕ್ಕಳೇನೆ, ಅದಕ್ಕೆ ನಾನು ನಿಮ್ಮ ಮಗ ಇದ್ದಾಗೆ ಅಕ್ಕ, ಅದಕ್ಕೆ ಭಾರ್ಗವ ಗೋತ್ರ ಅಂದ್ರೆ. ಈ ರೀತಿ ಹೇಳಿದ್ರೆ ಎರಡೂ ಎರಡಾಗಿಬಿಡ್ತಾರೆ, ಅದು ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ತಪ್ಪು ಮಾಡಿದ್ದೆ, ಆದ್ದರಿಂದ ಶಾಪ ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಶಾಪ? ನೀನು ಸುಳ್ಳು ಹೇಳಿ ಹೋಗಿದ್ದರಿಂದ ನೀನು ಓದಿದ ವಿದ್ಯೆ ಅಂತ್ಯಕಾಲಕ್ಕೆ ನಿರುಪಯುಕ್ತವಾಗಲಿ ಅಂತ ಹೇಳ್ತಾರೆ. ಅಂತ್ಯಕಾಲಕ್ಕೆ ಕೈಕೊಳ್ಳಿ, ಅಲ್ಲಿವರೆಗೂ ಅದು ಉಪಯೋಗ ಆಗಬಾರದು ಅಂತ ಶಾಪ ಕೊಟ್ಬಿಟ್ಟಿರ್ತಾರೆ. ಇದು ಜನಗಳೆಲ್ಲ ಮೊದಲು ಕುಂತಿನ ಬೈದರು, ಕರ್ಣನ ಬಿಟ್ಟುಬಿಟ್ಲು ಅಂತೇಳಿ. ಆಮೇಲೆ ದ್ರೋಣರು ಬೈದರು, ಹೇಳ್ಕೊಡಲಿಲ್ಲ ಅಂತೇಳಿ. ಈಗ ಪರಿಸರಾದರು ಬೈತಾರೆ, ಶಾಪ ಕೊಟ್ಟು ಅಂತೇಳಿ. ಎಲ್ಲ ತಪ್ಪುಗಳು, ಪರಿಸರ ಶಾಪ ಕೊಟ್ಟಿದ್ದೇನಂತ ಓದಿದ್ದೆಲ್ಲ ಹಾಳಾಗಲಿ ಅಂತ ಕೊಡಲಿಲ್ಲ, ಒಂದು ಕಾಲಕ್ಕೆ ಅದು ವ್ಯರ್ಥವಾಗಲಿ ಅಂತ ಹೇಳಿದರು ಅಂತ್ಯಕಾಲಕ್ಕೆ. ಈ ರೀತಿ ಮಾಡಿದ್ದು ತಪ್ಪು ಆಚಾರ್ಯ ಯೋಚನೆ ಮಾಡಬೇಕು. ಇವತ್ತು ಸಹ ಕೋಟಾ ಸರ್ಟಿಫಿಕೇಟ್ ಕೊಟ್ಟ ಯಾರಾದರೂ ಸೇರಿದರೆ ಕೋಟಾ ಅಂತ ಪ್ರೂವ್ ಆದರೆ ವಾಪಸ್ ಕಳಿಸ್ತಾರೆ. ಯಾವ ಸಹ ಯೂನಿವರ್ಸಿಟಿ ಇಟ್ಕೊಂಬೋದಿಲ್ಲ. ಒಂದು 20-30 ವರ್ಷ ಕೆಳಗೆ ಕೇರಳದಲ್ಲಿ ನಮ್ಮವ್ರು ಯಾರೋ ಈ ಕಡೆ ಜನ ಹೋಗ್ಬಿಟ್ಟು ಸೇರ್ಕೊಂಬಿಟ್ಟಿದ್ರು, ರಾಂಗ್ ಸರ್ಟಿಫಿಕೇಟ್ ಮೆಡಿಕಲ್ ಎಜುಕೇಷನ್ ಆಗೋಗಿತ್ತು. ಆಮೇಲೆ ಗೊತ್ತಾಯಿತು ಕೋಟಾ ಸರ್ಟಿಫಿಕೇಟ್ ಎಲ್ಲರೂ ಡಿಸ್ಮಿಸ್ ಮಾಡಿ ಕಳಿಸಿ. ಈ ಪರಶುರಾಮದೇವರು ಹಾಕಿಕೊಟ್ಟರು. ಇವತ್ತು ನಾವೆಲ್ಲ ಫಾಲೋ ಮಾಡ್ತಕ್ಕಂಥ ಪದ್ಧತಿ ಹೊರತು ಬೇರೆ ಅಲ್ಲ. ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅದು ಆ ಬೇರೆ ಬೇರೆ ನಿಜವಾಗಿ ಪರಶುರಾಮದೇವರು ಏನು ಮಾಡ್ಬೋದಾಗಿತ್ತು ಗೊತ್ತಾ? ಲೋಕದೃಷ್ಟಿಯಲ್ಲಿ ಮಾಡೋದಾಗಿದ್ದರೆ ಈಗಲೇ ಎಲ್ಲರಿಂದ ನಾಶ ಆಗಲಿ ಅಂತ ಹೇಳ್ಬೋದಾಗಿತ್ತು. ವಾಸ ಮಾಡಲಿಲ್ಲ, ಒಂದು ಕಾಲಕ್ಕಾಗಲಿ ಅಷ್ಟೇ. ಎಷ್ಟು ಅವಕಾಶ ಕೊಟ್ಟಿದ್ದಾರೆ, 7 ಕರೋಡ ಆಣಿದೆಯೋ ಅಂತ ಹೇಳ್ತೇವಲ್ಲ, ಕಾರುಣ್ಯ ಇದೆ ಹೊರತು ಅದರಲ್ಲಿ ದುಷ್ಟತರ ಇಲ್ಲ. ವೈಷಮ್ಯ ನಿರ್ಗರಣ್ಯನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಓ ಬ್ರಹ್ಮಸೂತ್ರದಲ್ಲಿ ಬಂದಿರೋ ನಿಯಮ ಇದು. ಪರಶುರಾಮದಲ್ಲಿ ದೋಷವನ್ನು ಹುಡುಕ್ಬಾರ, ಕನ್ನಡದಲ್ಲೇ ದೋಷ ಹುಡುಕ. ಸುಳ್ಳು ಹೇಳಿ ಓದಿನಲ್ಲ, ಲೋಭ. ಸುಳ್ಳು ಯಾಕೆ ಹೇಳ್ತಾರೆ ಮನುಷ್ಯ? ತಪ್ಪು ಯಾತಕ್ಕೆ ಮಾಡ್ತಾನೆ ಅಂದರೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹ ವೈರಿಣಂ ಭಗವಂತ ಹೇಳ್ತಾನೆ. ದುರಾಸೆಗೆ ಒಳಗಾದ ಮನುಷ್ಯ ಸುಳ್ಳು ಹೇಳ್ತಾನೆ, ತಪ್ಪನ್ನು ಮಾಡ್ತಾನೆ. ಕಾರಣ ಬ್ರಹ್ಮಾಸ್ತ್ರ ಕಲಿಯಬೇಕು ಅನ್ನೋ ದುರಾಸೆಯಿಂದ ಆಡಿದ ಮಾತಾಯಿತು, ಅದು ತಪ್ಪು, ಅದು ಶಾಪ ಕೊಟ್ಟು. ಇಷ್ಟೇ ಎಲ್ಲರೂ ಕೇಳಿರ್ತಾರೆ, ಶಾಪ ಕೊಟ್ಟದ್ದು ಎಲ್ಲರೂ ಕೇಳಿರ್ತಾರೆ. ಅಷ್ಟೇ ಮಾಡಿದ್ದಲ್ಲ, ಇನ್ನೊಂದು ಕಥೆ ಬರುತ್ತೆ ಉಪನಿಷತ್ತಿನಲ್ಲಿ. ಸತ್ಯಕಾಮ ಜಾಬಾಲರ ಕಥೆ ಬರುತ್ತೆ. ಸತ್ಯಕಾಮನ ಹುಡುಗ ಬರ್ತಾನೆ, ಇವರು ಕೇಳ್ತಾರೆ ಗುರುಗಳು, ಸಾಮಾನ್ಯ ಉಪನಯನ ಮಾಡಬೇಕಾದ್ರೆ ದ್ವಿಜರಿಗೆ ಉಪನಯನ ಮಾಡಬೇಕು. ದ್ವಿಜರು ಅಂತ ಗುರುತಿಡಬೇಕಾದ್ರೆ ಗೋತ್ರ ಹೇಳಬೇಕು. ಕಿಂ ಗೋತ್ರೋಸಿ ಅಂತ ಕೇಳಿ, ಯಾವ ಗೋತ್ರ ಅಂತ ಕೇಳಿ. ಅವನು ತಾಯಿನ ಕೇಳ್ಕೊಂಡು ಬಂದಿದ್ದ, ನಮ್ಗೆ ಯಾವ ಗೋತ್ರ ಅಂತ ತಾಯಿ ಹೇಳಿದ್ರು. ನನಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳಿ. ಗೋತ್ರ ಗೊತ್ತಿಲ್ಲ ನನಗೆ, ನಾನು ಕೇಳ್ಕೊಳ್ಳಿಲ್ಲ, ನಿಮ್ಮ ತಂದೆ ಈಗಿಲ್ಲ, ಗೋತ್ರ ಕೇಳ್ಕೊಳ್ಳಿಲ್ಲ, ಆದ್ದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಇವನು ಗುರುಗಳ ಮುಂದೆ ಹೇಳಿದ, ಸ್ವಾಮಿ ನಮ್ಮ ತಾಯಿ ಹೇಳಿದ್ದಾಳೆ, ನನ್ನ ಗೋತ್ರ ಗೊತ್ತಿಲ್ಲ. ನಾನು ಸತ್ಯಕಾಮ, ನನ್ನ ತಾಯಿ ಜವಾಳ, ಅದಕ್ಕೆ ನಾನು ಸತ್ಯಕಾಮೋ ಜವಾಳ ಅಷ್ಟೇ ನಾನು ಗೊತ್ತಿರೋದು ಅಂತ ಹೇಳಿದ್ರು. ಅವರು ಏನು ಮಾಡಿದ್ರು ಗುರುಗಳು, ಹಾಗಿದ್ದೀನಿ ಬ್ರಾಹ್ಮಣ ಅಂತ ಹೇಳಿಬಿಟ್ರು. ಆಗಿನ ಕಾಲ ಹೇಗಿತ್ತು ನೆನ್ಪಿಟ್ಕೊಂಡಿರೋದು. ಆಚಾರ್ಯ ಭಾಷ್ಯ ಬರೀತಾರಲ್ಲಿ, ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅವಾರ್ಜವ ರಕ್ಷಣ. ಸತ್ಯ ಮೊದಲಾದ ಗುಣಗಳು ಬ್ರಾಹ್ಮಣನ ಸಹಜವಾದ ರಕ್ಷಣೆಗಳು. ಅದು ಹೇಳಿದ್ರೆ ಬ್ರಾಹ್ಮಣನಾಗಿರಬೇಕು ಅಂತ ಅರ್ಥ. ಅದು ಇಲ್ಲದವರು ಬ್ರಾಹ್ಮಣನಲ್ಲ. ಇವತ್ತು ಬ್ರಾಹ್ಮಣ ಅಂತ ಯಾವ್ಯಾವ ಕ್ಲೇಮ್ ಮಾಡ್ತಾರೆ ಹೊರತು ಸತ್ಯ ಹೇಳಿ ಕ್ಲೇಮ್ ಮಾಡಬೇಕು. ಅದಕ್ಕೆ ರಾಯರ ಬಗ್ಗೆ ಸತ್ಯ ಧರ್ಮ ರಥಾಯಚ ಅಂತ ಹೇಳ್ತಾರೆ. ಸತ್ಯ ಧರ್ಮ ರಥಾಯಚ, ನೀನು ಸತ್ಯ ಹೇಳಿದ್ದೀಯಲ್ಲ, ನೀನು ಬ್ರಾಹ್ಮಣ ಅಂತ ಹೇಳಿ ಪಾಠ ಹೇಳ್ಕೊಟ್ಬಿಡ್ತಾ ದೊಡ್ಡ ಅಪರೋಕ್ಷ ಜ್ಞಾನ ಆಗಿರ್ತಾನೆ ಸತ್ಯಕಾಮ. ಸತ್ಯ ಹೇಳಿದ್ದಕ್ಕೆ ಅವರಿಗೆ ವಿದ್ಯೆ ಫಲಿಸಿ ಅಪರೋಕ್ಷ ಜ್ಞಾನಿಯಾದ. ಸುಳ್ಳು ಹೇಳಿದ್ದಕ್ಕೆ ಕನ್ನಡ ವಿದ್ಯೆಯನ್ನು ಫಲಿಸಿದಂತೆ ಮಾಡ್ಕೊಂಡ್ಬಿಡ್ತಾರೆ. ನಾವು ವಿದ್ಯೆ ಕಲಿಯೋದು ಎರಡಕ್ಕೆ, ಒಂದು ನಮಗೆ ವಿದ್ಯೆ ಬರಬೇಕು, ಅದು ಉಳಿಬೇಕು ಬಂದಿತ್ತು. ಬಂದ ವಿದ್ಯೆ ಉಳಿದೇ ಹೋದರೆ ಸಂಪಾದನೆ ಮಾಡಿದ ಪಿಪ್ಪಾಯಿ ಕಟ್ಟಾಯಿತು, ಮಾಡಿದ್ದೆಲ್ಲ ವೇಸ್ಟ್ ಆಗಲಿಲ್ಲ. ಇವತ್ತು ಉಳಿಸ್ಕೋಬೇಕು, ಅವಾಗ ಗಳಿಸೋದು ಆಮೇಲೆ ಉಳಿಸೋದು. ಅದನ್ನು ಮಾಡಬೇಕಾದ್ರೆ ಸತ್ಯ ಇಲ್ಲ ಹೋದರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಧರ್ಮಗಳ ಹಿನ್ನೆಲೆಯಲ್ಲಿ ನಾವು ಸಾಧಿಸಬೇಕಾದ ಬಿಟ್ಟಲ್ಲ. ಕನ್ನಡ ತಪ್ಪು ಮಾಡ್ತಾನೆ, ಅದಕ್ಕೆ ಶಾಪ ಬಂತು. ಇಷ್ಟು ಎಲ್ಲರೂ ಕೇಳಿದ್ದಾರೆ. ಮುಂದೊಂದು ಭಾಗ ಇದೆ. ವೇದವೇ ಪರಶುರಾಮದೇವರು ಹೇಳ್ತಾರೆ, ಇಷ್ಟು 4 ದಿವಸ ಇದ್ದಿದ್ದೀಯಾ, ಸೇವೆ ಮಾಡಿದ್ದೆ, ನಿನ್ನ ಸೇವೆ ವ್ಯರ್ಥ ಆಗಬಾರ್ದು, ನೀನು ವರ ಕೊಡ್ತೇನೆ ಅಂತ ಹೇಳ್ತಾರೆ. ನೀನು ಯಾರ್ಯಾರೂ ಕೇಳಿಲ್ಲ, ಯಾವ ಕವಿನೂ ಬರೋದಿಲ್ಲ. ಮಹಾಭಾರತದಲ್ಲಿದೆ, ಆಚಾರ ಒಬ್ಬರೇ ಬರೆದು, ಉಳಿದವರಿಗೆ ಬರೆಯೋದು ಬೇಕಿಲ್ಲ. ಯಾಕೆಂದ್ರೆ ಪರಿಸರ ಬೈಬೇಕಾಗಿದೆ. ವರ ಕೊಟ್ಟಂತ ಹೇಳಿದ್ರೆ ಬೈಲಕ್ಕಾಗೋದಿಲ್ಲ, ಅದಕ್ಕಾದ್ರೆ ಹೇಳೋದಿಲ್ಲ. ಅವ್ರು ಏನು ವರ ಕೊಡ್ತಾರೆ ಗೊತ್ತಾ? ನೋಡು ಕರ್ಣ, ನಿನಗೆ ದೊಡ್ಡ ವರ ಕೊಡ್ತೇನೆ. ನಿನ್ನ ಏನಾದರೂ ಸ್ಪರ್ಧೆಯನ್ನು ಬಿಟ್ಟು ಕೇವಲ ಪರರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಯುದ್ಧವನ್ನು ಮಾಡಿದರೆ ನಿನ್ನ ಯಾರೂ ಗೆಲ್ಲೋದಿಲ್ಲ ಅಂತ ವರ ಕೊಟ್ಬಿಟ್ಟು. ಇಂಥ ವರ ಯಾರಿಗೆ ಸಿಗಬೇಕು ಲೆಕ್ಕ ಹಾಕಿ? ಕರ್ಣನಿಗೆ ಮಾಡಿದ ಎಂಥ ಪರಮಾನುಗ್ರಹ ಇದೆ. ನಿನ್ನನ್ನು ಗೆಲ್ಲೋದಕ್ಕೆ ಯಾರಿಗಾಗದಂತಹ ಜನರು ಸಿದ್ಧಿ ಕೊಡ್ತೇನೆ ಹೋಗ್ಬಿಟ್ಟು. ಆದರೆ ಎಚ್ಚರಿಕೆ, ಸ್ಪರ್ಧ ಮಾಡಷ್ಟು ಯಾಸಿ ಪರಾಭವ. ಈ ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಸೋಲ್ತಿ ಅಂತ ಹೇಳ್ತಾರೆ. ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಸೋಲ್ತಿ, ಸ್ಪರ್ಧೆ ಬಿಟ್ಟು ಯುದ್ಧ ಮಾಡಿ ನಿನ್ನ ಗೆದ್ದೇ ಗೆಲ್ತಿ ಅಂತ ಹೊರಗೆ ಬಿಟ್ಟು. ಇನ್ನೂ ಕೊಡ್ತಾರೆ ಪರಶುರಾಮದೇವರು, ಜನ ಕೇಳಿರೋದಿಲ್ಲ. ತಮ್ಮ ರಥವನ್ನು ಕೊಟ್ಟರಂತೆ. ಸುಳ್ಳೋದವರಿಗೆ ಮನೆ ಊಟ ಕೂಡ ಕರೆಯೋದಿಲ್ಲ, ಮನೆ ಬೇರೆ ಕೊಟ್ಟಿರ್ತಾರೆ ಅವ್ನಿಗೆ. ಯಾರಾದರೂ ಕೂಡ ರಥ ಕೊಟ್ಟರೆ ತಗೊಂಡು ರಥ ತಗೊಂಡು ನಿಂದಿನ ಬಿಲ್ಲು ಕೊಟ್ಟರೆ ವಿಜಯ ಅಂತ ಬಿಲ್ಲಿಗೆ, ರಥಕ್ಕೆ ರಥಕ್ಕೆ ವಿಜಯ ಅಂತ ಹೆಸರು, ಬಿಲ್ಲಿಗೂ ವಿಜಯ ಅಂತ ಹೆಸರು. ಎಂಥ ಬಿಲ್ಲು ಗೊತ್ತಾದು? ಎಂದೂ ಕೂಡ ಅಚ್ಛೇದ್ಯ ಅಭೇದ್ಯವಾದ ಬಿಲ್ಲು. ಒಂದೇ ಮಾತನ್ನು ಹೇಳಬೇಕು ಅಂದರೆ ಅರ್ಜುನ ಗಾಂಧಿ ವಹಿತಲ್ಲ ಅಂಥ ಬಿಲ್ಲು. ಅನಂತರ ರಥ ಕೊಟ್ಟರಲ್ಲ, ಎಂಥ ರಥ ಗೊತ್ತಾದು? ಅನ್ಬ್ರೇಕಬಲ್ ಅರ್ಜುನ್ ರಥ ಅಂಥ ರಥ ಕೊಟ್ಟಿದ್ದಾರೆ. ಅದು ಭತ್ತರಿಕೆ ಕೂಡ ಅಕ್ಷಯ ಭತ್ತರಿಕೆ ಕೊಡ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ ಕರ್ಣನಿಗೆ ಇಷ್ಟೆಲ್ಲ ಕೊಟ್ಟಿದ್ದು. ಇದಿದೆ ಅಂತ ಮುಂದೆ ಯಾರು ಹೇಳೋದಿಲ್ಲ ಕೂಡ ಕರ್ಣನ ಬಗ್ಗೆ. ಪರಶುರಾಮನ ಬಗ್ಗೆ ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಕರ್ಣನಿಗೆ ಬಂದಿದ್ದನ್ನು ಹೇಳೋದು ಬಿಟ್ಬಿಟ್ಟಿದ್ದಾರೆ. ಮಹಾಭಾರತ ಎಷ್ಟೋ ಸರ್ತಿ ಮಾತನ್ನು ಹೇಳುತ್ತೆ. ಮೂಲ ಮಹಾಭಾರತ ಬಿಟ್ಟರೆ ಪರಶುರಾಮದೇವರ ಬಗ್ಗೆ ಏನು ಕೆಟ್ಟ ಭಾವನೆ ಬರ್ತಿತ್ತಲ್ಲ, ಅದೆಲ್ಲ ಎಷ್ಟ ಬಂದಿದೆ ಎರಗಡೆ. ಇವತ್ತು ಮೂಲಭಾರತ ಹಿಡಿದ್ರೆ ಮಾತ್ರ ನಿಮಗೆಲ್ಲ ವಿಷಯ ಗೊತ್ತಾಗೋದು. ಅದನ್ನೆಲ್ಲ ಸೇರಿಸಿದ ಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಅನ್ನೋದನ್ನು ನಾವು ಬರೀಬಾರದು. ಇಷ್ಟನ್ನು ಕೊಟ್ಟು ಕರ್ಣನ ಕಳಿಸ್ಕೊಟ್ಬಿಡ್ತಾರೆ, ಕರ್ಣ ಹೋಗ್ತಾನೆ. ಅವ್ರು ಹಿರಿಮೆಗೆ ಕಾರಣವಾಗಿದ್ದೆಲ್ಲ ವರ, ಅವ್ರು ಇದಕ್ಕೆ ಕಾರಣವಾಗಿದ್ದೆಲ್ಲ ಶಾಪ. ಆ ಶಾಪ ಕಾರಣವಾಗಿದ್ದ ಅವಂದೇ ಸುಳ್ಳು, ಅದೇ ಅವ್ರು ಸುಳ್ಳು ಹೇಳಿದ್ರು ಅನುಭವ ಒಂದು ಫಲಿತಾಂಶ ಅನುಭವಿಸ್ತಾ ಇದ್ದಾರಷ್ಟೇ. ಇನ್ನು ವಿದ್ಯೆ ಕಲಿಯಬೇಕು, ಆ ವಿದ್ಯೆ ಉಪಯೋಗಕ್ಕೆ ಬರಬೇಕು, ಅಂತ್ಯಕಾಲಕ್ಕೆ ಬರ್ತಾ ಹೋಗಲಿ ಅಂತ ಹೇಳಿದ್ರಲ್ಲ, ನಮ್ಮದು ಹಾಗೆ. ಶಸ್ತ್ರಾಧ್ಯಯನ ಮಾಡಿದ ಸುಳ್ಳು ಹೇಳಿ ಮಾಡಿದ ಅಂತ್ಯಕಾಲ ಕೈಕೊಡುತ್ತೆ. ನಾವು ಶಾಸ್ತ್ರವನ್ನು ಕೂಡ ಅಧಿಕಾರ ಇಲ್ಲದ ಓದಿದರೆ ಅಂತ್ಯಕಾಲ ಕೈಕೊಡುತ್ತೆ ಅಂತ ಹೇಳ್ತಾರೆ. ಅಂತ್ಯಕಾಲ ಯಾವುದು? ಸಂತತಂ ಚಿತ್ತ ಏನಂತಂ ಅಂತಕಾಲೇ ವಿಶೇಷತಃ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಆ ಕಾಲಕ್ಕೆ ದೇವರ ಸ್ಮರಣೆ ಬೇಕು. ಅಲ್ಲಿ ಬರದೆ ಹೋದರೆ ನಾವು ಓದಿದ್ದೆಲ್ಲ ವ್ಯರ್ಥ, ತಿಳಿದಿದ್ದೆಲ್ಲ ವ್ಯರ್ಥ, ಯಾವುದು ನಮ್ಮನ್ನು ಕಾಪಾಡೋದಿಲ್ಲ. ನಾರಾಯಣನ ನಾಮ ನೆರೆಬಾಹುವುದಲ್ಲದೆ ಆರೂ ಸಂಗಡ ಬಾಹುವುದಿಲ್ಲ. ಇದು ಸಾರ್ಥಕ ವಿದ್ಯಾಧ್ಯಯನದ ಒಂದು ಹೊಸ ಮುಖವನ್ನು ಮಹಾಭಾರತದ ಪ್ರಸಂಗ ಮುಂದಿಡ್ತಾ ಇದೆ. ಕರ್ಣ ಅಲ್ಲಿಂದ ಹೊರಟು ಬಿಡ್ತಾನೆ. ಅಷ್ಟೊತ್ತು ಏನು ನಡೆದಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಪ್ರಸಂಗ ಇತ್ತು. ಏಕಲವ್ಯ ಬರ್ತಾನೆ, ನನಗೂ ಪಾಠ ಹೇಳಿಕೊಡಿ ಅಂತ ಬಂದು. ದ್ರೋಣಾಚಾರ್ಯ ಎಷ್ಟು ಪಾಪುಲರ್ ಟೀಚರ್ ಆಗಿದ್ರು, ಎಲ್ಲರೂ ಅವರ ಹತ್ರ ಓದಬೇಕು ಅಂತೇಳಿ. ಅದಕ್ಕೆ ತುಂಬ ಕಾರಣಗಳಿದ್ದವು, ಯಾರು ವಿಮರ್ಶೆ ಮಾಡಿಲ್ಲ. ಆಚಾರ್ಯ ವಿಮರ್ಶೆ ಮಾಡ್ತಾರೆ. ದ್ರೋಣಾಚಾರ್ಯರಿಂದ ಜಗತ್ತಿಗೆ ಒಂದು ಹೊಸ ಒಂದು ಅಸ್ತ್ರವಿದ್ಯೆಯ ಪರಿಕಲ್ಪನೆ ಬಂತು. ಯಾತಕ್ಕೆ ಅಂದರೆ ದ್ರೋಣಾಚಾರ್ಯರ ಪರಶುರಾಮದೇವರ ಹತ್ರ ಓದಿದ್ರು. ಅಸ್ತ್ರಗಳು ಯಾರಿಗೂ ಈ ಮಧ್ಯೆ ಬೇರೆಯವರಿಗೆ ಬಂದಿರಲಿಲ್ಲ. ಕ್ಷತ್ರಿಯರೇ ಯಾರಿಗೂ ಕೂಡ ಪರಶುರಾಮರಿಂದ ಅಸ್ತ್ರಗಳು ಸಿಕ್ಕಿರಲಿಲ್ಲ. ಯಾತಕ್ಕೆ ಅವರು ಅವತಾರ ಮಾಡಿದ್ದೆ ಕ್ಷತ್ರಿಯರು ಕೊಲ್ಲೋಕ್ಕೋಸ್ಕರ ಆದ್ದರಿಂದ ಯಾರಿಗೂ ಅಸ್ತ್ರ ಕೊಟ್ಟಿರಲಿಲ್ಲ. ಪರಶುರಾಮರ ಅಸ್ತ್ರದಿಂದ ಕ್ಷತ್ರಿಯರು ಸಾಯ್ತಿದ್ರೆ ಹೊರತು ಯಾರನ್ನು ಪಡ್ಕೊಳ್ಳೋಕ್ಕಾಗಿರಲಿಲ್ಲ. ಭೀಷ್ಮರು ಹೇಳಿಕೊಟ್ಟಿದ್ರು ಕ್ಷತ್ರಿಯರೇ ಅವರು. ಆದರೆ ಭೀಷ್ಮರು ಎಂಥವರಾಗಿದ್ದರು? ಪರಮ ಸಾತ್ವಿಕರಾಗಿದ್ದರಿಂದ ಒಂದು ಕಾರಣ, ಮತ್ತು ಕ್ಷತ್ರಿಯರಾಗಿದ್ದರಿಂದ ಉಪದೇಶ ಅಧಿಕಾರ ಅವರಿಗಿಲ್ಲ. ತಮ್ಮ ಆಪತ್ಕಾಲ ಉಪಯೋಗಿಸುವುದಾಗಿರುತ್ತೆ ಹೊರತು ಉಪದೇಶ ಮಾಡೋ ಹಕ್ಕು ಅವರಿಗಿರಲಿಲ್ಲ. ಹೀಗಾಗಿ ಅವ್ರ ಹಬ್ಬ ಬಂದರೆ ಪಾಂಡವರಾಗಲೇ ಹೇಳಿಕೊಟ್ರೆ ಅಷ್ಟೇ, ಯಾರೂ ಹೇಳಿಕೊಡಲಿಲ್ಲ. ಪಾಂಡವರದ ಅಸ್ತ್ರ ಶಸ್ತ್ರಾಣಿ ಭೀಷ್ಮ ಅಷ್ಟೇ. ಆದರೆ ಲೋಕಕ್ಕೆ ಬಿಟ್ಟಿರಲಿಲ್ಲ, ಎಲ್ಲ ಜನ ಕಾಯ್ತಾ ಇದ್ರು. ದ್ರೋಣಾಚಾರ್ಯ ಹೋಗಿ ಬಂದ್ರಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ರು. ದ್ರೋಣಾಚಾರ್ಯ ಏನು ಮಾಡಿಬಿಟ್ರು, ತಾವು ಹೇಗೂ ಪಾಂಡವರು ಹೇಳ್ಕೊಡ್ತಿದ್ದಾರೆ, ಅವರು ಸುಮ್ಮನೆ ಹೇಳ್ಕೊಡ್ತಿರಲಿಲ್ಲ. ಅವರ ಸೇಡಿನ ಮನೋಭಾವ ಬಂತು, ದ್ರುಪದನೇ ಬುದ್ಧಿ ಕಲಿಸ್ಬೇಕು ಅಂತ ಹೊರಟು. ಒಂದಕ್ಕೊಂದು ಲಿಂಕ್ ಬಂದ್ಬಿಟ್ಟು ಏನು ಮಾಡಿ ಹೇಳಕ್ಕೆ ಶುರು ಮಾಡಿದರು. ಯಾವಾಗ ಸ್ಕೂಲ್ ಪಾಪ್ಯುಲರ್ ಆಯಿತು, ಎಲ್ಲ ಜನ ಬರಲಿಕ್ಕೆ ಶುರುವಾಗಿಬಿಟ್ರು. ಆ ಹೇಳ್ತಾರೆ, ಆಗಿನ ಕಾಲಕ್ಕೆ ದ್ರೋಣಾಚಾರ್ಯ ಶಿಷ್ಯ ಅನಿಸ್ಕೊಳ್ಳದೆ ಹೋದರೆ ಅವರಿಗೆ ಬೆಲೆನೇ ಇಲ್ಲ ಅನ್ನೋ ಸ್ಥಿತಿ ಬಂದೋಯ್ತು. ಎಲ್ಲ ಸೇರಿಕೊಂಡ್ರು, ಹೇಳ್ಕೊಟ್ಟಿದ್ದೆ ಹೇಳ್ಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಭಾರಿ ವೈಭವ, ದೇವಗುರುಗಳಾದವರು ಭೂಲೋಕದಲ್ಲೂ ಕೂಡ ಅಂತ ಕೀರ್ತಿಯನ್ನು ಸಂಪಾದನೆ ಮಾಡಿ. ಆ ಮೂಲಕ ಕೆಲವು ಅಸ್ತ್ರಗಳು ಎಲ್ಲರಿಗೂ ಸಿಗೋದು, ಏಕೆ ಪಾಠಿಸಿ ಅವ್ರು ತೊಗೊಳಕ್ಕೆ ಹೋಗಿ ನೋಡೋದು ಗೊತ್ತಾಗುತ್ತೆ ನಿಮಗೆ. ಕೆಲವು ಅಸ್ತ್ರಗಳು ಕೊಡೋದಿಲ್ಲ, ಕೆಲವರು ರಕ್ಷಣೆಗೋಸ್ಕರ ಕೊಟ್ಟರು ಕೂಡ ಕೆಲವನ್ನು ಕೊಡ್ತಾರೆ, ಎಲ್ಲ ತೊಗೊಳಕ್ಕಾಗೋದಿಲ್ಲ. ಸಾಮಾನ್ಯ ಅಸ್ತ್ರ ತೊಗೊಳ್ಬೇಕಾದ್ರೆ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ವಿಶೇಷ ಅಸ್ತ್ರ ತೊಗೊಳ್ಳೋದಲ್ಲ, ಇಟ್ಕೊಂಡ್ರೆ ಅವ್ರನ್ನ ಹಿಡಿದಾಗ್ತಾರೆ. ಅದು ಹಿಡ್ಕೊಂಡು ಇನ್ನೂ ಒದ್ದಾಡ್ತಿದ್ದಾನೆ, ಇಟ್ಕೊಂಡಿದ್ದು ಬಿಟ್ಟಿಲ್ಲ, ಅವ್ರು ಪ್ರಯೋಗ ಮಾಡಿಲ್ಲ. ಇಟ್ಕೊಂಡಿದ್ದಕ್ಕೆ ಕೇಸ್ ವರ್ಷಗಟ್ಟೆ ನಡೀತಾ ಇದೆ. ಇನ್ನೂ ಕೂಡ ಅವ್ರು ಎ ಬಿ ಸಿ ಡಿ ಅಲ್ಲ, ವಿ ಐ ಪಿ ಅವರು. ಅದು ಉಳಿಸ್ಲಿಕ್ಕೆ ಇನ್ನೂ ಆಗ್ತಾ ಇಲ್ಲ, ಅಷ್ಟು ಕಷ್ಟಪಡ್ತಿದ್ದಾರೆ. ಇಟ್ಕೊಂಡಿದ್ದೆ ಕಟ್ಟೇನೆ, ಇಟ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಬಂದಿದೆ, ಪ್ರಯೋಗ ಮಾಡೋಕ್ಕೆ ಭಾರಿ ಬೇಕು. ಇದೆಲ್ಲ ನಮಗೆ ಅರ್ಥ ಆದರೆ ಅಸ್ತ್ರಗಳು ಸಂಪಾದನೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗ್ತದೆ. ಕರ್ಣನಿಗೆ ಬ್ರಹ್ಮಾಸ್ತ್ರ ಹೇಳ್ಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತಾರಲ್ಲ, ಮತ್ತು ಇವರೆಲ್ಲ ಅಸ್ತ್ರ ಕೊಡೋದು ಯಾಕೆ ಕೊಡೋದಿಲ್ಲ ಹಾಗಿದ್ರೆ ಹೇಳಿ ನೋಡೋಣ. ಯಾಕೆ ತೊಗೊಳಕ್ಕಾಗೋದಿಲ್ಲ? ಸಾಧ್ಯ ಇಲ್ಲ. ಅದು ಇಟ್ಕೊಳ್ಬೇಕಾದ್ರೆ ಕೆಲವು ಪರ್ಪಸ್ ಇರಬೇಕು, ಅದಕ್ಕೊಂದು ಅರ್ಹತೆ ಇಲ್ಲದವ್ರಿಗೆ ಕೊಡೋದಿಲ್ಲ. ಆ ಬ್ರಹ್ಮಾಸ್ತ್ರ ಅಂದರೆ ಹಾಗೆ, ಏಕೆ ಪಾಠಿಸೋರು ಬ್ರಹ್ಮಾಸ್ತ್ರನ ಮಂಡಲ. ಇದಕ್ಕೆ ಅರ್ಹತೆ ಬೇಕಾದರೆ ಬ್ರಹ್ಮಾಸ್ತ್ರ ಕೆಟ್ಟ ಅರ್ಹತೆ ಬೇಕು ಲೆಕ್ಕ ಹಾಕಿ. ಅದೆಲ್ಲ ಮರ್ತುಬಿಟ್ಟು ಸುಮ್ಮನೆ ಬಾಯಿದೆ ಅಂತ ಮಾತಾಡಿದರೆ ವಿಮರ್ಶೆ ಆಗೋದಿಲ್ಲ. ಆಚಾರ್ಯ ಹೇಳಿದರು, ದ್ರೋಣಾಚಾರ್ಯದಿಂದ ಜಗತ್ತಿಗೆ ಪರಶುರಾಮ ರಾಷ್ಟ್ರಗಳು ಸಿಗುತ್ತಲ್ಲ, ಎಲ್ಲರೂ ಬಂದರು ಹೇಳ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಒಂದು ಹಂತ ಮುಗಿತು. ಏಕಲವ್ಯವನ್ನು ಸೇರ್ಕೊಂಡ ಬಂದು ನಾನು ಓದ್ತೇನೆ ಅಂತ ಬಂದ. ನೆನಪಿರಲಿ, ಕರ್ಣನಿಗೆ ಪರಶುರಾಮರು ಎಲ್ಲ ಹೇಳ್ಕೊಡಲಿಲ್ಲ, ದ್ರೋಣಾಚಾರ್ಯರು ಬ್ರಹ್ಮಾಸ್ತ್ರ ಬಿಟ್ಟು ಹೇಳ್ಕೊಟ್ಟಿದ್ರು. ಇವರಿಗೆ ಏನೂ ಹೇಳ್ಕೊಡಲಿಲ್ಲ, ನೋವು ಸೇರಿಸೋದೇ ಇಲ್ಲ ಅಂತ ಹೇಳಿಬಿಟ್ರು. ಅವನು ಸೂತ ಪುತ್ರ, ಇವನು ನಿಷಾದ ಪುತ್ರ, ಬೇಟೆಗಾರ. ಇವನು ಹೇಳ್ಕೊಡಲಿಲ್ಲ. ನಮ್ಮ ಇದನ್ನು ಶುರು ಮಾಡ್ತಾರೆ, ಪುಸ್ತಕನೇ ಬರ್ಬಿಟ್ಟಿದ್ರೆ ಮೇಲೆ ಬೆರಳಿಗೆ ಕೊರಳೇನ ಬರೆದಾಕಿಬಿಟ್ಟು ಎಷ್ಟು ಅನ್ಯಾಯ ಮಾಡಿದ್ರು. ಬ್ರಾಹ್ಮಣಂದು ಹೀಗೇನೆ ದೂರ ಇಡ್ತಾರೆ ಬೇರೆಯವರನ್ನು. ಎಷ್ಟು ಮೂರ್ಖರಿದ್ದಾರೆ, ವಿಮರ್ಶೆ ಮಾಡಲಿಕ್ಕೆ ಬರಬಾರ್ದು ಇವರು ಎಲ್ಲ ಕೂಡ. ಅವ್ರು ನಿಷಾದವರು, ಬೇಟೆಗಾರ. ಅವರು ಬೇಟೆಗಾರರಿಗೆ ಅಸ್ತ್ರ ಹೇಳ್ಕೊಟ್ರೆ ಗತಿ ಏನಾಗಬೇಕು ಲೆಕ್ಕ ಹಾಕಿ ನೋಡೋಣ. ಈ ಗುಂಡಾಗಡೆ ಮಿಲಿಟ್ರಿ ಟ್ರೈನಿಂಗ್ ಕೊಟ್ಟರೆ ಅತಿವೇರೆ ವೀರಪ್ಪನ ಮೂರು ದಶಕ ಓಡಾಡಿಸ್ಬಿಟ್ಟೆ, ಯಾವ ಮಿಲಿಟ್ರಿ ಟ್ರೈನಿಂಗ್ ಇರಲಿಲ್ಲ. ಒಬ್ಬನು ಮತ್ತೆ ಅಂಥವ್ರಿಗೆ ಅಸ್ತ್ರ ಸಿಕ್ಕಿದ್ದೀಗೆ ಆಗಿರಬೇಕಾದ್ರೆ ಇವರು ಟ್ರೈನಪ್ ಮಾಡಿದ ಏನಾಗಬೇಕು ಲೆಕ್ಕ ಹಾಕಿ ನೋಡೋಣ. ಎಷ್ಟು ಅರ್ಥ ಇದೆ ಅದರೊಳಗೆ. ಅದಕ್ಕೆ ಕ್ರಿಮಿನಲ್ಸಿಗೆ ಕೆಲವು ಕೆಲಸ ಕೊಡೋದೇ ಇಲ್ಲ. ಎಷ್ಟು ಬ್ರಿಲಿಯಂಟ್ ಆಗಿ ಕ್ರಿಮಿನಲ್ ಅಂದರೆ ನೋ ಅಡ್ಮಿಷನ್, ಮುಗಿದೋಯ್ತು. ಇವನು ಬರೀ ಕ್ರಿಮಿನಲ್ ಅಲ್ಲ, ಏಕಲವ್ಯ ಭಯಂಕರ ಕ್ರಿಮಿನಲ್ ಅವನು. ಅವನು ಹುಟ್ಟಿದ್ದು ಕ್ಷತ್ರಿಯರಾಗಿ, ಅನೇಕರಿಗೆ ಗೊತ್ತಿಲ್ಲ. ಕ್ಷತ್ರಿಯರ ಮಗ ಅವನು, ಹಿರಣ್ಯದ ಕರ್ಣನಂತೆ ಅವನ ಜೀವನ ಕೂಡ. ಅವನ ಫ್ರೆಂಡ್ ಒಬ್ಬನಿದ್ದ ನಿಷಾದ, ಅವನಿಗೆ ತನ್ನ ಮಗನ ದತ್ತು ಕೊಟ್ಬಿಟ್ಟ.
ಅವರು ನೇಪಿಟ್ ಬೇಟೆಗಾರನಾಗಿ ಬೆಳೆದ, ಎಕ್ಸ್ಪರ್ಟ್ ಬೇಟೆಗಾರನಾಗಿಬಿಟ್ಟ, ಅವ್ರು ಓದಲಿಕ್ಕೆ ಅಂತ ಬಂದ. ಆದರೆ ಕರ್ಣ ಸೂತಪುತ್ರರಾಗಿ ಬೆಳೆದಿದ್ದಕ್ಕೆ ಕ್ಷತ್ರಿಯತ್ವ ಹೋಯಿತು, ಸೂತಪುತ್ರನೇ ಆದ, ಅವ್ರು ಇಷಾದ ಪುತ್ರನೇ ಆದ ಅವನು. ಆದ್ದರಿಂದ ಅವ್ರಿಗೆ ಅಧಿಕಾರ ಇಲ್ಲ. ಇದರ ವರ್ಣನೆ ಮಾಡಿದ ಮೇಲೆ ನಮಗೆ ಅರ್ಥ ಆಗುತ್ತೆ, ದ್ರೋಣಾಚಾರ್ಯ ಹೇಳಿಕೊಟ್ಟಿದ್ದು ನೂ ಹೇಳಿಕೊಡಲಿಲ್ಲ ಅಂತ ಹೇಳಿದ್ರಲ್ಲ, 100% ಸತ್ಯವಾದ, ಇವತ್ತಿಗೂ ಕೂಡ ಆ ಮಾತು ನಡೆಸಬೇಕು ಅಂತ ಮಾತು ಹೇಳ್ತಾರೆ. ನಮ್ಮ ಜನ ಸುಮ್ಮನೆ ಬೈತಾರೆ, ಅವರೊಬ್ಬ ಅವಾಹಿಕ ಹುಡುಗ, ಏನೋ ಪಾಪ ದಲಿತರ ಹುಡುಗ, ಕೇಳಲಿಕ್ಕೆ ಬಂದ, ಈ ಬ್ರಾಹ್ಮಣ ಓಡಿಸಿಬಿಟ್ಟ ಅಂತ ಚಿತ್ರ ಕಟ್ಟಿದ್ದಾರೆ. ತಪ್ಪದು, ಇನ್ನೂ ಮುಂದೆ ಹೋಗಿ ಅವನು ಯಾವಾಗ ಹೇಳೋದಿಲ್ಲ ಅಂತ ಹೇಳಿದ್ರೆ ಹೋದ, ಅವನು ಯೋಚನೆ ಮಾಡಿದ, ಅವನಿಗೂ ಹಠ, ನಾನು ಕಲೀಲೇಬೇಕು ಅಂತ ಹಠ. ಅವನಿಗೆ ಗೊತ್ತು ಪರಶುರಾಮನಿಗೆ ಹೋಗೋ ಯೋಗ್ಯತೆ ಕೂಡ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಕರ್ಣ ಹೋಗಿದ್ದ, ಹೋಗಲಿಲ್ಲ. ಕರ್ಣ ಹೋಗಲಿಕ್ಕೆ ಏನು ಕಾರಣ ಅಂದರೆ ಸೂರ್ಯಾಂತರ್ಗತ ಪರಮಾತ್ಮ ಆಯಿತು, ಸೂರ್ಯ ಅಪ್ರೋಚ್ ಸಿಗ್ತಾತನಿಗೆ. ಇವನು ರಾಕ್ಷಸ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅವನು ಯಾರೋ ಅಂತ ನಿನ್ನೆ ಹೇಳಿದೆ, ಮಣಿಮಂತರೇ ಏಕಲವ್ಯರಾಗಿ ಹುಟ್ಟಿದವನು, ಮಹಾಭಾರತದಲ್ಲಿ ಬರುತ್ತೆ. ಮಣಿಮಂತನೇ ಹುಟ್ಟಿದವನು, ಅವನು ಮೂಲತಃ ಅಂಶೇನ ಯೋ ಹೋಮಗಾತ್ ಮಣಿಮಾನಿತಿ ಸ್ಮ ಸ ಕ್ರೋಧ ತಂತ್ರಕ ಗಣೇಶು ಅಧಿಪೋ ನಿಷಾದ. ಆದ್ದರಿಂದ ಅವನು ಹೇಳಿಕೊಳ್ಳಲಿಲ್ಲ ದ್ರೋಣಾಚಾರ್ಯ. ಸ್ವರೂಪದಲ್ಲೂ ಸರಿಯಿಲ್ಲ ಅವನು, ಸ್ವರೂಪದಲ್ಲಿ ದೈತ್ಯ, ಇದರಲ್ಲಿ ನಿಷಾದ ಪುತ್ರ, ಅದಕ್ಕೆ ಸಾಧ್ಯ ಇಲ್ಲ ಅಂದರೆ ಹೋದ, ಹಠ ಹಿಡಿದ. ಅವನು ತಂತ್ರ ಮಾಡಿದ, ಅವನು ವಿಗ್ರಹ ಮಾಡಿಕೊಂಡು ಬಂದು ಮಣ್ಣಿನ ವಿಗ್ರಹ ಮಾಡಿಕೊಂಡ, ಅದರ ನನ್ನ ಗುರು ಅಂತ ತಿಳ್ಕೊಂಡ, ಹತ್ರ ಬಿದ್ದ ಕಲೆಕ್ಕೆ ಶುರು ಮಾಡಿದ, ಹತ್ರ ಬಿದ್ದ ಬರಲಿಕ್ಕೆ ಶುರುವಾಯಿತು. ಇದರಿಂದ ಒಂದು ಹೊಸ ವಿಷಯ ಗೊತ್ತಾಗದೇನು ಅಂದರೆ, ಮೂರ್ತಿ ಪೂಜೆ ಮಾಡಿದ್ದಕ್ಕೂ ಒಂದು ಮಹತ್ವ ಇದೆ ಅಂತಾಯಿತು. ಪೂರ್ತಿ ಸಿದ್ಧ ಬರದೇ ಇರಬಹುದು, ಸ್ವಲ್ಪ ಸಿದ್ಧ ಬಂದೇ ಬರುತ್ತೆ. ಅದಕ್ಕೆ ಕಲಿತಾ 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 ವಿದ್ಯೆ ಬರಲಿಕ್ಕೆ ಶುರುವಾಯಿತು ಅವನಿಗೆ. ಒಂದು ದಿವಸ ಪಾಂಡವ ಯುದ್ಧ ಅಭ್ಯಾಸ ಮುಗಿತಾ ಮುಗಿತಾ ಇದ್ದ ಕಾಲಕ್ಕೆ ಒಂದು ದಿವಸ ಏನಾಗಿದೆ, ಅವರೆಲ್ಲ ಸಹ ಬೇಟೆಯಾಡಲಿಕ್ಕೆ ಅಂತ ಹೊರಟರು ಪಾಂಡವರು ಕೌರವರೆಲ್ಲ ಸೇರಿಬಿಟ್ರು. ಆ ಸಮಯದಲ್ಲಿ ಇದೇ ಏಕಲವ್ಯದ ಜಾಗಕ್ಕೆ ಬರೋ ಪ್ರಸಂಗ ಬಂತು. ಆಗ ಧರ್ಮರಾಜನ ಬೇಟೆ ನಾಯಿ ಮುಂದೆ ಬೊಗಳುತ್ತಾ ಹೋಯಿತು. ಆಗ ಅವನು ಎಲ್ಲೋ ಮಾಡ್ತಾ ಇದ್ದ ಏಕಲವ್ಯ, ಬೊಗಳ ಧ್ವನಿ ಕೇಳಿಸಿದ ತಕ್ಷಣ ಬಾಣ ತಗೊಂಡ, ಬಾಣ ಬಿಳ್ಳೆಟ್ಟ ಹೊಡೆದ. ಅವನು ಎಲ್ಲೋ ಇದ್ದಾನೆ, ಅವನು ನಾಯಿ ಬೊಗಳುತ್ತಿತ್ತಲ್ಲ, ಆ ನಾಯಿ ಬಾಯಿಯೊಳಗೆ ಹತ್ತಿರ ಸಿಕ್ಕೊಂಡು ಬಂದುಬಿಟ್ಟು ನಾಯಿ ಬಾಯಿಯೊಳಗೆ. ಆ ನಾಯಿ ಬೊಗಳ ಸಣ್ಣ ನಿಂತೋಯ್ತು, ಎಲ್ಲಿ ಹೋಯ್ತು ನಾಯಿ ಬೊಗಳ ಸಣ್ಣ ನಿಲ್ಸಿರುತ್ತೆ ನೋಡ್ತಾ ಇದ್ದಾರೆ. ಅದು ವಾಪಸ್ ಓಡಿತು, ಧರ್ಮರಾಜನ ಹತ್ರ ಹೋಯ್ತು, ನೋಡ್ತಾರೆ ಬಾಯಲ್ಲಿ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಆಶ್ಚರ್ಯ ಏನು ಗೊತ್ತಾ, ಸರಿಯಾಗಿ ಬಿದ್ದಿದ್ದು ಒಂದು ಆಶ್ಚರ್ಯ, ಹೊಡೆದವನು ಕಾಣ್ತಾ ಇಲ್ಲ, ಒಳ ನೋಡಿದ್ರೆ ಚೂರು ಗಾಯ ಆಗಿಲ್ಲ, ಕರೆಕ್ಟಾಗಿ ಬಟ್ಟೆ ತುರಿತ ತುರಿತಿದ್ದಾರೆ ಅಷ್ಟೇ ಬಾಣಗಳನ್ನು, ಒಂದು ಚೂರು ಗಾಯ ಆಗಿಲ್ಲ. ಆಶ್ಚರ್ಯ ಆಗಿಬಿಟ್ಟು, ಎಂಥ ಆಶ್ಚರ್ಯ ಇರಬೇಕು ಅವನು, ಇಷ್ಟು ಗುರಿ ಹಿಡಿದು ಹೇಗೆ ಹೊಡೆದ, ನೋವಾಗದಂತೆ ಹೇಗೆ ಹೊಡೆದ ಅಂತ ಯೋಚನೆ ಮಾಡಿ ಹುಡ್ಕೊಂಡು ಹೋಗಿ ನೋಡ್ತಾರೆ, ಏಕಲವ್ಯ ಸಿಗ್ತಾನೆ. ಅವನು ಎಲ್ಲರೂ ಕೇಳ್ತಾರೆ, ಯಾರು ನೀನು ಅಂತ ಕೇಳಿ, ಏಕಲವ್ಯ ಅಂತ, ಯಾರು ಶಿಷ್ಯ ಅಂತ, ದ್ರೋಣಾಚಾರ್ಯ ಶಿಷ್ಯ ಅಂತ ಹೇಳಿದ ವಿಗ್ರಹ ತೋರಿಸ್ಬಿಟ್ಟ. ಆಗ ಅರ್ಜುನ ಕೇಳ್ತಾನೆ, ಸ್ವಾಮಿ ನಾನು ಮಾತು ಕೊಟ್ಟಿದ್ದೀರಿ ನೀವು, ನಿನ್ನ ಸೇವೆ ನಿಮ್ಮ ಮಾತನ್ನು ನಡೆಸ್ತೇನೆ ಅಂತ ಯಾರು ಮಾತು ಕೊಡ್ತಾರೋ, ಕೇಳಿದ ಗುರುದಕ್ಷಿಣೆ ಕೊಡ್ತೀನಿ ಅಂತ ಯಾರು ಹೇಳ್ತಾರೋ, ಅವನ ಧನ್ವಿನಾಮ ಅಗ್ರಣ್ಯಂ ಸಾಧಯಿಷ್ಟೆ ಅಂತ ಹೇಳಿದ್ರೆ, ಇವರು ಹೇಳ್ಕೊಟ್ಟಿದ್ದೀರಿ ಅಂದಮೇಲೆ ನಿಮ್ಮ ಮಾತು ಹೋಯ್ತಲ್ಲ ಅಂತ ಅರ್ಜುನ ಕೇಳಿಕೊಂಡು. ನಮ್ಮ ಜನ ಇದು ತಪ್ಪಾಗಿ ಹೇಳೋದು, ಅರ್ಜುನಿಗೆ ವಿಷಯ ಗೊತ್ತಿದ್ದಿಲ್ಲ, ಇದು ಶಬ್ದವೇರಿ ವಿದ್ಯಾ ಅಂತ ಅದಕ್ಕೆ ಹೆಸರು. ಶಬ್ದ ಕೇಳಿ ಹೊಡೆಯೋದು ಶಬ್ದವೇರಿ ವಿದ್ಯಾ. ನಾವು ಊಟಕ್ಕೆ ಬರ್ತದೆ ಗಂಟೆಗೆ ಸೇರಿಸಿದಷ್ಟು ಹೋಗಿಬಿಡ್ತೇವಲ್ಲ, ಶಬ್ದವೇರಿ ವಿದ್ಯಾ ಲೆಕ್ಕ. ಮನೆ ಮಂಗಳಾರತಿ ಅಂದರೆ ಎಲ್ಲಿ ಹೇಳಿಬಿಡೋದು, ಕಥೆನೇ ಇರೋದಿಲ್ಲ. ನಾವು ನೋಡೋದೇ ಶಬ್ದ ನೋಡಿ ತಿಳ್ಕೊಳ್ಳೋದು ಪದ್ಧತಿ. ಈ ಸೈರನ್ನೆಲ್ಲ ಶಬ್ದದಿಂದ ಗೊತ್ತಾಗೋದು, ಶಬ್ದ ಒಂದು ಕಡೆ ಹೊಡೆಯೋದು ಕರೆಕ್ಟಾಗಿ. ಇದನ್ನು ಅರ್ಥ ಮಾಡಿಕೊಂಡು ಎಂಥ ವಿದ್ಯೆ ಇತ್ತದು ಅಂದರೆ, ಆಗಿನ ಕಾಲ ಶಸ್ತ್ರವಿದ್ಯಾಭ್ಯಾಸ ಯಾವ ಮಟ್ಟದಲ್ಲಿತ್ತು ಯೋಚನೆ ಮಾಡಬೇಕು. ಮತ್ತು ಮಿಸೈಲ್ಗಳು ಹೊಡಿತಾರೆ, ಪ್ಲಾನ್ ಮಾಡಿಟ್ಟು ಕರೆಕ್ಟ್ ಪ್ರೋಗ್ರಾಮ್ ಹತ್ರ ಹೊಡೆಯುತ್ತದೆ. ಇಂಥ ಸಿದ್ಧಿಯನ್ನು ಪಡೆದ ವ್ಯಕ್ತಿಯಾಗಿದ್ದ ಅರ್ಜುನಿಗೆ ಅದು ಗೊತ್ತಿರಲಿಲ್ಲ, ಅದಕ್ಕೆ ಅಸೂಯೆ ಬಂತು ಅಂತ ಕೆಲವು ಕಥೆ ಕಟ್ಟಿದ್ದಾರೆ. ತಪ್ಪದು, ಅರ್ಜುನಿಗೆ ಬರ್ತಿತ್ತು ನೆನಪಿಲ್ಲ, ಅರ್ಜುನಿಗೆ ಬರ್ತಿತ್ತು ಅಂತ ಮಹಾಭಾರತ ಹೇಳುತ್ತೆ. ಅದು ಹೇಗೆ ಬರ್ತಿತ್ತು ಅಂದರೆ ಅಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ, ಒಂದು ಸಲ ರಾತ್ರಿ ಹೊತ್ತಿರ ಎಲ್ಲ ಊಟಕ್ಕೆ ಕೂತಿದ್ದಾರೆ ರಾಜಕುಮಾರರುಗಳೆಲ್ಲ, ಅರ್ಜುನ ಮಾತ್ರ ಒಂದು ಕಡೆ ಎಲ್ಲೋ ಪ್ರಸಂಗದಿಂದ ಸ್ಥಳವಾಗಿ ಬೇರೆ ಕಡೆ ಕೂತ್ಕೊಂಡ, ಅಡಿಗೆವನ್ನು ಬಡಿಸ್ತಾ ಇದ್ದ. ದ್ರೋಣಾಚಾರ್ಯ ಹೇಳ್ಕೊಟ್ಟಿದ್ರು ಮತ್ತೆ ಬಡಿಸ್ಬೇಕಾದ್ರೆ ದೀಪ ಆರಿಸಿಬಿಡು ಅಂತ ಹೇಳ್ಕೊಟ್ಟಿದ್ರು. ಅವನು ದೀಪ ಆರಿಸಿಬಿಟ್ಟ, ಬಡಿಸ್ತಾ ಬಡಿಸ್ತಾ. ಅರ್ಜುನ ಏನು ಮಾಡ್ದ, ಹಾಗೆ ತುತ್ತು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಊಟ ಮಾಡ್ತಾ ಮಾಡ್ತಾ ಊಟ ಮಾಡಿಬಿಟ್ಟ. ಒಂದು ಶಾಸ್ತ್ರ ಹೇಳುತ್ತೆ, ಕತ್ಲಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಏನು ತಿಂತೇನೆ ಗೊತ್ತೇ ಆಗದೆ ಏನೋ ತಿಂದುಬಿಡಬಹುದು ಅಂತ ಅರ್ಥ. ಅದು ಕಟ್ಟೆ ಇನ್ನೇನೂ ಅಲ್ಲ. ಅರ್ಜುನ ಹಾಗೆ ತಿಂದುಬಿಟ್ಟ, ಯಾತಕ್ಕೆ ಅಂದರೆ ಅವಸರ ಇತ್ತು ತಿಂದುಬಿಟ್ಟ. ಆ ತಕ್ಷಣ ಯೋಚನೆ ಮಾಡಿದ, ಇದೇನಿದು ಆಶ್ಚರ್ಯ, ಬೆಳಕಿಲ್ಲ, ಎಲೆ ಕಾಣೋದಿಲ್ಲ, ಅನ್ನ ಕಾಣೋದಿಲ್ಲ, ಸರಿಯಾಗಿ ನನ್ನ ಕೈ ತಟ್ಟೆಗೆ ಹೋಗುತ್ತೆ ಬಾಯಿ ಬರುತ್ತೆ, ತಟ್ಟೆಗೆ ಹೋಗುತ್ತೆ ಬಾಯಿ ಬರುತ್ತೆ, ಯಾತಕ್ಕೆ ಅಂತ ಯೋಚನೆ ಮಾಡಿದ. ಅರ್ಥ ಆಯಿತು, ಅಭ್ಯಾಸ ಬಲ, ಇನ್ನೇನು ಜೀವನ ಪೂರ್ತಿ ತಿಂದಿದ್ದರಿಂದ ಪ್ರಾಕ್ಟೀಸ್ ಆಗಿದೆ ಅಂತ. ನಮಗೆಲ್ಲ ಗೊತ್ತು, ಅದೇನು ಹೇಳಬೇಕಾದ ಕಾರಣ ಇಲ್ಲ. ಆದರೆ ಅರ್ಜುನ ಅಪ್ಲೈ ಮಾಡಿಕೊಂಡನ, ಓಹೋ ಅಭ್ಯಾಸ ಮಾಡಿದರೆ ಬೆಳಕಿಲ್ಲದೆ ಹೋದರೂ ತಿನ್ನಕ್ಕೆ ಬರುತ್ತೆ ಅಂತ ಆಯ್ತಲ್ಲ, ಹಾಗಿದ್ರೆ ಅಭ್ಯಾಸ ಮಾಡಿದರೆ ಕತ್ಲಲ್ಲೂ ಬಾಣ ಹೊಡೆ ಬರಬೇಕಲ್ಲ ಅಂದ್ಕೊಂಡು. ಮಹಾಭಾರತ ಹೇಳುತ್ತೆ, ತಕ್ಷಣ ಎದ್ದೆ ಬಿಟ್ಟು ಊಟ ಬಿಟ್ಟು ಬಿಟ್ಟು ಕತ್ಲಿತ್ತು, ಮೋಡ ಇತ್ತು, ಮಣೆ ಬೇರೆ ಬರ್ತಿತ್ತು. ಅರ್ಜುನ ಹೊರಡ್ತಾನೆ, ಪ್ರಾಕ್ಟೀಸ್ ಶುರು ಮಾಡ್ತಾನೆ, ಅದನ್ನು ಸ್ವತಃ ಬುದ್ಧಿಯಿಂದ ಪ್ರಾಕ್ಟೀಸ್ ಮಾಡ್ತಾನೆ. ಬೆಳಗಾಗೋತಿ ವಿದ್ಯೆ ಮಾಸ್ಟರ್ ಮಾಡಿಬಿಟ್ಟಂತ ಅರ್ಜುನ, ಶಬ್ದವೇದಿ ವಿದ್ಯೆ ಅರ್ಜುನ ಹೀಗೆ ಕಲ್ತುಕೊಂಡ ಪುಣ್ಯಾತ್ಮ. ಮಹಾಭಾರತ ಕಥೆ ಹೇಳಿದ ಮೇಲೆ ಅದು ಗೊತ್ತಿದ್ದಿಲ್ಲ ಅಂತ ಹೇಳಬಾರ್ದು. ಅರ್ಜುನ ಕೇಳಿದ್ದೇನು ಅಂದರೆ, ನನಗೆ ಮಾತ್ರ ಗೊತ್ತಿರಬೇಕಾಗಿತ್ತು, ಇವನು ಹೇಗೆ ಗೊತ್ತಾಯಿತು, ನೀವು ಹೇಳಿಕೊಟ್ಟೇನೆ ಅಂತ ಆಯ್ತಲ್ಲ ಅಂತ ಕೇಳಿದ ತಕ್ಷಣ ದೃಢಾಚಾರ ಒಪ್ಕೊಂಡು ಹೌದು ನನ್ನ ಮಾತು ತಪ್ಪಬಾರ್ದು ಬಿಡಬೇಕು ಅಂತ ಹೇಳಿ ಏಕರವ್ಯನ ಕೇಳುತ್ತಾರೆ. ಏಕರವ್ಯ, ನಾನು ಗುರು ಅಂತ ಒಪ್ಕೊಂಡಿದ್ದೀಯಲ್ಲ, ಹೌದು, ಹಾಗಿದ್ರೆ ದಕ್ಷಿಣ ಕೊಡಬೇಕಲ್ಲ ಅಂತ, ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಕೇಳಿದ್ರು ಕೊಡ್ತೀಯಾ? ಕೊಡ್ತೇನೆ. ಹಾಗಿದ್ರೆ ವಿಪ್ರೋಯ ಯಾಚೆ ದಕ್ಷಿಣಾಂಗುಷ್ಠಮೇವ, ಇದನ್ನು ಬಲಗೈ ಹೆಬ್ಬೆರಳು ಕೊಡು ಅಂತ ಕೇಳಿ ತಕ್ಷಣ ಕೊಟ್ಟುಬಿಟ್ಟವು. ಇಲ್ಲಿ ಏಕರವ್ಯನ ಭಾರ್ಯ ಹೋಗಿಬಿಡ್ತಾರೆ ನೋಡಿದ್ರ, ಎಂಥ ತ್ಯಾಗ, ಎಂಥ ಗುರುಭಕ್ತಿ, ಏನೇನೋ ಹೇಳಕ್ಕೆ ಬಿಡ್ತಾರೆ. ಆದರೆ ಅರ್ಥ ಮಾಡ್ಕೋಬೇಕು, ಅವನು ಅನಲೈಸ್ ಮಾಡ್ತಾರೆ. ಏಕಲವ್ಯ ಯಾತಕ್ಕೆ ಕೊಡಬೇಕಾಯ್ತು ಗೊತ್ತಾ, ಅವನು ಯೋಚನೆ ಮಾಡ್ತಾನೆ. ಗುರುದಕ್ಷಿಣೆ ಕೊಡದೆ ಹೋದರೆ ಎಲ್ಲ ವಿದ್ಯೆ ನಾಶವಾಗುತ್ತೆ. ಗುರುದಕ್ಷಿಣೆ ಕೊಡೋದು ವಿದ್ಯೆ ಹೋದಾಗ ಲೆಕ್ಕ, ಎಲ್ಲ ವಿದ್ಯೆ ನಾಶ ಆಗುತ್ತೆ. ಬಲಗೈ ಹೆಬ್ಬೆರಳು ಕೊಟ್ಟರೆ ಎಲ್ಲ ವಿದ್ಯೆ ಹೋಗೋದಿಲ್ಲ, ಆದರೆ ಕೀರ್ತಿ ಬರುತ್ತೆ, ಸ್ವಲ್ಪ ವಿದ್ಯೆ ಉಳ್ಕೊಳ್ಳುತ್ತೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸರ್ವನಾಶೇ ಸಮುತ್ಪನ್ನೆ ಅರ್ಧಂ ತ್ಯಜಿತಿ ಪಂಡಿತ. ಎಲ್ಲ ಕಳ್ಕೊಳ್ಳೋ ಪ್ರಸಂಗ ಬಂದಾಗ ಅರ್ಧ ಬಿಟ್ಟುಬಿಡ್ತಾರಂತೆ. ಬ್ಯಾಂಕ್ ಅವ್ರು ಮಾಡ್ತಾರಲ್ಲ, ಹಸುರು ಕೊಟ್ಟರೆ ಇಂಟ್ರೆಸ್ಟ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇವರು ಹಸುರು ಬಿಡ್ರಿ ಅಂತ ಇವ್ರು ಕೂತಿರ್ತಾರೆ, ಅದೇ ಪದ್ಧತಿ ಆಗುತ್ತೆ. ಹಸುರು ಕೊಟ್ಟರೆ ಇಂಟ್ರೆಸ್ಟ್ ಬಿಡ್ತೀವಿ ಒಂದು ಬ್ಯಾಂಕ್ ಪಾಲಿಸಿನೋ, ಸರ್ವನಾಶ ಹೋದಾಗ ಬಿಟ್ಟುಬಿಡ್ಬೇಕು. ಅದು ಇಬ್ಬರ ಕಾಲದಿಂದ ಬಂದಿತ್ತು. ತಕ್ಷಣ ಏನು ಮಾಡಿದ, ಕೊಟ್ಬಿಟ್ಟು ಕೀರ್ತಿ ಅಂತೂ ಬಂದೇ ಬರುತ್ತೆ, ವಿದ್ಯೆನೂ ಉಳಿಯುತ್ತೆ ಅಂಥೇಳಿ ಕೊಟ್ಟೆ ಬಿಟ್ಟ. ಅದು ಅನಿವಾರ್ಯವಾಯಿತು. ಅಷ್ಟು ಮಾಡೋದು ಸುಲಭ ಏನಲ್ಲ, ಒಪ್ಪಬೇಕು ಅದನ್ನು. ಅದು ಭಕ್ತಿನೇ, ಆ ನಿಷ್ಕಪಟವಾದ ಭಕ್ತಿ ಅಲ್ಲ, ನೆನಪಿರಬೇಕು. ಅದನ್ನೇ ಧರ್ಮ ಪ್ರೋಜಿತ ಕೈತವೋತ್ತರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಎಷ್ಟೋ ಜನ ಇರ್ತಾರೆ ಅಘೋರಿಗಳು ಅಂತ ಕೇಳಿರ್ಬೇಕು ನೀವು, ಎಷ್ಟು ಹಠ ಮಾಡ್ತಾರೆ ಗೊತ್ತೋ. ಅವರು ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಸಂಧ್ಯಾನೆ ತೀರ್ಪಿದ್ರು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಎಷ್ಟು ಸಾಧನೆ ಮಾಡೋಕೆ ಹೋಗ್ತಾರೆ ಅಂತ ಗೊತ್ತಾಗ್ತಾರೆ, ಕೈ ಎತ್ತಿ ಬಿಡ್ತಾರೆ ಅಂತ ಹಾಗೆ. ಎಷ್ಟೋ ದಿವಸ ಕೈ ಇಳಿಸೋದು ಹಾಗೆ ಸೆಟ್ ಆಗಿಬಿಡುತ್ತಂತ, ಹಾಗೆ ಕೈಯಲ್ಲಿ ಗಡ್ಡಿದ್ದಾಗ ಹಾಗೆ ನಿಂತು ಬಿಡುತ್ತಂತ ಸಾಧಿಸ್ತಾರೆ. ಏನು ವೇಸ್ಟ್ ಆಗೋದು ಬಿಡಿ, ದೇವ್ರ ಕೈ ಕೊಟ್ಟು ಉಳಿಸ್ಕೊಳ್ಳೋಕೆ ನಿಲ್ಸ್ಕೊಳ್ಳೋಕ್ಕಲ್ಲ, ಅವ್ರು ಹಂಗೆ ಮಾಡ್ತಾರೆ, ಹಠ ಬಾರಿತಾರೆ ಅಷ್ಟೇ. ಮಾಡಬಾರದ ಕೆಲಸ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಅದು ಹಠ ಇರುತ್ತೆ ಅವರಿಗೆಲ್ಲ ಕೂಡ. ದೈತ್ಯರಲ್ಲಿ ಗಮನಿಸಬೇಕು, ಯೋಗ್ಯರಿಗಿಂತ ಅಯೋಗ್ಯರಲ್ಲಿ ಹಠ ಭಾರಿ ಜಾಸ್ತಿ. ಅವರು ಮನೆಯಲ್ಲಿ ಬೆಳಗ್ಗೆ ಎದ್ದು ನಿಧಾನವಾಗಿ ಸ್ನಾನ ಮಾಡಿ ಸ್ವಚ್ಛವಾಗಿ ಬಟ್ಟೆ ಮಾಡಿ ಉಟ್ಕೊಂಡು ಸಂಧ್ಯಾನೆ ಮಾಡಯ್ಯ ಅಂದರೆ ಸಾವಿರ ಕಾರಣ ಹೇಳ್ತೇವೆ. ಅವರು ಮಧ್ಯರಾತ್ರಿಯಿಂದ ಅಮಾವಾಸ್ಯ ದಿವಸ ಮಧ್ಯರಾತ್ರಿಯಿಂದ ಶ್ಮಶಾನಕ್ಕೆ ಹೋಗಿ ಶವನ ಹೊರಗೆ ತೆಗೆದು ಮೇಲೆ ಕೂತ್ಕೊಂಡು ಜಪ ಮಾಡಿದ್ರೆ ಮಾಡ್ತಾರೆ, ಗೊತ್ತಾಯ್ತು ಅವರು. ನಾವು ಒಂದು ಯೋಚನೆ ಕೂಡ ಮಾಡೋಕ್ಕೆ ಬರಲ್ಲ, ಅವಾಗ ಅಂಥ ಕೆಲಸ ಮಾಡ್ತಾರೆ. ಅವನು ಮಾಡಿ ಹಿರಣ್ಯಕಶಿಪು ಮಾಡಿದ್ನಲ್ಲ, ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿಹಿ. ತಲೆ ಮೇಲೆತ್ತಿ, ಎರಡು ಕೈ ಮೇಲೆತ್ತಿ, ಪಾದಗಳ ಹೆಬ್ಬೆರಳ ಮೇಲೆ ಭಾರ ಹಾಕಿ 36,000 ವರ್ಷ ನಿಂತಿದ್ದಂತೆ. ಎಷ್ಟು ಹಠ ಇರಬೇಕು. ಇವತ್ತು ಅಷ್ಟೇ ಸಿನಿಮಾ ನೋಡಿ, ಸಂಜಾನೆ ಮಾಡಿ ಸಿನಿಮಾ ಹೋದ್ರೆ 3 ಸಂಜೆ ಕೂತಿರ್ತಾರೆ. ಫಸ್ಟೇ ನೋಡಬೇಕಲ್ಲ, ಫಸ್ಟ್ ಶೋ ಸಿಗಲಿಲ್ಲ, ಮತ್ತೆ ಸೆಕೆಂಡ್ ಶೋ ಅಲ್ಲೇ, ಥರ್ಡ್ ಶೋ ಅಲ್ಲೇ, ಬ್ಲಾಕ್ ಅಲ್ಲೇ, 3,000-4,000 ರೂಪಾಯಿ ಸಿನಿಮಾ ನೋಡ್ತಾರೆ. ಲೆಕ್ಕ ಇಟ್ಕೊಂಡು ಎಷ್ಟು ಹಠ ಇರಬೇಕು. 3,000 ಕೊಟ್ಟು ಅವ್ನು ಮುದ್ರೆ ಕೂಡ ತೊಗೊಬೋದಿಲ್ಲ, 3,000 ಕೊಟ್ಟು ಏನೇನು ತೊಗೊಳೋದಿಲ್ಲ. ಏ ಹೋದ್ರೆ ಹೋಗಲಿ ಅಂತ ಹೇಳಿ ಅವನಿಗೆ ಅಷ್ಟು ಹಠ ಇರುತ್ತೆ ಅವರಿಗೆಲ್ಲ ಕೂಡ. ಇದನ್ನು ಅರ್ಥ ಮಾಡಿಕೊಂಡು ದೈತ್ಯರ ಸೈಕಾಲಜಿ ಇದು. ಇದು ಉಗ್ರಗಾಮಿಗಳು ಎಷ್ಟು ರಿಸ್ಕ್ ತಗೋತಾರೆ ಗೊತ್ತಾ, ಲೈಫ್ ರಿಸ್ಕ್ ತಗೋತಾರೆ. ಪ್ರಾಣ ಹೋದ್ರ ಪರವಾಗಿಲ್ಲ, ದುಷ್ಟದಾನ ಮಾಡಬೇಕು ಅಂದ್ಕೊಂಡಿರ್ತಾರೆ. ಏಕಲವ್ಯ ಬ್ಯಾಕ್ಗ್ರೌಂಡ್ ಇದೆಲ್ಲ ಕೂಡ. ಮತ್ತು ದ್ರೋಣಾಚಾರ್ಯಗೆ ಇನ್ನೊಂದು ಕಾರಣ ಇತ್ತು, ನೆನ್ಪಿಟ್ಕೋಬೇಕು ನಾವು. ಏಕಲವ್ಯನ ಆ ರೀತಿ ಕೇಳಿ ತಪ್ಪಲ್ವೇ ಅಂತ ಕೇಳಿದರೆ, ತುಂಬ ಜನ ಗಮನಿಸಲು ಆಚಾರ ಹೇಳ್ತಾರೆ, ದ್ರೋಣಾಚಾರ್ಯ ಭಾರಿ ಯೋಚನೆ ಮಾಡಿದರು ಅವನು ಕೇಳಬೇಕಾದ ಸರಿ ಎಂದು. ಅರ್ಜುನ ಕೇಳಿದ್ದಕ್ಕಿಂತ ದೊಡ್ಡ ಕಾರಣ ಅವರಲ್ಲಿ ಇತ್ತು. ಏನು ಅಂದರೆ, ಏಕಲವ್ಯ ಯಾರು ಗೊತ್ತಾ, ಕೃಷ್ಣ ದ್ವೇಷಿಯವರು. ನಿನ್ನೆ ಮೊನ್ನೆ ನೋಡಿದ್ದೆ, ಕೃಷ್ಣ ಯುದ್ಧಕ್ಕೆ ಹೋದವನು ಈಗಾಗಲೇ, ಔಟ್ ಆ್ಯಂಡ್ ಔಟ್ ಗುಂಡ ಅವನು. ಅವನಿಗೆ ವಿದ್ಯೆ ಬಂದುಬಿಟ್ಟಿದೆ ಈಗ, ಅವನು ವಿದ್ಯೆಯನ್ನು ಯಾರಾದರೂ ಉಪಯೋಗಿಸ್ಬಿಟ್ಟು ನನಗೆ ಆ ಪಾಪ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು. ಅವರಿಗೆ ಸದ್ವಿದ್ಯೆಯನ್ನು ದುರುಪಯೋಗ ಮಾಡ್ಕೊಳ್ತಾನೆ ಕೃಷ್ಣ. ಅರ್ಥ ಮಾಡಿಕೊಂಡ ಅವನು ಭಯೋಡನ ಮುಂದೆ ಇದೆ, ಏಕಲವ್ಯನ ಭಯೋಡನ ಮುಂದೆ ಇದೆ ಈಗಾಗಲೇ. ಅವನು ಕೃಷ್ಣ ದ್ವೇಷಿ, ಮಹಾ ಲೋಕದಲ್ಲಿ ತುಂಬ ಕೆಟ್ಟ ಕೆಲಸ ಮಾಡಿದವನು. ಅಂಥ ವ್ಯಕ್ತಿಗೇನಾದರೂ ವಿದ್ಯೆ ಉಳ್ಕೊಂಡ್ರೆ ಗತಿ ಏನಾಗಬಹುದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಂಗುಷ್ಟ ಕೇಳಿದರೆ ಪೂರ್ತಿ ಕೇಳಿದರೆ ದ್ರೋಹ ಅಂತ ಕರೀತಾರೆ, ಕೇಳದೆ ಹೋದರೆ ಭಗವಂತನ ದ್ರೋಹವಾಗುತ್ತೆ. ಸಮಾಜಕ್ಕೆ ಹಿತ ಮಾಡೋದ್ರಲ್ಲಿ ಎಂದೂ ತಪ್ಪಲ್ಲ. ನಮ್ಮ ಸರ್ಕಾರ ವೀರಪ್ಪನ ಹಿಡಿಬೇಕಾದ್ರೆ ಏನಂತ ಮಾಡಿದ್ರು ಗೊತ್ತಾ, ಅವ್ರು ಹೆಣ ತಂದರೂ ಪ್ರೈಸ್ ಕೊಡ್ತೇವೆ ಅಂತ ಹೇಳಿ. ಹೆಣ ತಂದರೂ ಸಾಕು, ಹೇಗಾದರೂ ಕೊಲ್ಲಿ, ಸರಿಯಾಗಿ ಯುದ್ಧ ಮಾಡಿ ಕೊಲ್ಲಿ ಅಂತ ಹೇಳಿಲ್ಲ. ಮನೆ ಕೊಂದಿದ್ದು ಹೇಗೇನೋ ಕೊಂದಿದ್ದ, ವಿಚಾರ ಬೇರೆ. ಈಗ ದುಷ್ಟರನ್ನು ಹ್ಯಾಕ್ ಬಂದರೂ ಪುಣ್ಯ ಬರುತ್ತೆ ಹೊರತು ದೋಷ ಬರೋದಿಲ್ಲ. ಏಕಲವ್ಯ ಅವನು ಮೊದಲ ಕಾಡುಗಳ, ಅವನು ಮೊದಲ ದಂತಚೋರ ಕಾಡುಗಳ ಅಂದರೆ ಏಕಲವ್ಯನಾಗಿದ್ದವನು. ಅವನನ್ನು ಆ್ಯಕ್ಚುಲಿ ಕೊಲ್ಲೋದ್ರ ಬದಲು ಹೆಬ್ಬೆಟ್ಟು ಮಾತ್ರ ಕೇಳಿದ್ರಲ್ಲ, ಅದು ಕನ್ಸೆಷನ್ ತೋರಿಸಿದಾಗಾಯ್ತು ಹೊರತು ಅನ್ಯಾಯ ಮಾಡಿಲ್ಲ ಅವನು. ಇದನ್ನೆಲ್ಲ ಬಿಟ್ಟುಬಿಟ್ಟು ಇವರು ಪಾಯಿಂಟ್ ಒಂದೇ ಆಧುನಿಕರು. ಅವನೊಬ್ಬ ದಲಿತ, ಅವನು ಬೆಡ್ ಕರೆಸಿದರು, ಆದ್ದರಿಂದ ಭಾರಿ ಅನ್ಯಾಯ. ಯಾರು ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ, ಹಿನ್ನೆಲೆ ವಿಚಾರ ಮಾಡೋದಿಲ್ಲ. ಈ ಹಿನ್ನೆಲೆ ನಾವು ಹೇಳೋ ಹಿನ್ನೆಲೆ ಅಲ್ಲ, ಮಹಾಭಾರತ ಹೇಳಿದ ಹಿನ್ನೆಲೆ. ಮಹಾಭಾರತದಲ್ಲಿ ಹರಿವಂಶದಲ್ಲಿ ಅವನ ಕಥೆಯೆಲ್ಲ ಬರುತ್ತೆ. ಮುಂದೆ ಕೂಡ ಸಾಯೋದು ಯಾರಿಂದ ಬರುತ್ತೋ, ಕೃಷ್ಣನಿಂದನೇ ಸಾಯ್ತಾನೆ ಮತ್ತೆ ಅವನು. ಇಂಥವನಿಗೆ ವಿದ್ಯೆ ಉಳಿಸ್ಬೇಕು ಅಂತ ಹೇಳಿದರೆ, ದ್ರೋಣಾಚಾರ್ಯ ತಪ್ಪು ಮಾಡ್ತಿದ್ರು, ಕಿತ್ಕೊಂಡಿದ್ದು ತಪ್ಪು ಮಾಡಿದ್ರು ಲೆಕ್ಕ ಹಾಕಿ. ಅವ್ರು ಒಳಿತನ್ನು ಮಾಡಿದ್ದವನ ಹೆಬ್ಬೆರಳನ್ನು ಕತ್ತರಿಸುವ ಮೂಲಕವಾಗಿ ಕಟ್ ಮಾಡಿದ ಹಾಗಾಯಿತು. ಇವತ್ತು ಕಳ್ಳರಿಗೆ ನಮ್ಮ ಸರ್ಕಾರಗಳೇ ಜೀವಾವಧಿ ಶಿಕ್ಷೆ ಕೊಡುತ್ತೆ, ಮರಣದಲ್ಲಿ ಶಿಕ್ಷೆ ಕೊಡುತ್ತೆ. ಇವತ್ತು ಇಷ್ಟೆಲ್ಲ ಮಾತಾಡಿದ್ರೂ ಶಿಕ್ಷೆ ಕೊಡುವಂತ ತಪ್ಪಿಸೋದಿಲ್ಲ. ನೀವೀಗ ಸ್ವತಃ ನೇರವಾದ ಕೃಷ್ಣ ದ್ರೋಹಿಗೆ, ಭಗವದ್ರೋಹಿಗೆ ಅವರು ಕೊಟ್ಟ ಶಿಕ್ಷೆ ಅದು ನಿಜವಾಗಿ ಹೇಳಿದ್ರೆ ಶಿಕ್ಷೆ ಎಂದು ಭಾವಿಸಬೇಕೇ ಹೊರತು ಅದು ದಕ್ಷಿಣೆ ಅಲ್ಲ, ಶಿಕ್ಷೆ. ಅಲ್ಲಿಗೆ ಆ ಕಥೆ ಮುಗಿಯುತ್ತೆ. ವಾಪಸ್ ಬರ್ತಾರೆ. ಮುಂದೆ ಒಂದು ದಿವಸ ಅಸ್ತ್ರವಿದ್ಯೆಯ ಪರೀಕ್ಷೆ ಅನ್ನೋ ವಿಚಾರ ಬಂತು. ಅಸ್ತ್ರವಿದ್ಯೆ ಪರೀಕ್ಷೆ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಆ ಹಂತದಲ್ಲಿ ಏಕಲವ್ಯ, ಈ ಕಡೆಗೆ ಕರ್ಣ ಇಬ್ಬರೂ ಸಹ ರೆಬೆಲ್ಗಳಾಗಿ ಹೋದವರು. ಇನ್ನು ಹೇಳಬೇಕಂದ್ರೆ ದ್ರೋಣಾಚಾರ್ಯರ ಶಾಲೆಗಳಿಂದ ರೆಬೆಲ್ನಾಗಿ ಹೋಗಿ ಸಾಧನೆ ಮಾಡಿಕೊಳ್ತವರು. ಕರ್ಣನ ಸ್ಥಿತಿಯೂ ಹಾಗೆ ಆಯಿತು. ಕರ್ಣನು ದುರಂತವನ್ನೇ ಕಂಡ, ಏಕಲವ್ಯನು ದುರಂತವನ್ನೇ ಕಂಡ. ಯಾರು ಸಾತ್ವಿಕ ಮಾರ್ಗವನ್ನು ಬಿಟ್ಟು ಅರ್ಹತೆ ಪಡೆದೇ ವಿದ್ಯಾಧ್ಯಯನ ಮಾಡ್ತಾರೋ ಅವರು ಯಾವ ಪೆಟ್ಟು ಬೀಳುತ್ತೆ ಅಂತ ಹೇಳುತ್ತಾರೆ. ಮುಂದೆ ಒಂದು ದಿವಸ ವಿಚಿತ್ರ ಪ್ರಸಂಗ ನಡೆದಿದೆ. ಭಗವಂತನಾದ ಕೃಷ್ಣ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆವತ್ತಿಗೆ ಸರಿಯಾಗಿ ಜರಾಸಂಧ ಯಥಾ ಪ್ರಕಾರ ಅವನಿಗೆ ಅಭ್ಯಾಸ ಆಗಿತ್ತು. ಸೋಲೋದು ಯುದ್ಧಕ್ಕೆ ಬರೋದು, ಸೋಲೋದು ಯುದ್ಧಕ್ಕೆ ಬರೋದು. ಮತ್ತೊಮ್ಮೆ 23 ಅಶ್ವಯುಧ ಸೈನ್ಯ ತಗೊಂಡ, ಮೊದಲೇ ಮೇಲೆ ಆಕ್ರಮಣವನ್ನು ಮಾಡಿದ ಇದೇ ಸನ್ನಿವೇಶದಲ್ಲಿ. ಆ ಸಮಯಕ್ಕೆ ಭಗವಂತನಾದ ಕೃಷ್ಣ ಹೊಸ ಒಂದು ಉಪಾಯವನ್ನು ಜಗತ್ತಿಗೆ ತೋರಿಸಿಕೊಡುತ್ತಾರೆ. ನೀತಿಂ ಪ್ರತರಿಸಿತು ಮೇವ, ವಿಶಿಷ್ಟವಾದ ನೀತಿ. ಮಥುರಾಪಟ್ಟಣ, ಅದರ ಮೇಲೆ ಜರಾಸಂಧನ ಅಗಾಧ ಸೈನ್ಯದ ಆಕ್ರಮಣ. ಕೃಷ್ಣ ಏನು ಮಾಡ್ತಾನೆ ಅಂದರೆ, ದೊಡ್ಡ ಸೈನ್ಯ ಬಂದು ಒಂದು ಚಿಕ್ಕ ಸೈನ್ಯ ಆಕ್ರಮಣ ಮಾಡಿದಾಗ ಅವನು ಹೇಗೆ ಎದುರಿಸಬೇಕು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಕೃಷ್ಣ ಬಲರಾಮರ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ. ಮಧುರೆಯಿಂದ ಓಡಕ್ಕೆ ಇಬ್ಬರೇ ಸೈನ್ಯ ಬಿಟ್ಟುಬಿಡ್ತಾರೆ, ಓಡಕ್ಕೆ ಶುರು ಮಾಡ್ತಾನೆ. ಎಲ್ಲಿಗೆ ಗೊತ್ತಾ, ದಕ್ಷಿಣ ಭಾರತ ಕೊಡ್ತಾ ಬರ್ತಾ ಇದ್ದಾನೆ. ಜರಾಸಂಧ ನೋಡ್ತಾನೆ, ಅವನು ಯೋಚನೆ ಮಾಡಿದ, ಓ ನಮಗೆ ಅಂಜಿದ್ದಾರೆ, ಕೃಷ್ಣ ಬಲರಾಮರು ಅಂಜ್ಕೊಂಡ್ಬಿಟ್ಟಿದ್ದಾನೆ, ಇವನು ಹಿಡಿಯೋ ಒಳ್ಳೆ ಕಾಲ ಅಂತೇಳಿ ಇಡೀ ಸೈನ್ಯವನ್ನು ಡೈವರ್ಟ್ ಮಾಡ್ತಾನೆ ಈ ಕಡೆ. ಅಡ್ಡಿಸಿಕೊಂಡು ಕೃಷ್ಣನಿಂದ ಓಡಿ ಬರ್ತಾ ಇದ್ದಾನೆ. ದೇವ್ರು ಹ್ಯಾ ಪ್ರೇರೇಪಣೆ ಮಾಡಿದ್ದ ಲೆಕ್ಕ ಹಾಕಬೇಕು. ಕೃಷ್ಣನಿಂದ ಮೊದಲೇ ಉಳಿದಿರೋದು, ಬಲರಾಮ ಕೃಷ್ಣನಿಂದ ಉಳಿದಿರೋದು, ಅವರಿಬ್ಬರು ದೂರ ಹೋಗ್ತಿದ್ದಾರೆ. ಮೊದಲೇ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ, ಅಟ್ಯಾಕ್ ಮಾಡೋ ಬುದ್ಧಿ ಬರಲಿಲ್ಲ ಅವನಿಗೆ. ದೇವರ ಪ್ರಚೋದಯ, ಇವ್ರು ಹಿಂದೆ ಬರೋ ಬುದ್ಧಿ ಕೊಡ್ತಾನೆ ಪರಮಾತ್ಮ. ಕೃಷ್ಣ ಓಡ್ತಾ ಓಡ್ತಾ ಪ್ರಥಮ ಬಾರಿಗೆ ದಕ್ಷಿಣ ಭಾರತಕ್ಕೆ ಬಂದ ಸಂಗತಿ ಗೋವಂತ ಪರ್ವತಕ್ಕೆ ಬರ್ತಾನೆ. ಕೃಷ್ಣ ಗೋವಾ ಪ್ರಾಂತಕ್ಕೆ ಬರ್ತಾನೆ. ಅಲ್ಲಿ ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಕೃಷ್ಣ ಬಲರಾಮ ನಿಂತು ಬಿಡ್ತಾನೆ. ಜರಾಸಂಧ ಬರ್ತಾನೆ, ಖುಷಿಯೋ ಖುಷಿ ಎಲ್ಲ ಕಡೆಯಿಂದ ನೆಟ್ಕೊಂಡ್ಬಿಡ್ತಾನೆ. ಅವನು ಫೀಲ್ಡಿಂಗ್ ಅರೇಂಜ್ಮೆಂಟ್ ಮಾಡದೆ ಮಾಡ್ಕೊಂಡ್ಬಿಡ್ತಾನೆ. ಕೃಷ್ಣ ಬಲರ ಎಸ್ಕೇಪ್ ಆಗಲೇಬಾರದು, ಹೊಡೆದು ಬಿಡೋಕೆ ನಿಂತ್ಕೊಂಡಿದ್ದಾನೆ. ಯಾವ ರೀತಿ ಕೊಲ್ಲಬೇಕು ಕೃಷ್ಣ ಬಲರಾಮರ ಅಂತ ಯೋಚನೆ ಮಾಡಿ ಇಡೀ ಬೆಟ್ಟಕ್ಕೆ ಬೆಂಕಿ ಇಟ್ಟುಬಿಡ್ತಾನೆ. ಎಲ್ಲ ಕಡೆಯಿಂದನೂ ಬೆಂಕಿ ಇಟ್ಟುಬಿಡ್ತಾನೆ, ಬೆಟ್ಟ ಉರಿಲೇ ಶುರುವಾಗುತ್ತೆ. ಅವನಿಗೇನು ಗೊತ್ತಾಗಿ, ಕೃಷ್ಣ ಉರಿಲೇಬೇಕು, ಬಲರಾಮ ಉರಿಲೇಬೇಕು, ನಿಶ್ಚಿಂತೆ ತಿಳ್ಕೊಂಡಾಗ ಕೃಷ್ಣ ವಿಚಿತ್ರವಾದ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ. ಆ ಒಂದು ಪ್ರಸಂಗ ನಡೀತಂತೆ, ವಿಚಿತ್ರವಾದ ಪ್ರಸಂಗ. ಆಕಾಶದಲ್ಲಿ ಗರುಡ ಕಾಣಿಸ್ಕೊಳ್ತಾನೆ, ಆಕಾಶದಲ್ಲಿ ಗರುಡ ನಿಂತ್ಕೊಂಡಿದ್ದಾನೆ. ಕೃಷ್ಣನ ನೋಡ್ತಾನೆ, ನಮೋ ನಮ ಅಂತ ಹೇಳ್ತಾನೆ. ಒಂದು ಕಿರೀಟವನ್ನು ನೇರವಾಗಿ ಕೃಷ್ಣ ಮೇಲೆ ಹಾಕ್ತಾನೆ, ನೇರವಾಗಿ ಕೃಷ್ಣ ಮೇಲೆ ಹಾಕ್ತಾನೆ. ಕೃಷ್ಣ ತಲೆ ಮೇಲೆ ಕೊಡುತ್ತೆ. ಯಾವ ಕಿರೀಟ, ಗರುಡ ಯಾತಕ್ಕೆ ಬಂದ ನಮಗೆ ಏನು ಗೊತ್ತಾಗೋದೇ ಇಲ್ಲ. ಹರಿವಂಶದಲ್ಲಿ ಬರುತ್ತೆ ಕಥೆ, ಅದನ್ನೆಲ್ಲ ಆಚಾರ ಹೇಳ್ತಾರೆ. ಕ್ಷೀರಸಮುದ್ರದಲ್ಲಿ ಭಗವಂತನಾದ ನಾರಾಯಣ ಶೇಷಶಯಾಗಿ ಮಲಗಿದ್ದಾನೆ. ಎಲ್ಲ ದೇವತೆಗಳು ಪರಮಾತ್ಮನ ಆರಾಧನೆ ಮಾಡ್ತಾ ಇದ್ದಾರೆ. ಆಗ ಬಲಿಚಕ್ರವರ್ತಿ ಬರ್ತಾನೆ. ಗೊತ್ತು, ಬಲಿಚಕ್ರವರ್ತಿ ಅಂದರೆ ವಾಮನರೂಪಿ ಭಗವಂತನಿಗೆ ಸರ್ವಸ್ವ ಕೊಟ್ಟ ಪುಣ್ಯಾತ್ಮ. ಸುತಳ ಲೋಕದಲ್ಲಿ ಇವತ್ತಿಗೂ ಇದ್ದಾನೆ, ಭಾವಿ ಇಂದ್ರ ಆತ. ಅಂಥವನು ಆಗಾಗ್ಗೆ ದರ್ಶನ ಕ್ಷೀರಸಮುದ್ರಕ್ಕೆ ಬರ್ತಾ ಇದ್ದ. ಅಮುಕ್ತ ಸ್ಥಾನ, ಅದು ಮುಕ್ತ ಸ್ಥಾನಕ್ಕೆ ನೋ ಎಂಟ್ರಿ. ಅಮುಕ್ತ ಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದ. ಅವತ್ತು ದರ್ಶನ ಮಾಡಲಿಕ್ಕೆ ಅಂತ ಬಂದ. ಇನ್ನೇನು ಬರ್ತಾ ಇದ್ದಾನೆ ದೇವರು, ನಾರಾಯಣ ಹೇಳಿದೆ ಎಲ್ಲರಿಗೂ ಕೂಡ, ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ. ನಾನು ಮುಚ್ಕೋತೀನಿ, ನೀವು ಮುಚ್ಕೊಂಡ್ಬಿಡಿ, ಯಾತಕ್ಕೆ ಅಂತ ಆಮೇಲೆ ಹೇಳ್ತೀರಿ ಅಂತ ಹೇಳಿದ. ಎಲ್ಲ ಕಣ್ಣು ಮುಚ್ಕೊಂಡು, ಪರಮಾತ್ಮ ಅಂತೂ ಎಂಥ ನಾಟಕ ಬೇಕಾದ್ರೆ ಮಾಡ್ತಾರೆ, ಕಣ್ಣು ಮುಚ್ಕೊಂಡ. ಎಲ್ಲ ಕಣ್ಣು ಮುಚ್ಕೊಂಡು ದರ್ಶನಕ್ಕೆ ಬಂದ ಬಲಿಚಕ್ರವರ್ತಿ ದೇವರು ನೋಡಿದ, ಎಲ್ಲರೂ ಎಲ್ಲ ಮಲ್ಕೊಂಡ್ಬಿಡ್ತಾ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ಬುದ್ಧಿ ಉಪಯೋಗಿಸಿದ, ಯಾರೂ ನೋಡ್ತಾ ಇಲ್ಲ, ನಾರಾಯಣನು ಮಲಗಿಬಿಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಕಿರೀಟ, ಕಿರೀಟ ಜೋರಾಗಿ ಹೊಡಿತಾ ಇದೆ. ಯಾಕೆ ಹಾರಿಸಬಾರ್ದು ಅನಿಸ್ತಂತೆ ಲೆಕ್ಕ. ಈ ಕಥೆ ಕೇಳಿದರೆ ನಿಮಗೆ ವಿಗ್ರಹ ಚೋರ ಏನು ಆಶ್ಚರ್ಯ ಅನಿಸೋದೇ ಇಲ್ಲ. ಬಲಿಚಕ್ರವರ್ತಿಗೆ ಬುದ್ಧಿ ಬಂದುಬಿಟ್ಟಿದೆ, ಯಾಕೆ ಹಾರಿಸಬಾರ್ದು ಇದನ್ನು. ಇಂಥವನೇ ಅಂತ ಬುದ್ಧಿ, ಅದೆಲ್ಲ ಕೊಟ್ಟವನು ಪರಮಾತ್ಮನ ಯಾತಕ್ಕೆ ಬಂತು ಅಂದರೆ ಅಸುರಾವೇಶ ಆಗಾಗಿ ಬರ್ತಿತ್ತ ಆತನಿ. ಅಸುರಾವೇಶ ಬಂದು ಆ ಕ್ಷಣದಲ್ಲಿ ಸೀದಾ ಬಂದ, ಕಿರೀಟ ತೊಗೊಂಡು ಎತ್ತಿ ಹೊಟ್ಟೆ ಬಿಟ್ಟ ಆ ಕಡೆ. ಕಿರೀಟಗಳು ಜೋರಾಗಿರೋದು ಎಸ್ಕೇಪ್ ಆಗಿಬಿಟ್ಟಿನಂತೆ ಹೋಗ್ತಿದ್ರೆ ಪರಮಾತ್ಮ ನಕ್ತಾರೆ, ಎಲ್ಲರೂ ನಕ್ಬಿಡು, ಜೋರಾಗಿ ದೇವರು ನಕ್ಕಿಬಿಡ್ತಾರೆ. ಇಂಥವು ನಿಂತು ಆಚೆ ಬಿಟ್ಟಿಲ್ವಲ್ಲ, ಏನು ಆಶ್ಚರ್ಯ ಅಂತ ನಕ್ಕರಂತೆ. ಆಗ ಗರುಡ ನೋಡ್ತಾನೆ ಅಲ್ಲಿ ಅಂತ, ತಕ್ಷಣ ಫಾಲೋ ಮಾಡ್ತಾನೆ ಅಂತ. ಬಲಿಚಕ್ರವರ್ತಿನ ಫಾಲೋ ಮಾಡ್ತಾನೆ. ಬಲಿಚಕ್ರವರ್ತಿ ಸೂರ್ಯಲೋಕ ಹೋಗಿಬಿಡ್ತಾನೆ ಫಾಸ್ಟಾಗಿ. ಗರುಡನ ಹೋಗ್ತಾನೆ, ಹೋಗಿಬಿಟ್ಟು ಯುದ್ಧ ಮಾಡಿ ಅದನ್ನು ಕಿತ್ಕೋತಾನೆ. ಆ ಕಿರೀಟ ಕಿತ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಎನ್ ರೂಟ್ ಭೂಲೋಕ, ಸುತಳ ಲೋಕ, ಅಲ್ಲಿ ಮಧ್ಯೆ ಭೂಲೋಕ ಕ್ರಾಸ್ ಮಾಡಬೇಕು. ಗೋವಂತ ಪರ್ವತ ಕಾಣಿಸ್ತು, ನೋಡಿದ ಕೃಷ್ಣ ಕಂಡ. ಯೋಚನೆ ಮಾಡಿದ. ಅಲ್ಲಿವರೆಗೂ ಇಲ್ಲ ಕೊಡಬೇಕು, ಯಾರಿಗೆ ಲೆಟ್ರ್ ಕೊಡಬೇಕು, ದಾರಿಯಲ್ಲಿ ಸಿಕ್ಕರೆ ಮನೆಯಲ್ಲಿ ಹಾಕೋ ಅಲ್ಲೇ ಕೊಟ್ಟರಾಯ್ತಲ್ಲ, ಸಿಂಪಲ್ ಲಾಜಿಕ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಿರೀಟವನ್ನು ಬಿಟ್ಟ ಕೆಳಗಡೆಗೆ ಸೀದ ಕೃಷ್ಣನ ತಲೆ ಮೇಲೆ ಕೂತ್ಕೊಂಡಿತು. ಇದು ಒಂದು ಭಾಗ. ಇದರ ಮೊದಲು ಗೊತ್ತಾಗೋದೇನು ಅಂದರೆ ಕೃಷ್ಣನು ಮೂಲರೂಪದಾರ ಇಬ್ಬರು ಒಂದೇ ಅಂತ ಗೊತ್ತಾಗ್ತದೆ. ಗರುಡ ಇದು ಏನು ತೋರಿಸ್ತಾ ಇದ್ದಾನೆ ಮೂಲಕ ಅಂದರೆ ಕೃಷ್ಣನೇ ನಾರಾಯಣ, ನಾರಾಯಣನೇ ಕೃಷ್ಣ. ಇದು ಒಂದು ಭಾಗ ತೋರಿಸ್ತು. ಇನ್ನೊಂದು ಭಾಗ ಪಕ್ಕದಲ್ಲಿ ಬಲರಾಮದೇವರಿದ್ದಾರೆ, ಅವರಿಗಾಗಿ ಹಾಕಲಿಲ್ಲ ಸಾಕ್ಷಾತ್ ಕೃಷ್ಣನಲ್ಲ ಅದನ್ನು ತೋರಿಸ್ತಾ ಇದ್ದಾರೆ. ಸಾಕ್ಷಾತ್ ಕೃಷ್ಣನಲ್ಲ ಇವರೆಲ್ಲ ಯಾರು ಬಲರಾಮನ ದಶಾವತಾರ ಅಂತ ಕರೀತಾರಲ್ಲ ಅಲ್ಲಿ ಹಾಕ್ಬೋದಾಯ್ತಲ್ಲ, ಹಾಗಿದ್ದರೆ ಇಂಥ ಹಾಕಲಿಲ್ಲ. ಕಾರಣ ಸಾಕ್ಷಾತ್ ರೂಪ ಅಲ್ಲ ಅದು, ಅದರಿಂದ ಹಾಕಲಿಲ್ಲ. ಕೃಷ್ಣನ ಮೇಲೆ ಹಾಕಿದ ಅದು ಕೂತಿತು. ಇನ್ನೂ ಭಾರಿ ಸ್ವಾರಸ್ಯ ಇದೆ. ಹ್ಯಾಕೆ ಕೂತಿತು ಅಂದರೆ ತತ್ತುಲ್ಯಮಾಸಿ ತಚ್ಚ ರೂಪೇಶ್ವಭೇದ ಕರೆಕ್ಟಾಗಿ ಸೆಟ್ ಆಯ್ತಂತೆ. ನಮ್ಮ ಡ್ರೆಸ್ಸರ್ ಮೇಲೆ ಸೆಟ್ ಆಗೋದಿಲ್ಲ ಎಷ್ಟೋ ಸಲ. ಚಿಕ್ಕವರ ಹೊಲಿಸಿರ್ತಾರೆ ಅಥವಾ ಮೊದಲು ಹೊಲಿಸಿರ್ ಚಾತುರ್ಮಾಸಕ್ಕಿಂತ ಮುಂಚೆ ಹೊಲಿಸಿರ್ತಾನೆ, ಚಾತುರ್ಮಾಸದಲ್ಲಿ ರೂಜ್ ಆಗಿಬಿಡುತ್ತ ವೃತ್ತ ಗಾಡಿ ಗಾಡಿ ಸರಿ ಬಿಟ್ಟಿರ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಇದಾಗುತ್ತೆ, ಟೈಟ್ ಆಗುತ್ತೆ. ಈ ಥರ ಭ್ರಷ್ಟನ ಸ್ವಭಾವ ಅಂಥದ್ದು ಅವತಾರ ಇಲ್ಲಿ ಮೂಲರೂಪೆಯಲ್ಲಿ ಕರೆಕ್ಟಾಗಿ ಸೆಟ್ ಆಯಿತು. ಇದೇನು ತೋರಿಸುತ್ತೆ ಅಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಭಾವಶಿಷ್ಯತೆ. ಜನ ತಿಳ್ಕೊಂಡಿದ್ರು ಮಧ್ವಾಚಾರ್ಯ ಕಥೆ ಹೇಳ್ತಾರೆ ಅಂತ ಹೇಳಿ, ಕಥೆ ಹೇಳೋದಿಲ್ಲ ತತ್ವ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಕಥೆಯಲ್ಲೂ ಕೂಡ ತತ್ವ ಹೇಗೆ ತುಂಬಿದೆ ನೋಡಿದ್ರ ದೇವರಿಗೆ ಮಾತಾಡ್ತಾ ಇದ್ದಾರೆ. ಇದು ನಮಗೆ ಮಾತು ಅಪ್ಲೈ ಆಗೋದಾಗಿದ್ದರೆ, ನಾವು ದೇವರೇ ಆಗಿಬಿಟ್ಟಿದ್ರೆ ಅಹಂ ಬ್ರಹ್ಮಾಸ್ಮಿ ಆಗಿದ್ದರೆ ನಮಗೆಲ್ಲ ಮ್ಯಾಚ್ ಆಗಬೇಕಾಗಿತ್ತು. ನಮಗೆ ನಮ್ಮದೇ ಮ್ಯಾಚ್ ಆಗೋದಿಲ್ಲ ಅಂದಮೇಲೆ ನಾವು ಹೇಗೆ ದೇವರಾಗ್ತೇವೆ? ದೇವರು ದೇವರೇನೆ, ಜೀವರು ಜೀವರೇನೆ ಅಂತಕ್ಕಂಥ ತತ್ವವನ್ನು ಇರಿಸ್ತಕ್ಕಂಥ ಭಾಗ ಇದು. ನಮಸ್ಕಾರ ಮಾಡಿ ಹೊರಟೋಗಿಬಿಡುತ್ತೆ. ಇದೆಲ್ಲ ಕೂಡ ಎಷ್ಟು ಸೂಕ್ಷ್ಮ ವಿಚಾರ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಉಪಕಾರ ಮಾಡಿದ್ದಾರೆ ಪರಿಮಳಾದಿಗಳ ಮೂಲಕ ನಮಗೆ ಗೊತ್ತಿದೆ. ಪರಿಮಳಾಚಾರ್ಯರು ಭೂತಪೂರ್ವ ಉಪಕಾರ ಮಾಡಿದರು. ಅಲ್ಲಿ ಮಹಾಭಾರತ ತಾತ್ಪರ್ಯ ತುಂಬ ಟಿಪ್ಪಣಿಗಳುಂಟು. ಅತಿ ಹೆಚ್ಚು ಟಿಪ್ಪಣಿ ಇರತಕ್ಕಂಥ ಗ್ರಂಥಗಳಲ್ಲಿ ಆಚಾರ್ಯ ಗ್ರಂಥಗಳಲ್ಲಿ ತುಂಬ ಟಿಪ್ಪಣಿ ಇರೋರು ಅಂತ ಕೇಳಿದರೆ ತಾತ್ಪರ್ಯ ನಿರ್ಣಯಕ್ಕೇ ಜಾಸ್ತಿ ಇರೋದು. ಆ ಗ್ರಂಥದಲ್ಲಿ ಒಂದು ರಾಯರು ಟಿಪ್ಪಣಿ ಅಂತ ಬರೆದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಸಂಗ್ರಹ ಆಶಯ ಸಂಗ್ರಹ ಅಂತ ಪುಸ್ತಕ ಬರೆದಿಲ್ಲ. ಅದು ಎಷ್ಟು ಚೆನ್ನಾಗಿರೋ ಗ್ರಂಥ ಅಂದರೆ 32 ಅಧ್ಯಾಯಗಳ ಸಾರವನ್ನು ಬರೀ 32 ಶ್ಲೋಕದಲ್ಲಿ ಬರೀತಾರೆ. ಎಂಥ ಕೆಪಾಸಿಟಿ ಒಟ್ಟಿರೋದು ಎಷ್ಟು ಗೊತ್ತು? 5,000 ಜಾಸ್ತಿ ಶ್ಲೋಕ ಇರೋ ತಾತ್ಪರ್ಯ ನಿರ್ಣಯ ಆದರೆ 32 ಶ್ಲೋಕ ಸಮಪ್ ಮಾಡ್ತಾರೆ 32 ಶ್ಲೋಕಕ್ಕೆ. ಆ ರೀತಿ ಮಾಡಬೇಕಾದ್ರೆ ಏನೋ ಸಮ್ಮತ್ ಮಾಡಬೇಕು ಮಾಡೋದಲ್ಲ, ಸೂಕ್ಷ್ಮ ವಿಚಾರವನ್ನು ಯಾವುದೋ ರಾಯರು ಬಿಡೋದಿಲ್ಲ. ಆ ರೀತಿ ಬರೀತಾರೆ ಅವರಿಗೆ ಮಾರ್ಗದರ್ಶನ. ಆಚಾರ ಅನುಭಾಷ್ಯ ಬ್ರಹ್ಮಸೂತ್ರ ಭಾಷ್ಯದ ಈ ಸಾರವನ್ನು ಚಿಕ್ಕದ ಅನುಭಾಷ್ಯದಲ್ಲಿ ಹೇಗೆ ಆಚಾರ್ಯರು ಬರೆದಿದ್ದಾರಲ್ಲ ಮಾರ್ಗದರ್ಶನ, ಅದು ಉಪಯೋಗ ಮಾಡಿಕೊಂಡು ಬರೀತಾ ಈ ಕಥೆ ಬರ್ತಲ್ಲ ಇದನ್ನು ಬಿಡೋದಲ್ಲ ರಾಯರು ಬರೀತಾರೆ. ತಾಕ್ಷಾಲರ್ಧ ಕಿರೀಟ ಅಂತ ತಿಳಿಸ್ತಾರೆ. ತಾಕ್ಷ ಅಂದರೆ ಗರುಡ, ಗರುಡರಿಂದ ಕಿರೀಟವನ್ನು ಪಡೆದ ಕೃಷ್ಣ ಮುಂದೇನು ಮಾಡಿದ ಅಂತ ಹೇಳ್ತಾರೆ. ಈ ರೀತಿ ಸಂಗ್ರಹ ಅಂತ ಹೇಳಿದರೆ ಒಮಿಟ್ ಮಾಡಿದರೆ ಸಂಗ್ರಹ ಅಲ್ಲ, ಅದನ್ನು ಇನ್ಕ್ಲೂಡ್ ಮಾಡಿದರೆ ಸಂಗ್ರಹ. ಒಮಿಟ್ ಮಾಡಿದರೆ ಎಪಿಟಮ್ ಅಂತ ಕೊಟ್ಟು ಎಪಿಟಮೈಸ್ ಕೊಟ್ಟಿರ್ತಾರೆ, 20 ಕೊಟ್ಟಿರ್ತಾರೆ. 4 ಏನೇ 4 ಬರೆದ ಎಪಿಟಮೈಸೇಷನ್ ಅಲ್ಲ, ಅದು ಸ್ಥಾನ ಬರೋ ಸಂವಾರಿ ಮಾಡಬೇಕು. ಇದನ್ನು ರಾಯರಲ್ಲಿ ವಿಶೇಷವಾಗಿ ಕಾಣುತ್ತೇವೆ. ಅದರಲ್ಲಿ ಕಥೆ ಹೇಳ್ತಾರೆ ತಾಕ್ಷಾಲಬ್ಧ ಕಿರೀಟ. ಅಷ್ಟೊತ್ತಿಗೆ ಆ ಬೆಂಕಿ ಅಲ್ಲಿ ವಾರಣಿದೇವಿ ಬಂದಲಂತೆ, ಬದರಾಮ ವಿಹಾರ ಮಾಡ್ತಾನೆ ವಾರಣಿದೇವಿಯ ಸಮೇತವಾಗಿ. ಅದೆಲ್ಲ ದೊಡ್ಡ ಕಥೆಗಳು. ಮುಂದೆ ಬೆಂಕಿ ಹತ್ಯೆ ಆಯಿತು, ಉರಿತಾ ಇದ್ದ ಕೃಷ್ಣ ಏನು ಮಾಡಿದೆ ಗೊತ್ತಾಗ, ಕೃಷ್ಣ ಅಂದರೆ ಕೃಷ್ಣನೇ, ಒಂದು ಸರ್ತೆ ಮೇಲೆ ಕಾರಿ ಕೆಳ ತುಳಿದಂತಷ್ಟೆ, ಜಬ್ ಹೀಗೆ ಮಾಡಿದಂತಷ್ಟೆ, ಇಡೀ ಬೆಟ್ಟ ನೀರಲ್ಲಿ ಮುಳುಗಿ ಮತ್ತೆ ಮೇಲೆ ಕೆತ್ತ. ಕೆಂಡ ಆರಿಸೋದು ಬದಿತೆ ಆಗಿಬಿಡುತ್ತೆ, ಎಷ್ಟೋ ಸಲ ಹಚ್ಚೋದೊಂದು ಕಷ್ಟ, ಆರಿಸೋದೊಂದು ಕಷ್ಟ. ತಕ್ಷಣ ಹಿಡಿದು ಮತ್ತೆ ಮೇಲೆ ಬರ್ತದೆ, ಒಂದ್ಸರಿ ತಕ್ಷಣ ಎದ್ದುಬಿಡುತ್ತಂತೆ, ಇಡೀ ಪರ್ವತ ಶಾಂತ, ಇಡೀ ಬೆಂಕಿ ಆರೋಯ್ತಂತೆ. ಎಂಥ ಮ್ಯಾಜಿಕ್ ಇರಬೇಕು, ಇಲ್ಲ ಒಳಗೆ ಹೋದರೆ ಹೋಗ್ಬೋದು, ಮೇಲೆ ಬರೋದು ಕಷ್ಟ. ಕರೆಕ್ಟಾಗಿ ಹೋಗಿ ಬರಬೇಕಾದ್ರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಿ ಸಮರ್ಥ. ಆ ಬೆಂಕಿ ಕೃಷ್ಣ ಆರಿಸಿದ್ದೆ ಆತಕ್ಕೆ ತಾನು ಉಳ್ಕೊಳ್ಳೋಕ್ಕೆ ಅಂತಲ್ಲ, ತಾನು ಸುಡೋ ಬೆಂಕಿ ಯಾವುದೂ ಇಲ್ಲ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಆತನ ಏನೂ ಬೇಕಿಲ್ಲ, ಅಷ್ಟು ಪ್ರಾಣಿಗಳ ಸಂರಕ್ಷಣೆ ಮಾಡ್ತಾನೆ ಕೃಷ್ಣ, ಗಿಡಮರಗಳನ್ನು ಉಳಿಸ್ತಾನೆ, ಯಾವುದು ನಾಶವಾದದ್ದನ್ನು ನೋಡ್ಕೊಡ್ತಾನೆ, ಪರಿತ್ರಾಣಾಯ ಸಾಧನ ಅಂತ ತೋರಿಸ್ತಾನೆ. ಪರಿಸರ ನಾಶ ಮಾಡಿಕೊಟ್ಟವನು ಜರಾಸಂಧ, ಪರಿಸರ ಸಂರಕ್ಷಣೆ ಮಾಡಿದ್ದು ಭಗವಂತನಾದ ಕೃಷ್ಣ. ಇದು ಪರಿಸರ ರಕ್ಷಣೆಯ ಕಥೆಯೂ ಆಗಿದೆ. ಜರಾಸಂಧನ ಯಾತಕ್ಕೆ ದುಷ್ಟ ಅಂದರೆ ಅವ್ರು ಯಾವುದೋ ಕಾರಣಕ್ಕೆ ಎಲ್ಲವನ್ನು ನಾಶ ಮಾಡ್ತಾ ಹೋಗ್ತಾರೆ. ಮನುಷ್ಯರ ನಾಶ ಮಾಡೋದು ಗೊತ್ತು, ಪ್ರಾಣಿಗಳನ್ನು ನಾಶ ಮಾಡ್ತಾರೆ, ಮರಗಿಡಗಳನ್ನು ಹಾಳು ಮಾಡ್ತಾರೆ, ಎಷ್ಟು ಪೊಲ್ಯೂಟ್ ಮಾಡ್ತಾ ಹೋಗ್ತಾರೆ. ಈಗ ರಾಕ್ಷಸರಿಲ್ವಾ, ಕುಡಿಯೋ ನೀರನ್ನು ಪೊಲ್ಯೂಟ್ ಮಾಡ್ತಾರೆ, ನೋಡಿ ಬೆಣ್ಣೆನ ಪೊಲ್ಯೂಟ್ ಮಾಡಿದ್ದಾರೆ ಗೊತ್ತಲ್ಲ, ತಿನ್ನೋ ಬೆಣ್ಣೆ ಇವತ್ತು ಕಾರ್ ಪುಡಿ ಮಾಡಿದ್ದಾರೆ ಅಂತ ನೋಡ್ತಿದ್ದೆ ಟಿ ವಿ ಒಳಗೆ. ಕಾರ್ ಪುಡಿಯಲ್ಲಿ ಕೆಮಿಕಲ್ಸ್ ಹಾಕ್ತಾರೆ, ಅದು ತಿಂದರೆ ಎಷ್ಟು ಭಯಂಕರ ರೋಗ ಬರ್ತಕ್ಕಂಥ ಕೆಮಿಕಲ್ಸ್ ಹಾಕ್ತಾರೆ ಅಂದರೆ ಕಲಿಯುಗದಲ್ಲಿ ರಾಕ್ಷಸರು ಬೇರೆ ಹುಟ್ಟಿಸಿಲ್ಲ ಪರಮಾತ್ಮ, ಅವ್ರ ಅಪ್ಪನಂತ ಕೆಲಸ ಇವರೇ ಮಾಡ್ತಿದ್ದಾರಲ್ಲ, ಅದಕ್ಕೆ ಯಾವ ರಾಕ್ಷಸರು ಬರಬೇಕಾಗಿಲ್ಲ, ಇವರೇ ರಾಕ್ಷಸರಾಗಿಬಿಟ್ಟಿದ್ದಾರೆ. ಈಗ ನಮಗೆ ಅರ್ಥ ಆಗಬೇಕು ಈ ಒಂದು ಗೋಮಂತ ಪರ್ವತ ರಕ್ಷಣೆಯ ಕಥೆ. ಪರಿಸರವನ್ನು ಇದರು ನಾಶ ಮಾಡಿದರೆ ಅದನ್ನು ಉಳಿಸಿ ಅಂತ ಹೇಳಿದ್ದಾರೆ. ಏನು ಮಾಡಿ, ನೀರಲ್ಲಿ ಹಾಕಿದರೆ ಬೆಂಕಿ ಆರುತ್ತೆ, ಇಷ್ಟು ಗೊತ್ತು ನಮಗೆ. ನೀರಲ್ಲಿ ಹಾಕಿದರೆ ಬೆಂಕಿ ಆರುತ್ತೆ. ಬೆಂಕಿ ಅಂದರೆ ತಾಪ, ತಾಪ ಅಂದರೆ ಸಂಸಾರ ತಾಪ. ಅದು ನಾಶವಾಗೋ ಯಾವಾಗ, ನೀರಲ್ಲಿ ಹಾಕಿದರೆ. ನೀರು ಅಂದರೆ ಏನು, ಶಾಸ್ತ್ರ. ಶಾಸ್ತ್ರ ಓದಿದರೆ ಮನಃಶಾಂತಿ ಆಗುತ್ತೆ ಅಂತ ಅರ್ಥ. ಶಾಸ್ತ್ರ ಓದಿದರೆ ಮನಃಶಾಂತಿ ಆಗುತ್ತೆ. ಏನು ಮಾಡಿದ್ರು ಮನಃಶಾಂತಿ ಸಿಗೋದಿಲ್ಲ. ದೇವಸ್ಥಾನಕ್ಕೆ ಬಂದ್ರೂ ಹೋಗ್ಬೇಕು, ಏನೋ ಒಂಥರ ಸಮಾಧಾನ. ಅವನಿಗೆ ಉಪನ್ಯಾಸಕ್ಕೆ ಬಂದಿರ್ತಾರೆ, ನಿದ್ರೆ ಮಾಡಿದರೂ ಪರವಾಗಿಲ್ಲ, ಏನೋ ಸ್ವಲ್ಪ ಸಮಾಧಾನ ಇರುತ್ತೆ. ಕಾಬ ನಿದ್ರೆ ಮಾಡಿರ್ಬೇಕು, ಏನೋ ಒಂಥರ ಡಿಸ್ಟರ್ಬೆನ್ಸ್ ಇರೋದಿಲ್ವಲ್ಲ. ಹಾಗೆ ಅವರು ಮಾಡ್ತಿರ್ತಾರೆ ಅಂದರೆ ಯಾರೇ ಹೊಸ ಇರೋದಿಲ್ಲ. ವರಿಷ್ಠರಿಗೆ ಆ ಒಂದು ನಿದ್ರೆ ಅಂದರೆ ಏನು ಗೊತ್ತಾ, ದೇವರ ಹತ್ರ ಹೋಗೋದು ಅಂತ. ಉಪನ್ಯಾಸ ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ದೇವರ ಹತ್ರ ಹೋಗೋದಂದರೆ ಆ ನಿದ್ರಾ ಕಾಲಕ್ಕೆ ಹೋದರೆ ಸರಿ, ಆದರೆ ಏನಾದರೂ ನೆಮ್ಮದಿ ಸಿಗುತ್ತಲ್ಲ. ಎಲ್ಲೋ ನಿದ್ರೆ ಮಾಡೋದ್ರಬೋದು, ಇಲ್ಲಿ ಮಾಡಿದ್ರೆ ಪುಣ್ಯ ಬರುತ್ತೆ. ಯಾತಕ್ಕೆ ಗೊತ್ತ, ಒಂದು ಕಾರಣ, ಬಸ್ಸಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾನೆ, ಪ್ಲಾಟ್ಫಾರ್ಮ್ ನಿದ್ದೆ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ, ಬಸ್ ಬಂದಿಲ್ಲ ಹಾಗೆ ಮರಿಬಿಡ್ತಾರೆ. ಬೆಳಗ್ಗೆ ದೊಡ್ಡ ಹಳೆ ಕೂತಿರ್ತಾರೆ, ಆದ್ರೆ ಬಸ್ಸಲ್ಲಿ ಕೂಡ ಮರಿಬಿಡ್ತಾರೆ. ಎಲ್ಲೋ ಬದ್ರಾಸದಲ್ಲಿ ಹೋಗಿಬಿಟ್ಟಿರ್ತಾರೆ, ಅಷ್ಟಕ್ಕೆ ಗುರಿ ಬಿಟ್ಬಿಟ್ಟಿರ್ತಾರೆ. ಅಂದರೆ ನಾವು ಪ್ರವಚನ ಮಾಡಿದ್ರೆ ನಿದ್ರೆ ಮಾಡೋದಾದ್ರೂ ಪರವಾಗಿಲ್ಲ, ವೆಲ್ಕಮ್ ಅಂತ ಅರ್ಥ. ನಿದ್ರೆ ಮಾಡೋರು ಕೂಡ ಬರಬಹುದು, ಏನು ಯೋಚನೆ ಇಲ್ಲ. ಆದರೆ ಎಷ್ಟು ಶಾಸ್ತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕಿವಿಯಲ್ಲಿ ಸ್ವಲ್ಪ ಕೇಳಿದ್ರೆ ಒಳ್ಳೆಯದಾಗುತ್ತದೆ ಶಾಸ್ತ್ರವನ್ನು. ಒಂದು ಮಾತಿದೆ, ಶ್ರುತಂ ಹರತಿ ಪಾಪಾನಿ, ನಿಮಗೆ ಅರ್ಥವಾಗಲಿ ಬಿಡಲಿ, ಕಿವಿಯಲ್ಲಿ ಬಿದ್ದಿದ್ದಕ್ಕೆ ಪಾಪ ಪರಿಹಾರವಾಗುತ್ತೆ. ಪಾಠ ಅಂತ ಒಂದು ಹೆಸರಿದೆ, ಯಾತಕ್ಕೆ ಗೊತ್ತಾ, ಪಾಠ. ನಮಗೆ ಹೋಗಿರೋ ಗೊತ್ತಾಗುತ್ತೆ ಯಾತಕ್ಕೆ ಅಂತೇಳಿ. ಪಾಠ, ಪಾ ಅಂದರೆ ಪಾಪ, ಠ ಅಂದರೆ ಗತಿಶೂನ್ಯ ಯೋಹೋ. ಪಾಪವನ್ನು ಶೂನ್ಯ ಮಾಡೋದ್ರಿಂದ ಪಾಠ ಅಂತ ಕರೀತಾರೆ, ಪಾಠ ಕಲಿಯುತ್ತೆ ಅಂತ ಅರ್ಥ. ಪಾಠಕ್ಕೆ ಹೋದರೆ ಪಾಪ ಹೋಗಿಬಿಡುತ್ತೆ, ಅದರಿಂದಾಗಿನೇ ಅರ್ಥವಾಗಲಿ ಬಿಡಲಿ ಪಾಠಕ್ಕೆ ಹೋಗಿ ಅಂತ ಹೇಳ್ತಾರೆ. ಅರ್ಥವಾಗಲಿ ಬಿಡಲಿ ಮ್ಯಾಚ್ ನೋಡ್ತಾರೆ, ಅರ್ಥವಾಗಲಿ ಬಿಡಲಿ ಯಾವುದೋ ಚಾನಲ್ ಬರದೆ ಹೋದ್ರೆ ಅದನ್ನು ನೋಡ್ತಾ ಕೂತಿರ್ತಾರೆ. ಪಾಠ ಮಾತ್ರ ಅರ್ಥ ಆಗಲೇ ಬಿಟ್ಟುಬಿಡ್ತಾರೆ, ತಪ್ಪು. ಇದರಿಂದ ಅರ್ಥವಾಗದೆ ಹೋದರೂ ಪಾಪ ಹೋಗಿಯೇ ಹೋಗುತ್ತೆ ಎಂಬ ನಿದರ್ಶನ ಇದೆ. ಒಂದು ಕೃಷ್ಣ ಹಾಗೆ ಸಂರಕ್ಷಣೆ ಮಾಡ್ತಾನೆ, ಮುಂದೆ ಯುದ್ಧ ಮಾಡಿಬಿಟ್ಟು ಆ ಜರಾಸನ ಸೈನ್ಯವನ್ನು ಸಂಪೂರ್ಣ ನಾಶ ಮಾಡ್ತಾನೆ. ಅವನು ಮಾತ್ರ ಉಳಿಸ್ತಾನೆ, ಮತ್ತು ಸಪ್ಲೈಯರ್ ಹೋಗಿ ಬರಲಿ ಅಂತ ಹೇಳಿಬಿಟ್ಟು. ಅಲ್ಲಿ ತುಂಬ ವಿಷಯ ಹೇಳಬೇಕಾಗ್ತಿದೆ, ಆ ವಿಷಯ ಗೊತ್ತಾಗಿದೆ. ಆದ್ದರಿಂದ ನೋಡೋಣ, ಒಂದು ಪ್ರಕಟಣೆ ಉಂಟು. ಇಡೀ ಭಾಗವತ ಪುರಾಣದ ಒಂದು ಪುರೋಷ್ಟಪತಿ ಭಾಗವತದ ಸಿಡಿ ನೋಡಿದ್ದೀರಿ, ಅದಿದೆ. 25 ಗಂಟೆ ಸುಮಾರು ಇದೆ ಅದು, ಇಡೀ ಭಾಗವತ. ಸುಮಾರು 450 ಗಂಟೆಗಳಲ್ಲಿ ಇಡೀ ಭಾಗವತ, ಪ್ರತಿ ಶ್ಲೋಕ, ಅದರ ಅರ್ಥ. ಪಾಠ ಆಗಿದ್ದರೆ ಸಿಡಿ ಸಿಗುತ್ತೆ, MP3 ಸಿಡಿ ಇರುತ್ತೆ. ಸುಮಾರು 450 ಗಂಟೆ ಇದೆ ಅದು. ಅದರ DVD ಫಾರಂನಲ್ಲಿದೆ ಮತ್ತು MP3 ಫಾರಂನಲ್ಲೂ ಇದೆ. ಅದನ್ನು ತಗೊಂಡು ಸುಮಾರು 1 ವರ್ಷದಲ್ಲೇ ಕೇಳ್ಬೋದು, ಸರಿಯಾಗಿ ಗಂಟೆ ಕೇಳಿ 2 ವರ್ಷ ಕೇಳ್ಬೋದು, ಅಷ್ಟರ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ CD. ಅದರಲ್ಲಿ 1,500 ರೂಪಾಯಿ ಅದರ ಬೆಲೆ ಇಟ್ಟಿರೋದು. ಅಷ್ಟು ದೊಡ್ಡದಾಗಿದ್ದರೆ ಬೆಲೆ ಕಡಿಮೆನೇ ಇಟ್ಟಿರೋದು. ಇವತ್ತು ನಾಳೆ ತಗೊಳ್ಳೋರಿಗೆ ನಮ್ಮ ವ್ಯಾಸಬದ್ಧ ಸಂಶೋಧನಾ ಪ್ರತಿಷ್ಠಾನದಿಂದ CD ಮಾಡಿದ್ದೇವೆ. 1,250 ರೂಪಾಯಿಗೆ ಆ MP3 CD ಸಿಗುತ್ತೆ. ಇವತ್ತು ನಾಳೆ ಅದರ ಉಪಯೋಗವನ್ನು ಆಸಕ್ತರು ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವು. ನಾಳೆ ಬೆಳಿಗ್ಗೆ ಪಾಂಡವ್ಯ ಉಪನಿಷತ್ ಪಾಠ, ಅದು ಮುಕ್ತಾಯವಾಗಿ ತೈತರಿಯ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಅಥರ್ವಣ ಮುಗಿದು ಕೊಂಡಕ್ಕೆ ಪ್ರಾರಂಭ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.